ಜಲಾಂ ಸದ್ಗುಣ ಗಣ ಬೃಹತೀಂ ಶಾಶ್ವತೀಂ ಅಂತ ಹೇಳಬೇಕಾದ್ರೆ ಎಷ್ಟು ಭಕ್ತಿಯ ಲಕ್ಷಣ ಹೇಳ್ತಾ ಅಂಥ ಭಕ್ತಿಯನ್ನು ಕೊಟ್ಟುಬಿಡಿ. ಅದು ಮಾತ್ರ ಶಾಶ್ವತವಾದ ಆಸ್ತಿ ಭಕ್ತಿ. ಅದು ಅಂಥ ಭಕ್ತಿ ಕೊಡೋ ದೇವತೆಗಳು ಅಂದರೆ ಹರಿವಾಯುಗಳು. ಮಾತು ಮಾತಿಗೆ ಭಕ್ತಿ 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 ಇದನ್ನೇ ಕೇಳ್ತಕ್ಕಂಥ ಸ್ತೋತ್ರ ವಾಯುಸ್ತೋತ್ರ. ಯಾವುದೇ ಬೇರೆದನ್ನು ಕೇಳತಕ್ಕಂಥ ಮಾಡೋದೇ ಇಲ್ಲ. ಯಾಕೆ ಎಲ್ಲ ನಶ್ವರ ಪದಾರ್ಥಗಳು, ನಶ್ವರ ಪದಾರ್ಥಗಳನ್ನು ಕೇಳಿ ಆ ಪಡೆಯೋದೇನು? ಮನುಷ್ಯನಿಗೆ ಎಷ್ಟೇ ಉಪಚಾರ ಮಾಡಿದರೂ ಕೂಡ ಭಕ್ತಿಯಿಂದ ಆಗ ಆನಂದ ಬೇರೆ ಯಾವುದರಿಂದನೂ ಆಗೋದಿಲ್ಲ. ಆದರೆ ಅದೇ ರೀತಿ ಜೀವಕ್ಕೆ ಭಕ್ತಿಯಿಂದ ಆಗ ಆನಂದ ಬೇರೆ ಯಾವುದರಿಂದನೂ ಆಗೋದಿಲ್ಲ. ಭಕ್ತಿ ದೇಹಕ್ಕೆ, ಭಕ್ತಿ ಜೀವಕ್ಕೆ. ಅದಕ್ಕೆ ಶಾಶ್ವತವಾದ ಭಕ್ತಿಯನ್ನು ಕೊಟ್ಟು ಶಾಶ್ವತವಾದ ಅನ್ನದ ವ್ಯವಸ್ಥೆ ನಮಗೆ ಬೇಕು. ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಕೂತು ತಿಂದರೂ ಸವಿಬಾರದು, ಅಷ್ಟು ಆಸ್ತಿ ಮಾಡಿಬಿಡ್ತೇವೆ. ಭಕ್ತಿ ಮಾತ್ರ ನಾಸ್ತಿ, ಏನು ಪ್ರಯೋಜನ ಅದರಿಂದ? ಅದೆಲ್ಲ ನಮ್ಮ ಕಣ್ಣೆದುರಿಗೆ ಹೋಗ್ತಕ್ಕಂಥ ಅಪಾಯಕರವಾದ ವಸ್ತು ಅದು. ಆದ್ದರಿಂದ ಈ ಭೌತಿಕ ಆಸ್ತಿಯಿಂದ ಯಾವ ಸುಖನೂ ಇಲ್ಲ. ಆಧ್ಯಾತ್ಮಿಕ ಆಸ್ತಿ ಮಾಡಿಕೊಟ್ಟರೆ ಭೌತಿಕ ಆಸ್ತಿ ತಾನೇ ಬರುತ್ತೆ ಅಂತ ಹೇಳ್ತಾರೆ. ಕೃಷಿಯೇರಿವ ಫಲಾಲ ಕುಲಂ, ಹೇಗೆ ವ್ಯವಸಾಯ ಮಾಡಿದವನಿಗೆ ಇದು ಹುಲ್ಲು ಸೊಪ್ಪು ಬೇಕಾ, ಧಾನ್ಯನೇ ಬಂದೇ ಸಿಗದೇ ಇರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಭಕ್ತಿಯನ್ನು ಕೇಳ್ತಕ್ಕಂಥ ಪ್ರಾರ್ಥನೆ ಈ. ನಾವು ಹರಿವಾಯುಗಳ ಆರಾಧನೆ ಮಾಡ ಭರದಲ್ಲಿ ಹರಿಭಕ್ತರನ್ನು ಕೈಬಿಡಬಾರದು ಅಂತ ಹೇಳೋದಕ್ಕೆ ವಿಷ್ಣುರತ್ಯುತ್ತಮತ್ವಾದ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ ಆಶ್ಲಿಷ್ಠೇ ಶ್ರೀಧರಾಭ್ಯಾಂ ಅಮುಮಥ ಪರಿವಾರಾತ್ಮನ ಸೇವಕೇಶು ಯಸ್ ಸಂಧತ್ತೆ ವಿರಿಂಚಿ ಶ್ವಸನ ವಿಹಗಪಾನಂತ ರುದ್ರ ಇಂದ್ರ ಪೂರ್ವೇಶು ಆಧ್ಯಾಯನ್ ತಾರತಮ್ಯಂ ಸ್ಫುಟಮವತಿ ಸದಾ ವಾಯುರಸ್ಮದ್ಗುರುಸ್ತಂ. ಎಷ್ಟು ಒತ್ತಿ ಹೇಳ್ತಾರೆ, ನಾವು ದೇವತಾ ತಾರತಮ್ಯ ಗುರು ತಾರತಮ್ಯವನ್ನು ತಿಳಿದು ಸರ್ವೋತ್ತಮತ್ವೇನ ನಾರಾಯಣನಲ್ಲಿ ಭಕ್ತಿ ಮಾಡಬೇಕೇ ಹೊರತು ಅನೇಕ ಮತದಲ್ಲಿ ಯಾರ ದೇವರು ಅವರೊಬ್ಬರಿಗೆ ಭಕ್ತಿ, ಉಳಿದವರಿಗೆಲ್ಲ ಏನೂ ಇಲ್ಲ, ದ್ವೇಷನೇ ಮಾಡಿಬಿಡ್ತಾರೆ ಎಷ್ಟೋ ಸಲ. ತಾರತಮ್ಯ ಪೂರ್ವಕವಾದ ಭಕ್ತಿಯನ್ನು ಮಾಡಿದಾಗ ಮಾತ್ರವೇ ಮುಕ್ತಿ ಅನ್ನೋದನ್ನು ಒತ್ತಿ ಹಿಡ್ತಾ ಅಂಥವರನ್ನು ವಾಯುದೇವರು ಕಾಪಾಡ್ತಾರೆ ಹೊರತು ಉಳಿದವ್ರನ್ನ ಕಾಪಾಡೋದಿಲ್ಲ ಅಂತ ತಿಳಿಸ್ತಾರೆ. ವಾಯುದೇವರ ಸಾಧನೆ ಎಷ್ಟು ದೊಡ್ಡದು, ಬೇರೆ ಯಾವ ದೇವತೆಗಳು ಇದ್ದಿರತಕ್ಕಂಥ ಶಕ್ತಿ. ತತ್ವಜ್ಞಾನ್ ಮುಕ್ತಿ ಭಾಜ ಸುಖೈಹಿ ಗುರು ಯೋಗ್ಯತಾ ತಾರತಮ್ಯಾತ್ ಆಧತ್ಸೇ ಮಿಶ್ರಬುದ್ಧೀನ್ ತ್ರಿದಿವ ನಿರಯ ಭೂಗೋಚರಾನ್ ನಿತ್ಯಬದ್ಧಾನ್ ತಾಮಿಶ್ರಾಂಧಾಧಿ ಕಾಖ್ಯೇ ತಮಸಿ ಸುಬಹುಲಂ ದುಃಖ ಯಶನ್ಯಥಾಜ್ಞಾನ್ ವಿಷ್ಣೋರಾಜ್ಞಾಭಿರಿತ್ಥಂ ಶ್ರುತಿಶತಂ ಇತಿಹಾಸಾದಿ ಚ ಆಕರ್ಣಯಾಮಃ. ಈ ರೀತಿ ಸಾಧನೆಯನ್ನು ಪ್ರತಿಯೊಬ್ಬರ ಜೀವರ ಒಳಗಿದ್ದು ಸಾಧನೆ ಮಾಡಿಸ್ತಾರೆ ವಾಯುದೇವರು. ಅವರವರಿಗೆ ಯೋಗ್ಯವಾದ ಗತಿಯನ್ನು ಕೊಡಿಸಿಕೊಡ್ತಾರೆ ಅಂತ ಹೇಳಿದರೆ ಎಷ್ಟು ಅಪೂರ್ವವಾದ ಒಂದು ಹಿರಿಮೆಯನ್ನು ಭಗವಂತ ಅವರಿಗೆ ಕೊಟ್ಟಿದ್ದಾನೆ. ಅಲ್ಲಿಯಿಂದ ಅವತಾರತ್ರಯ ಸ್ತೋತ್ರ ಮಾಡ್ತಾ ಒಂದೇಹಂ ಇತ್ಯಾದಿಯಾಗಿ ಹನುಮಂತನ ಒಷ್ಟು ಗುಣಗಣಾಢ್ಯ ಹನುಮಂತ ಅಂತ ಹೇಳೋದಕ್ಕೆ ಒಂದೇಹಂ ತಂ ಹನುಮಾನ್ ಇತಿ ಮಹಿತ ಮಹಾಪೌರುಷೋ ಬಾಹುಶಾಲಿ ಖ್ಯಾತಸ್ಥೆ ಅಗ್ರ್ಯೋವತಾರ ಸಹಿತ ಇಹ ಬಹು ಬ್ರಹ್ಮಚರ್ಯಾದಿ ಧರ್ಮೈ ಸಸ್ನೇಹಾನಾಂ ಸಹಸ್ವಾನ್ ಅಹರಹರಹಿತಂ ನಿರ್ದಹನ್ ದೇಹಭಾಜಾಂ ಅಂಹೋ ಮೋಹಾಪಹೋ ಯಹ ಸ್ಪೃಹಯತಿ ಮಹತೀಂ ಭಕ್ತಿ ಮಧ್ಯಾಪಿ ರಾಮೇ. ಎಷ್ಟು ಗುಣಗಳಿಂದ ಕೂಡಿದ್ದಾರೆ, ಒಂದು ಇವತ್ತಿಗೂ ದೇವರಲ್ಲಿ ಭಕ್ತಿ ಮಾಡ್ತಾ ಇದ್ದಾರೆ ಅಂದಮೇಲೆ ಎಂಥ ಒಂದು ಪರಿಪೂರ್ಣವಾದ ವ್ಯಕ್ತಿತ್ವ. ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋದರ. ನಮಗೆ ಯಾವುದೇ ಮೊದಲು ಭಕ್ತಿ ಇರೋದಿಲ್ಲ, ಕೆಲಸ ಆಗುತ್ತಿಲ್ಲ ಅಂತ ಡೌಟು, ಆಮೇಲೆ ಭಕ್ತಿ ಇರೋದಿಲ್ಲ, ಹೇಗೆ ಆಯ್ತಲ್ಲ ಅಂತ ಆಮೇಲೆ ಅವಜ್ಞೆ, ಮೊದಲು ಸಂದೇಹ ಆಮೇಲೆ ಅವಜ್ಞೆ, ಇದು ಮನುಷ್ಯನ ಸ್ವಭಾವ. ಆದರೆ ವಾಯುದೇವರು ಇಷ್ಟೆಲ್ಲ ಕೆಲಸ ಆಗಿದೆ, ಬ್ರಹ್ಮಪದವಿ ಕೊಟ್ಟಾಗಿದೆ ಅವರಿಗೆ, ಎಲ್ಲವೂ ಅಶೂರ್ಡು, ಇಷ್ಟಾದರೂ ಕೂಡ ನಮೋ ನಮೋನಾಥ ನಮೋ ನಮಸ್ತೆ ನಮೋ ನಮೋ ರಾಮ ನಮೋ ನಮಸ್ತೆ ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮನ್ ಸರೇಮೆ. ಇದಕ್ಕೆ ನಿರ್ವ್ಯಾಜ ಭಕ್ತಿ ಅಂತ ಕರೀತಾರೆ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಇರತಕ್ಕಂಥ ಭಕ್ತಿ ಇರ್ತದೆ. ವಿಶ್ವಾಸಕ್ಕೊಂದು ಕಾರಣ ಕೊಟ್ಟ ಅಂದರೆ ವಿಶ್ವಾಸ ಅಲ್ಲ, ನಿರ್ವ್ಯಾಜವಾದ ವಿಶ್ವಾಸ. ಮಕ್ಕಳಲ್ಲಿ ಯಾವ ಮಕ್ಕಳು ಕಾಲು ಕಾಲು ಒದರು ಪ್ರೀತಿ ಮಾಡ್ತಾರಲ್ಲ, ಅದು ಪ್ರೀತಿ ಅಂತ. ಕಾಲು ಕಾಲು ಒದಿತಾ ಇರ್ತಾರೆ, ಅವಾಗ ಭಾರಿ ದೊಡ್ಡವರು ಆದ ಬಜಿತಿ ಅಂದರೆ ಬಜಿತಿ ಆಗುತ್ತೆ ಅಷ್ಟೇ. ಸಣ್ಣವರಿದ್ದಾಗ ಮಾಡಷ್ಟು ಖುಷಿ ಅವರಿಗೆ ಆ ಸಮಯದಲ್ಲಿ. ಆದರೆ ಆ ಒಂದು ಪ್ರೀತಿ ಮಕ್ಕಳ ಮೇಲೆ ಹೇಗಿರ್ತದಲ್ಲ, ಅದು ದೊಡ್ಡವರು. ಇನ್ನು ಅದೇ ರೀತಿಯಲ್ಲಿ ತಾಯಿ ಒದ್ರು ಬಿಡೋದಿಲ್ಲ, ಮಗು ತಾನು ಒದಿಯುತ್ತೆ, ತಾಯಿ ಒದ್ರು ತಾಯಿ ಹತ್ರ ಹೋಗುತ್ತೆ, ಮತ್ತೆ ಇನ್ನು ಯಾರೇ ತಗೊಂಡು ಹೋಗೋದು, ತಾಯಿನೇ ಬೇಕು. ಅದು ನಿರ್ವ್ಯಾಜ ಮಗು, ಇನ್ನೇನು ಗೊತ್ತು, ಮಗುಗೆ ಏನು ಗೊತ್ತಿಲ್ಲ ಮಗುವಿಗೆ, ತಾಯಿ ಅಷ್ಟೇ. ಆ ರೀತಿ ಅದು ನಿರ್ವ್ಯಾಜವಾದ ಪ್ರೀತಿಯನ್ನು ಯಾವಾಗ ನಾವು ದೇವರಲ್ಲಿ ಮಾಡ್ತೇವೆ ಅದು ಭಕ್ತಿ ಆಗುತ್ತೆ ಅಂದರೆ ವಾಯುದೇವರು ಸಾಕ್ಷಿ. ಮುಂದೆ ಅವರು ಶಕ್ತಿ ಹೇಳುತ್ತಾರೆ, ಯಾರೋ ಇರ್ತಾರೆ ಕೈಲಾಗದವರು ಸ್ತೋತ್ರ ಮಾಡೋದು ಆಶ್ಚರ್ಯ ಅಲ್ಲ. ಎಷ್ಟು ಶಕ್ತಿ ಅವರಿಗೆ, ಪ್ರಾಕ್ ಪಂಚಾಶತ್ ಸಹಸ್ರ ಹೇಳ್ತಾ ಒಂದೇ ಕೈಯಿಂದ ಸಂಜೀವನ ತಂದವರು, ಒಂದೇ ಕೈಯಿಂದ, ಒಂದೇ ಕೈಯಿಂದ ತಂದರು, ಒಂದೇ ಕ್ಷಣದಲ್ಲಿ ತಂದರು, ಎರಡು ಒಂದೇ ಒಂದೇನೆ, ಒಂದೇ ಕೈಯಿಂದ ಒಂದೇ ಕ್ಷಣದಲ್ಲಿ ತಂದ್ರಲ್ಲ, ಒಬ್ಬರೇ ಮತ್ತೆ ಇನ್ನು ಅಸಿಸ್ಟೆನ್ಸ್ ಇಲ್ಲ. ಎಷ್ಟು ಜನ ಸಣ್ಣ ಸಣ್ಣ ಕೆಲಸಕ್ಕೆ ಎಷ್ಟು ಜನ ಬರಬೇಕಾಗುತ್ತೆ, ಅಂಥದ್ದು ಒಬ್ಬರೇ ಸಾಧನೆ ಮಾಡ್ತಾರೆ ಅಂತ ಕೇಳಿದರೆ ಇದು ವಾಯುದೇವರ ಹಿರಿಮೆ. ಅದು ಯಾವುದು ಎಂಥ ಪ್ರಸಂಗದಲ್ಲಿ ಮತ್ತೆ ತಂದಿರಬಹುದು, ಮೋಸ್ಟ್ ಇನ್ನು ಯಾವ ಟೈಮ್ ಬೇಕೋ ಆ ಟೈಮ್ನಲ್ಲಿ ಸತ್ತು ಬಿದ್ದಿದ್ದಾರೆ ಅಷ್ಟು ಜನ, ಕೋಟ್ಯಂತರ ಕಪಿಳು ಸತ್ತು ಬಿದ್ದಿದ್ದಾರೆ. ಆ ಕ್ಷಣದಲ್ಲಿ ತರ್ತಾರಲ್ಲ, ಎಂಥ ಸಾಮರ್ಥ್ಯ ಅವರದು. ಅಷ್ಟು ಜನ ಬದುಕಿಸಿಬಿಡ್ತಾರೆ. ಒಂದು ಕಾರ್ಯ ಎಷ್ಟು ದೊಡ್ಡದೋ ಅದರ ಪರಿಣಾಮ ಏನು ನೋಡಬೇಕಾದ್ರೆ. ಅಷ್ಟು ಜನ ಬದುಕಿದ್ರಲ್ಲ ಅದು ಭಾರಿ ದೊಡ್ಡದು. ತಾನು ಬದುಕೋ ದೊಡ್ಡದಲ್ಲ, ಇನ್ನೊಬ್ರು ಬದುಕಿಸ್ಬೇಕು, ಮನುಷ್ಯನ ಸಾಧನೆ ಅದು. ಅಂತ ಹನುಮಂತ ಮಾಡ್ತಾ ಅಷ್ಟು ಹನುಮಂತನಷ್ಟು ಎಷ್ಟು ಜನ ಬದುಕಿಸ್ಬೇಕು. ಒಳಗಿದ್ದು ನಮ್ಮನ್ನು ಬದುಕಿಸಿದ್ದಾರೆ, ಸತ್ತಾಗ ಮತ್ತೆ ಬದುಕಿಸ್ತಾರೆ ಅಷ್ಟು ಕಪಿಗಳನ್ನು ಅಂತ ಹೇಳ್ತಾ. ಕಪಿಗಳನ್ನು ಬದುಕಿಸಿದ್ದಲ್ಲ, ತಮ್ಮನ್ನು ಯಾರು ಆರಾಧನೆ ಮಾಡ್ತಾರೋ ಅವನ್ನೆಲ್ಲ ಬದುಕಿಸ್ತಾರೆ ವಾಯುದೇವರು ಎಂಬುದನ್ನು ತೋರಿಸಿಕೊಡ್ತಾರೆ. ತಂದಿದ್ದು ವೈಭವ, ವಾಪಸ್ ಇಟ್ಟಿದ್ದು ವೈಭವ, ಅಷ್ಟೇ. ಅದನ್ನು ಖಚಿತವಾದ ಜಾಗದಲ್ಲಿಟ್ಟು ಒಂದೇ ಕ್ಷಣದಲ್ಲಿ ಕ್ಷಿಪ್ತ ಪಶ್ಚಾತ್ ಸಲೀಲಮ್ ಅಂತ ಹೇಳ್ತಾ ಲೀಲಾಜಾಲ ವಾಪಸ್ ಕಳಿಸಿದರು. ಅದೇ ರೀತಿ ಇದೆಲ್ಲ ಒಂದು ಭಾಗ. ರಾವಣನ ಸೈನ್ಯದಲ್ಲಿ ಮಹಾದುಷ್ಟ ಅಂದರೆ ರಾವಣನೇ. ಅವರಿಗೆ ಒಂದು ಪೆಟ್ಟು ಹಾಕಿದರೆ ಕಥೆ ಮುಗಿತವಂತು. ಯಾವ ಎಷ್ಟು ಒದ್ದಾಡದ ಅಂತ ಕೇಳಿದರೆ ಅವನ ಸ್ಥಿತಿ ದುಷ್ಟ್ವಾ ದುಷ್ಟಾದಿ ಪೌರಃ ಸ್ಫುಟಿತ ಕನಕ ಸದ್ವರ್ಮ ಘೃಷ್ಟಾಸ್ಥಿ ಕೂಟಂ ನಿಷ್ಪಿಷ್ಟಂ ಹಾಟಕಾದ್ರಿ ಪ್ರಕಟ ತಟತಟಾಕಾತಿ ಶಂಕೋ ಜನೋಭೂತ್. ಜನಗಳಿಗೆ ಆಶ್ಚರ್ಯ ಆಯ್ತು, ಇವ್ರ ಗತಿ ಏನು, ರಾವಣ ಯುದ್ಧನ ಹೋದನೋ ಅಂಥ ಒಂದು ಪೆಟ್ಟು ಹಾಕಿದ್ದ ಹನುಮಂತ. ಇದೆಲ್ಲ ಒಂದು ಮುಖ. ಇನ್ನು ದೇವರು ಏನೇನು ಅನುಗ್ರಹ ಮಾಡಿದ್ರು ಕೊನೆಗೆ ಇಷ್ಟೆಲ್ಲ ಮಾಡಿದ್ದಕ್ಕೆ. ಗಂಟೆಗಟ್ಟೆ ಹುಡುಗ ಬರದ ನೋಡಿದೆ ಹೀಗಂದುಬಿಟ್ಟ ಎಷ್ಟು ಕತೆ ಮುಗಿತು. ಮಾಡಿದ್ದೆಲ್ಲ ವೆಸ್ಟ್. ಎಷ್ಟು ಹನುಮಂತನ ಸೇವೆಗೆ ರಾಮದೇವರು ಕೊಟ್ಟ ಅನುಗ್ರಹ ಅಂದರೆ ದೇವ್ಯಾದೇಶ ಪ್ರಣೀತಿ ದ್ರುಹಿಣ ಹರ ವರಾವಧ್ಯ ರಕ್ಷೋವಿಘಾತಾದಿ ಆಸೇವೋ ದ್ಯದ್ದಯಾರ್ದ್ರಹ ಸಹಭುಜ ಮಕರೋತ್ ರಾಮನಾಮ ಮುಕುಂದ ದುಷ್ಪ್ರಾಪೇ ಪಾರಮೇಷ್ಠೇ ಕರತಲ ಮುತುಲಂ ಮೂರ್ಧಿ ವಿನ್ಯಸ್ಯ ಧನ್ಯಂ ತನ್ವನ್ ಭೂಯ ಪ್ರಣಯ ವಿಕಸಿತಾಬ್ಜೇಕ್ಷಣ ಸ್ವೇಕ್ಷಮಾಣ. ತಲೆ ಮೇಲೆ ಕೈ ಇಟ್ರಂತೆ, ಬ್ರಹ್ಮ ಪದವಿ ಕೊಟ್ರಂತೆ, ಮತ್ತೆ ಮತ್ತೆ ಪ್ರೀತಿಯಿಂದ ನೋಡ್ತಿದ್ದಾರಂತೆ. ಎಷ್ಟು ಆಶ್ಚರ್ಯ! ಮತ್ತೆ ಮತ್ತೆ ರಾಮದೇವರು ಪ್ರೀತಿಯಿಂದ ನೋಡೋದು ಅಂದರೆ ಎಂಥ ವೈಭವ ಅನುಗ್ರಹ ಮಾಡಿರೋದು. ಪ್ರೀಪಿಯ ತಾ ಈಕ್ಷಮಾಣ, ನಿಮ್ಮನ್ನು ನೋಡ್ತಾ ನೋಡಿದ್ದೇನು, ಕೈ ಇಟ್ಟಿದ್ದೇನು, ಅನುಗ್ರಹ ಮಾಡಿದ್ದೇನು, ಬ್ರಹ್ಮ ಪದವಿ ಕೊಟ್ಟಿದ್ದೇನು. ಹನುಮಂತನ ಕಾರ್ಯ ಇಷ್ಟು ಪ್ರಿಯವಾಯಿತು. ಎಷ್ಟೋ ಸತ್ತ ಮಾಡ್ತೇವೆ, ಮಾಡಿದ್ರೆ ತಿನ್ನಲಿ, ತಿನ್ಕೊಂಡು ಹೋಗ್ಲಿಬೇಕಾದ್ರೆ ನಮ್ಮ ಕೆಲಸ ಆಯಿತು. ಅದಲ್ಲ, ಬಂದೇ ಮಾಡಿದ್ದು, ಏನಾರ ಮಾಡ್ಕೊಂಡು ಹೋಗಲಿ. ಅಲ್ಲ, ನಾವು ಯಾರಿಗೋಸ್ಕರ ಮಾಡ್ತೇವೆ ಅವ್ರು ಸಂತೋಷ ಪಡಬೇಕು. ಯಾರು ಮುಖ್ಯವಾಗಿ ಯಾರಿಗೋಸ್ಕರ ಮಾಡಬೇಕು? ದೇವರಿಗೆ. ಪ್ರಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನ. ಜನಗಳನ್ನ ಸಂತೋಷ ಪಡಿಸೋದು ಭಾರಿ ಕಷ್ಟ. ಕೊಡದೆ ಹೋದ್ರು ಕಷ್ಟ, ಕೊಟ್ಟರು ಕಷ್ಟ. ಕೊಡದೆ ಹೋದ್ರೆ ಕೊಟ್ಟಿಲ್ಲ ಅಂತ ಬೈತಾರೆ, ಕೊಟ್ಟರೆ ಇಷ್ಟೇ ಕೊಟ್ಟರು ಅಂತಾರೆ, ಇನ್ನೊಂದು ಸತ್ ಕೊಡಲಿಲ್ಲ ಅಂತಾರೆ. ಮತ್ತೆ ಕೊನೆಯ ಸತ್ ಇಪ್ಪತ್ತು ಸತ್ ಕೊಟ್ಟು ಒಂದು ಸತ್ ಕೊಡೋದಿಲ್ಲ ಅಂದ್ರೆ ಒಂದನ್ನ ದೊಡ್ಡದು ಮಾಡಿ ಬೈದಾಕ್ಬಿಡ್ತಾರೆ. ಕೊನೆ ಜನಗಳನ್ನ ಸಂತೋಷ ಪಡಿಸ್ಲಿಕ್ಕಾಗೋದಿಲ್ಲ. ಯಾತಕ್ಕೆ ಗೊತ್ತಾ? ಅವರೇ ಅಪೂರ್ಣರು. ಅಪೂರ್ಣರಿಗೆ ಎಷ್ಟು ಕೊಟ್ಟರು ಅತೃಪ್ತಿನೇ. ದೇವರು ಪೂರ್ಣ, ಅದಕ್ಕೆ ಹೇಳ್ತಾರೆ ಎಂದು ದೇವ್ರನ್ನ ಅತಿಸುಲ ಹರಿತವರಿ ಗತಿ ಸುಲಭ ಶ್ರೀಹರಿಯ ಪೂಜೆ. ಜನಗಳನ್ನು ಮೆಚ್ಚೋದಕ್ಕಿಂತ ಜನಾರ್ದನ ಮೆಚ್ಚೋದು ಭಾರಿ ದೊಡ್ಡದು. ಜನಗಳನ್ನು ಬಿಡಾಗಿಲ್ಲ, ಅದಕ್ಕೆ ಅವರಿಗೆ ಅಂತ ಅನ್ನಬಾರ್ದು, ಒಡಗಿರೋ ದೇವರಿಗೆ ಅಂತ ತಿಳ್ಕೊಂಡ್ರೆ ಆಯ್ತಷ್ಟೆ. ದೇವರ ಆರಾಧನೆ ಎಷ್ಟು ಸುಖರ್ಚಿತ ಮತ್ತೊಂದಲ್ಲ ಅನ್ನೋದಕ್ಕೆ ರಾಮದೇವರ ಕಥೆ ಸಾಕ್ಷಿ. ಮುಂದೆ ಭೀಮಾವತಾರ ವರ್ಣನೆ ಮಾಡ್ತಾರೆ. ಎಂಥ ಕೆಲಸಗಳು! ಬಕಧ್ವಂಸನಾದ್ಯೇನ ಶೋಚತ್ ವಿಪ್ರಾನು ಕ್ರೋಶ ಪಾಶೈಹಿ ಅಸುಭಿದ್ರತಿ ಸುಖಸ್ಯ ಏಕಚಕ್ರಾ ಜನಾನಾಂ. ಪ್ರಾಣಧಾರಣೆಯೇ ಕಷ್ಟವಾಗಿತ್ತು ಏಕಚಕ್ರ ಜನಗಳಿಗೆ. ಆ ಬಕಾಸುರಾದಿಗಳನ್ನು ಕೊಂದು ಸುರಕ್ಷಿತ ಬದುಕಾಗಿ ಮಾಡ್ತಾರೆ. ಮತ್ತೆ ಅಷ್ಟು ಎಷ್ಟು ಕೋಟ್ಯಂತರ ವರ್ಷ, 2 ಕೋಟಿ ವರ್ಷದಿಂದ ಕಂಡು ಬಿದ್ದ ರಾಕ್ಷಸ ಬಕಾಸುರ, 2 ಕೋಟಿ ವರ್ಷದಿಂದ. ರಾಮಾಯಣ ಕಾಲದಿಂದ ಬಂದವನು, ಮಾಂಧಾತ ಭರತ ಮೊದಲಾದ ಯಾರ ಕೈಲೂ ಸಿಕ್ಕಿದ್ದವನು, ಅಂಥ ಬಲಾಢ್ಯ. ಅದನ್ನು ಬರೀ ಕೈಯಿಂದ ಸೀಳಿ ಎಷ್ಟು ಬಿಡ್ತಾರಲ್ಲ, ಎಂಥ ಸಾಮರ್ಥ್ಯ! ಕಿರ್ಮೀರಂ ದುರ್ಮತೀನಾಂ ಪ್ರಥಮ ವಸತೆಯೋ ನರ್ಮಣ ನಿರ್ಮಮಾಥ. ಭೀಮಸೇನ ರೂಪದ ಅತ್ಯಂತ ದೊಡ್ಡ ಕಾರ್ಯ ಅಂದರೆ ಜರಾಸಂಧ ವಧೆ. ಅದನ್ನು ಹೇಳ್ತಾರೆ, ನಿನ್ಮೃದ್ ನನ್ನತ್ಯಯತ್ನಂ ವಿಜರವರ ಜರಾಸಂಧ ಕಾಯಾಸ್ತಿ ಸಂಧೀನ್ಯುದ್ಧೇ ತ್ವಂ ಸ್ವಧ್ವರೇವಾ ಪಶುಮಿವ ದಮಯನ್ ವಿಷ್ಣುಪಕ್ಷದ್ವಿಡೀಶಂ ಯಾವತ್ ಪ್ರತ್ಯಕ್ಷಭೂತಂ ನಿಖಿಲ ಮಖಭುಜಂ ತರ್ಪಯಾಮಾಸಿ ಥಾಸೌ ತಾವತ್ಯಾಯೋಜಿ ತೃಪ್ತ್ಯಾ ಕಿಮು ವದ ಭಗವನ್ ರಾಜಸೂಯಾಶ್ವಮೇಧೆ. ಪರಮಾತ್ಮನಿಗೆ ಧರ್ಮರಾಜಾದಿಗಳು ಮಾಡಿದ ಯಾವ ಯಜ್ಞ ಕಾರ್ಯ ಎಲ್ಲದಕ್ಕಿಂತ ದೊಡ್ಡದು ಜರಾಸಂಧ ವಧೆ ಭೀಮಸೇನ ಮಾಡಿದ. ಭೀಮಸೇನ ಜರಾಸಂಧ ವಧೆ ಮಾಡಿದ್ದರಿಂದ ಕೃಷ್ಣನಿಗೆ ಎಷ್ಟು ಪ್ರೀತಿಯಾಯಿತು ಅಂದರೆ, ಎದುರಿಗಿದ್ದು ಸ್ವೀಕಾರ ಮಾಡ್ತಾ ಇದ್ದಾನೆ, ಭಾರಿ ಸಂತೋಷ ಪಡ್ತಾ ಇದ್ದಾನೆ. ಇದರಿಂದ ದುಷ್ಟರ ದಮನ ದೇವರಿಗೆ ಕೊಡೋ ಸಂತೋಷ ಇನ್ಯಾವುದೂ ಕೊಡೋದಿಲ್ಲ ಅಂತ ಹೇಳುತ್ತಾರೆ. ನಾವೇ ದುಷ್ಟರಾದ ಗತಿಯೇನಾಗಬೇಕು ಲೆಕ್ಕ? ದುಷ್ಟರ ದಮನ ಮಾಡಬೇಕೇ ಹೊರತು ದುಷ್ಟರು ಎಲ್ಲಿದ್ದಾರೆ ದಮನ ಮಾಡಲಿಕ್ಕೆ ಅಂದರೆ, ನಮ್ಮೊಳಗೆ ಇದ್ದಾರೆ. ಕಾಮಕ್ರೋಧಾದಿಗಳಿವೆ, ಕಾಮ ಬಿಟ್ಟ ಕ್ರೋಧ ಬಿಟ್ಟ ದೇವರಿಗೆ ಭಾರಿ ಖುಷಿಯಾಗುತ್ತೆ. ಅದಕ್ಕೆ ದಾಸರು ಹೇಳ್ತಾರೆ, ಏನೇನೋ ವ್ರತ ಮಾಡಲಿಕ್ಕೆ ಹೋಗಬೇಡಿ, ಕಾಮಾದಿಗಳಿಂದ ಮೊದಲು ಬಿಡಿ ಅಂತ ಹೇಳ್ತಾರೆ. ಅದಕ್ಕಿಂತ ದೊಡ್ಡ ವ್ರತ ಇಲ್ಲ. ಇನ್ನೊಂದು ಬಯಸಲಾರೆ, ಇನ್ನೊಂದು ಕೋಪಗೊಳ್ಳಲಾರೆ, ಇನ್ನೊಂದೊಂದೇ ಮಾಡಿ, ಆದ್ರೆ ಮಾಡೋದಕ್ಕೊಂದು ಫಿಸಿಕಲ್ ಸ್ಟ್ರೆಂತ್ ಬೇಕು ಅಂತಲೇ ಈ ವ್ರತ ಉಪವಾಸ ಮಾಡೋದು. ಏಕಾದಶಿಯಾದಿ ವ್ರತಗಳು ಯಾತಕ್ಕೆ ಅಂದರೆ, ಫಿಸಿಕಲಿ ಸ್ಟ್ರಾಂಗ್ ಆಗಿ ಆಮೇಲೆ ಮನಸ್ಸು ಬೆಳೆಸಬೇಕು. ಆ ಈ ವ್ರತಗಳು ಅದಕ್ಕೆ ಸಾಧನೆ ಅಂತ ಹೇಳೋದಕ್ಕೆ ಸೇರಿ ಮುಂದೆ ಪ್ರಾಚೀನ ತೀರ್ಣ ಅಲ್ಲಿ ಹೇಳಿ ವರ್ಣನೆ ಮಾಡುತ್ತಾರೆ. ಇಷ್ಟು ಮಾಡಿ ಭೀಮಸೇನ ದೇವರು ಕೃಷ್ಣನ ಅಷ್ಟು ಆರಾಧನೆ ಮಾಡಿದರು. ಮುಂದೆ ದ್ರೌಪದಿಯ ಪ್ರಾರ್ಥನೆ ಮಾಡ್ತಾರೆ, ಒಬ್ಬ ಜರಾಸಂಧನ ಕೊಂದಿದ್ದ ಅಷ್ಟೇ ಅಲ್ಲ, ಎಷ್ಟು ರಾಕ್ಷಸರಿದ್ದ ಸೌಗಂಧಿಕ ಪುಷ್ಪವನ್ನು ಕಾಲನೆ ಕಾಯಲಿಕ್ಕೆ, ಪಂಚವರ್ಣದ ಪುಷ್ಪಗಳನ್ನು ಕಾಯಲಿಕ್ಕೆ, ಅವನ್ನೆಲ್ಲ ಬಹ್ವೀ ಕೋಟೀರ ಟೀಕಃ ಅಂತ ವರ್ಣನೆ ಮಾಡ್ತಾರೆ. ಮತ್ತು ಎಲ್ಲ ಕಾರ್ಯಗಳು ಯಾಭ್ಯಾಂ ಶುಶ್ರೂಷು ರಾಶಿ, ಹರಿವಾಯುಗಳ ಎರಡು ರೂಪಗಳ ಸೇವೆಗೋಸ್ಕರವಾಗಿ ಮೀಸಲಾದದ್ದು. ಅವತಾರ ಮಾಡಿದ್ದು ಹಾಗೆ, ನಡ್ಕೊಂಡಿದ್ದು ಹಾಗೆ, ಕೊನೆಯ ಕ್ಷಣದಲ್ಲೂ ಕೂಡ, ಪ್ರತಿ ಕ್ಷಣದಲ್ಲೂ ಕೂಡ ಅವರಿಬ್ಬರ ಸೇವೆಯಾಗಬೇಕು, ವೇದವ್ಯಾಸರ ಸೇವೆಯಾಗಬೇಕು, ಕೃಷ್ಣನ ಸೇವೆಯಾಗಬೇಕು ಅಂತ ಹೇಳಿ ಅಭೂತಪೂರ್ವ ಸೇವೆ ಮಾಡಿದವರು. ಅದಕ್ಕೆ ಹೇಳಿದರು, ನಮಗೆ ವಿದ್ಯೆ ಕೊಡಿ ನೀವೀಗ, ಯಾವುದು ಶಾಶ್ವತ ಅಲ್ಲ. ಯಾರೋ ಬಂದಿರ್ತಾರೆ, ಎಷ್ಟು ಊಟ ಹಾಕಿದ್ರೆ ದಿವಸ ಊಟಕ್ಕೆ ಬರ್ತಾನೆ ಅಷ್ಟೇ, ಕೆಲಸ ಕೊಡಿಸಿಬಿಟ್ರೆ ಜನ್ಮಪೂರ್ತಿ ನಮಗೆ ಅಡ್ರುಣಿಯಾಗಿರ್ತಾರೆ. ಅವ್ರು ಊಟ ಅವನೇ ಅಲ್ಲ, ಅವನು ಸಂಸಾರ ಪೂರ್ತಿ ನಡೆದೋಗ್ಬಿಡುತ್ತೆ. ಕೆಲಸ ಕೊಡಿಸೋ ಬೇರೆ, ಎಷ್ಟು ಹೊಟ್ಟೆ ತುಂಬ ಊಟ ಹಾಕಿದ್ರೆ ಮೂರು ತಾಸಿಗೆ ಹೋಗಿಬಿಡುತ್ತೆ ಅಷ್ಟೇ. ಆದರೆ ಜ್ಞಾನ ಕೊಟ್ಟರೆ ಮಾತ್ರ ಜನ್ಮ ಜನ್ಮದ ಆಸ್ತಿ. ಆದ್ದರಿಂದ ಸುವಿದ್ಯಾ ದ್ರವಿಡದ ವಿಜಿತಾ ದ್ರೌಪದಿ ರುದ್ರಪತ್ನ ದ್ಯುದ್ರಿಕ್ತ ದ್ರಾಗ್ ಅಭದ್ರಾ ತ್ರಹೇತು ದಯಿತ ಪೂರ್ವ ಭೀಮಾಜ್ಞಯಾತೆ ಭಾರತೀ ಸ್ತೋತ್ರ. ಭಾರತೀಪತಿಯಾದ ನೀವು ನಿಮ್ಮ ಪತ್ನಿಯಾದ ಭಾರತೀ ದೇವಿಗೆ ಹೇಳಿ, ನಮಗೆ ಅನಾದಿಕಾಲದಿಂದ ಗಂಟು ಬಿದ್ದಿರತಕ್ಕಂಥ ವಿದ್ಯಾ ನಿದ್ರೆಯನ್ನು ಹೋಗಲಾಡಿಸಿಬಿಡು, ಓಡಿಸಿಬಿಡು, ಮತ್ತೆ ಹತ್ತಿರ ಬರಬಾರದ ಹಾಗೆ ಮಾಡಿ ಅಂತ ಕೇಳ್ತಾರೆ. ಈ ನಿದ್ರೆ ಬಂದರೆ ಪರವಾಗಿಲ್ಲ, ಆ ನಿದ್ರೆ ಎಂದೂ ಬರಬಾರದ ನಿದ್ರೆ ಅಂತ. ಅದು ಎಂದೂ ಬರಬಾರದ ನಿದ್ರೆ ಅದು, ಅಂಥ ನಿದ್ರೆಯನ್ನು ಹೊಡೆದಾಡಿಸಿ ಬೇರೆ ಯಾರಿಗೂ ಇಲ್ಲ, ಸಾಕ್ಷಾತ್ ನಿಮ್ಮ ಪತ್ನಿಯಾಗಿ ಕೆಲಸ ಮಾಡಬೇಕು, ನೀವು ಮಾಡಿಸ್ರಿ ಅಂತ ಕೇಳಿದರು. ಒಂದು ಸೌಗಂಧಿಕ ಪುಷ್ಪದ ಜಟಿಲವಾದ ಸಮಸ್ಯೆಗೆ ಉತ್ತರ ಕೊಡಲಿಕ್ಕೆ, ಗಚ್ಚನ್ ಸೌಗಂಧಿಕಾರ್ಥಂ ಪಥಿ ಸ ಹನುಮತಃ ಪುಚ್ಛ ಮಚ್ಛಸ್ಯ ಭೀಮಃ ಪ್ರೋದ್ಧರ್ತುಂ ನಾಶಕತ್ಸ ತೊಮುವರು ವಪುಷಾ ಭೀಷಯಾಮಾಸ ಚೇತಿ ಪೂರ್ಣ ಜ್ಞಾನೌಜ ಸೋಸ್ತೆ ಗುರುತಮ ವಪುಷೋ ಶ್ರೀಮದಾನಂದತೀರ್ಥ ಕ್ರೀಡಾ ಮಾತ್ರಂ ತದೇತತ್ ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ. ಆ ಘಟ್ಟದಿಂದ ವಾಯುದೇವರು ಎಲ್ಲೆಲ್ಲಿ ಅಶಕ್ತರಂತೆ ತೋರಿಸಿದ್ದಾರೆ, ಅಜ್ಞಾನಿಗಳಂತೆ ನಡ್ಕೊಂಡಿದ್ದಾರೆ, ಅದೆಲ್ಲ ಕ್ರೀಡಾ ಮಾತ್ರಂ ಅಷ್ಟೆ, ಬರೀ ಕ್ರೀಡೆಗೋಸ್ಕರ ಹೊರತು ವಸ್ತುತಃ ಅವರಿಗೆ ಅಶಕ್ತಿನೂ ಇಲ್ಲ, ಅಜ್ಞಾನನೂ ಇಲ್ಲ. ಇದು ಭಾರಿ ವಿಶೇಷ. ಉಳಿದ ದೇವತೆಗಳೇ ಧರ್ಮರಾಜ ತಪ್ಪು ಮಾಡಿದ ಜೂತಾಡಿ, ಹೌದು ತಪ್ಪು ಮಾಡಿದ, ಒಪ್ಪಲೇಬೇಕು ಅದನ್ನು ನಾವು. ಅದು ನಾಟಕ ಅಂತೇನಲ್ಲ, ಕ್ರೀಡೆಯಲ್ಲ, ತಪ್ಪು ತಪ್ಪೇ ಅದು. ಅರೆ ವಾಯುದೇವರು ಹಾಗಲ್ಲ, ಅವರು ಹರಿವಾಯುಗಳಲ್ಲಿ ಯಾವ ಕಾಲಕ್ಕೂ ಕೂಡ ದೋಷ ಇಲ್ಲ. ಅದರಿಂದಾಗಿನೇ ಅವರು ಏನಾದರೂ ಕೂಡ ನಮಗೆ ದೋಷದಂತೆ ಬರತಕ್ಕಂಥ ಕೆಲಸ ಮಾಡಿದರು ಅಂದರೆ ಅದು ಒಂದು ಕಡೆಗೆ ಲೋಕಕ್ಕೆ ಶಿಕ್ಷಣ, ಅಸುರರಿಗೆ ಮೋಹನ ಅಷ್ಟೇ ಹೊರತು ವಸ್ತುತಃ ಕ್ರೀಡೆ ಅದು ಎಂದು ತಿಳ್ಕೊಂಡು ಬಿಟ್ಟರೆ ಅಂಥ ಪ್ರಸಂಗಗಳಿಗೆ ಬರೆದಂಥ ಒಂದು ವ್ಯಾಖ್ಯಾನ ಇದಿಷ್ಟು. ತಾತ್ಪರ್ಯ ನಿರ್ಣಯಾದಿ ಗ್ರಂಥಗಳಲ್ಲಿ ಶ್ರೀಮದ್ ಆಚಾರ್ಯರೇ ಕೊಟ್ಟಂಥ ದೊಡ್ಡ ಕಾರಣವನ್ನು ಸಮಪ್ ಮಾಡಿದರು. ಮುಂದೆ ಬಹ್ವೀ ಕೋಟೀರ ಟೀಕಾ ಇತ್ಯಾದಿ ವರ್ಣನೆ ಮಾಡ್ತಾ, ಎಷ್ಟು ಕೋಟಿಗಟ್ಟ ರಾಕ್ಷಸರನ್ನು ಒಬ್ಬರೇ ಕೊಲ್ತಾರೆ. ಮತ್ತೆ ಸಂಜೀವನ ಒಬ್ಬರೇ ತಂದರು, ಕೋಟಿಗಟ್ಟ ರಾಕ್ಷಸರು ಒಬ್ಬರನ್ನೇ ಒಬ್ಬರೇ ಕೊಂದಾಕ್ತಿದ್ದಾರೆ. ಬರೀ ಪೋಥಯಾಮಾಸಿ ಥಾರೀನ್ ಗದೆಯಿಂದ ಹೊಡೆದು ಎಲ್ಲ ಪೀಸ್ ಪೀಸ್ ಆಗಿ ಹೋಗ್ತಾರೆ, ದುರ್ಯೋಧನಾದಿಗಳೆಲ್ಲ ಸತ್ತು ಹೋಗ್ತಾರೆ. ಅದನ್ನು ಹೇಳೋದಕ್ಕೆ ಆಚಾರ್ಯ ನಿರ್ಣಯದರು ಹೇಳ್ತಾರೆ, ಭೂಭಾರ ಹಾರಿಣೋ ವಿಷ್ಣೋ ಪ್ರಧಾನಂಗಂ ಹಿ ಮಾರುತಿ ಮಾಗದಾದಿ ವಧಾ ದೇವ ದುರ್ಯೋಧನ ವಧಾದಪಿ. ಶ್ರೀ ಹರಿಸೇವೆ ಮಾಡಿದವರಲ್ಲಿ ಅಗ್ರಸ್ಥಾನ ಯಾರದು ಅಂದರೆ ವಾಯುದೇವರಷ್ಟೇ ಅತ್ಯಂತ ಅಗ್ರಸ್ಥಾನ. ಕಾರಣ ಏನು? ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮಯೇವ ಚ, ಪೂರ್ಣ ಪ್ರಜ್ಞ ಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಮೂರವತಾರದಲ್ಲ ಹಾಗೆ ಮಾಡಿದವರು. ಅದನ್ನು ತಿಳಿಸ್ಲಕ್ಕೋಸ್ಕರ ಇದನ್ನೆಲ್ಲ ವರ್ಣನೆ ಮಾಡಿ, ಅದರಿಂದ ಅದೇ ಕಾಲಕ್ಕೆ ಯಾವ ಜನ ಸತ್ರಲ್ಲ ಆ ಸತ್ರವರಿಗೆ ಬುದ್ಧಿ ಬರಲಿಲ್ಲ, ಮತ್ತೆ ದ್ವೇಷ ತೀರಿಸೋಕ್ಕೋಸ್ಕರ ದೇಹಾದುತ್ಕ್ರಾಮಿತಾನ ಮಧಿಪತಿ ರಸತಾ ಮಕ್ರಮಾದ್ ವಕ್ರಬುದ್ಧಿ ಕ್ರುದ್ಧ ಕ್ರೋಧೈಕವಶ್ಯ ಕೃಮಿರಿವ ಮಣಿಮಾನ್ ದುಷ್ಕೃತಿ ನಿಷ್ಕ್ರಿಯಾರ್ಥಂ ಚಕ್ರೇ ಭೂಚಕ್ರಮೇತ್ಯ ಕ್ರಕಚ ವಿವಸತಾಂ ಚೇತಸ ಕಷ್ಟಶಾಸ್ತ್ರಂ ದುಸ್ತರ್ಕಂ ಚಕ್ರಪಾಣೇ ಗುಣಗಣ ವಿರಹಂ ಜೀವತಾಂಚಾಧಿಕೃತ್ಯ. ಅವರೆಲ್ಲ ಸಹ ಹರಿವಾಯುಗಳಿಗೆ ನಾವಿಂದ ಏನು ಫಿಸಿಕಲಿ ಏನೂ ಮಾಡಲಿಕ್ಕಾಗಲಿಲ್ಲ, ಇನ್ನು ಈ ರೀತಿ ಮಾಡೋಣ, ಎದುರಿ ಹೋಲಕ್ಕೂ ವಾದಕ್ಕೂ ಕೊಡ್ಲಿಕ್ಕಾಗೋದಿಲ್ಲ ನಮ್ಮ ಕೈಲಿ ಅಂತ ಹೇಳಿ ದುರ್ಮತ ಪ್ರಸಾರವನ್ನು ಮಾಡಿ. ಎಷ್ಟು ಜನ ಬಾಂಬ್ ಬಿಟ್ಟು ಓಡೋಗ್ತಾರೆ, ಆ ತಂತ್ರವನ್ನು ಮಾಡ್ತಾರೆ. ದೇಹಕ್ಕೆ ಬಾಂಬ್ ಬಿಡೋದಕ್ಕಿಂತ ಬುದ್ಧಿಗೆ ಬಾಂಬ್ ಬಿಟ್ಟರೆ ಹಾಗೋ, ಬುದ್ಧಿನೇ ಬ್ಲಾಸ್ಟ್ ಮಾಡ್ತಕ್ಕಂಥದ್ದು. ದೇವರಿಗೆ ಗುಣಗಳ ಮೂದೋಯ್ತಲ್ಲ, ದೇವರಿಗೆ ಗುಣಗಳಿಲ್ಲ ಅಂದರೆ ಮನುಷ್ಯ ಸಾಯಲಕ್ಕೆ ದೊಡ್ಡ ಕಾರಣ. ದೇವರನ್ನು ಹೇಗೆ ಉಪಾಸನೆ ಮಾಡ್ತಾನೋ ಮನುಷ್ಯ ಹಾಗಾಗಿ ಬಿಡ್ತಾನೆ. ಏ ಯಥಾ ಮಾಂ ಪ್ರಪದ್ಯಂತೆ ತಾಮ್ ಸಥೈವ ಭಜಾಮ್ಯ. ದುರ್ಗುಣ ಅಂತ ಉಪಾಸನೆ ಮಾಡಿರಿ, ಹಾಳಾಗಿ ಹೋಗ್ರಿ ಅಂತ ಜಗತ್ತಿಗೆ ಸಂದೇಶ ಕೊಟ್ಟರು. ದೇವರನ್ನು ಹೇಗೆ ಆರಾಧನೆ ಮಾಡ್ತಾನೋ ಹಾಗೆ ಹಾಳಾಗ್ತಾನೆ, ಆದ್ದರಿಂದ ಹಾಗೆ ಹಾಳಾಗ್ರಿ ಅಂತೇಳಿ ದುರ್ಮತವನ್ನು ಕೊಟ್ಟರು. ಅಂಥ ದುರ್ಮತವನ್ನು ನಾಶ ಮಾಡೋದಕ್ಕೋಸ್ಕರ ನೀವಾಗ ಬಂದ್ರಿ ಅಂತ ಹೇಳ್ತಾರೆ. ಪುನಃ ಬಂದು ನೀವು ಯಾರು, ನೀವು ಗದೆಯಿಂದ ಹೊಡೆದು ಸಂಹಾರ ಮಾಡಿದ್ರಲ್ಲ ಅದೇ ವಾಯುದೇವರಾದ ನೀವು ಈಗ ಬಂದು ಪುನಃ ಅವರನ್ನು ನಾಶ ಮಾಡೋಕ್ಕೋಸ್ಕರ ಬಂದಿದ್ದೀರಿ, ಅಂತಿಂಥ ರೀತಿ ಬಂದಿಲ್ಲ. ಸುಟ್ಟು ಬೂದಿಯಾಗಬೇಕು ಅವರೆಲ್ಲ ಕೂಡ, ಆ ದುರ್ಮತ ಸುಟ್ಟು ಬೂದಿಯಾಗಬೇಕು. ತದ್ಯುಕ್ತ್ಯಾಭಾಸ ಜಾಲ ಪ್ರಸರ ವಿಷತರುದ್ದಾಹ ದಕ್ಷ ಪ್ರಮಾಣ ಜ್ವಾಲಾ ಮಾಲಾಧರಾಗ್ನಿ ಪವನ ವಿಜಯತೆ ತೇ ಅವತಾರ ಸ್ತೃತೀಯ. ನಿಮ್ಮ ಮೂರನೇ ಅವತಾರ ದಕ್ಷ ಪ್ರಮಾಣದ ಜ್ವಾಲೆಗಳನ್ನು ಹೊಂದಿರತಕ್ಕಂತಹ, ಜ್ವಾಲಾ ಮಾಲೆಯನ್ನು ಹೊಂದಿರತಕ್ಕಂಥ ಅಗ್ನಿಯಾಗಿ ಶೋಭಿಸ್ತಾ ಇದೆ. ವಾಯುದೇವರನ್ನು ಅಗ್ನಿ ಅಂತ ಕರೆದ್ರು, ಭಾರಿ ಮುಖ್ಯ ಇದೆ. ಅಗ್ನಿ ಅಂತ ಕರೀತಾರೆ, ಅದಕ್ಕೆ ಆಚಾರ್ಯರ ತಂತ್ರಸಾರದಲ್ಲಿ ಹೇಳ್ತಾರೆ ವಾಯುದೇವರ ಅಗ್ನಿ ಹೌದು. ಯಾತಕ್ಕೆ ಬಳಾದ್ಯಂ ಮೃಗುಣಾದೃಷ್ಟಂ ಪ್ರಾಣಾಗ್ನೇಹೇ ಸೂಕ್ತ ಮುಚ್ಚತೆ, ತಂತ್ರಸಾರದ ಮಾತು. ವಾಯುದೇವರನ್ನು ಪ್ರಾಣಾಗ್ನಿ ಅಂತ ಕರೆದಿದ್ದಾರೆ. ಅದೇ ಅದಕ್ಕೆ ಅಗ್ನಿ ಉರಿಲಿಕ್ಕೆ ವಾಯುದೇವರಬೇಕು ಮತ್ತು. ಈ ಅಗ್ನಿ ಎಲ್ಲಾದರೂ ಇವತ್ತು ಸೈಂಟಿಫಿಕಲಿ ಗಾಳಿ ಇಲ್ಲ ಅಂದರೆ ಅಗ್ನಿ ಹೋಯಿತು ಅಂತಾನೆ ಅರ್ಥ. ಅಂದಮೇಲೆ ಮರುತ್ಸಖೋ ಹುತಾಶನ ಅಂತ ಕರೆದಿದ್ದಾರಲ್ಲ, ಅಗ್ನಿಗೆ ಬಲ ಕೊಡ್ತಕ್ಕಂಥ ನೀವು ಅಗ್ನಿಯೇ ಆಗಿದ್ದೀರಿ. ಅಂದರೆ ಹೇಗೆ ಪರಮಾತ್ಮ ಯದಾದಿತ್ಯ ಕಥಂ ತೇಜೋ ಜಗದ್ಭಾಸಯ ತೇಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ ಅಂತ ಹೇಳ್ತಾನಲ್ಲ, ಬರೀ ಅಗ್ನಿಯೊಳಗೆ ಸೂರ್ಯನ ಒಳಗೆ ಚಂದ್ರನೊಳಗೆ ಬರೀ ನಾರಾಯಣ ಅಲ್ಲ, ವಾಯುದೇವರೇ ಇದ್ದ ಆಮೇಲೆ ನಾರಾಯಣ ಇರೋದು. ಅದಕ್ಕೆ ಸೂರ್ಯಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತಲೇ ಹೇಳಬೇಕು. ಅಗ್ನಿಯಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಹರಿಣೀಪತಿ ಪರಶುರಾಮದೇವ. ಅದಕ್ಕೋಸ್ಕರವಾಗಿ ನೀವು ಅಗ್ನಿಯಾಗಿದ್ದೀರಿ ಅಂತ ಹೇಳ್ತಾರೆ. ಷಟ್ಪ್ರಶ್ನದಲ್ಲಿ ಮಾತು ಬರುತ್ತೆ ಪ್ರಾಣಾಗ್ನೇಯ ಅಂತ ಕರೆದಿದ್ದ, ಪ್ರಾಣಾಗ್ನೇಯ ಅಂತ ಹೇಳಿದರೆ ಇವರೇ ವಾಣಾಗ್ನಿಗಳು ಅಂತ ಸ್ತೋತ್ರವನ್ನು ಮಾಡ್ತಾ, ಇಂಥ ನೀವು ಮುಂದೆ ಎಷ್ಟೆಷ್ಟು ಸಾಧನೆ ಮಾಡಿದೆ ಅಂತ ಹೇಳೋದಕ್ಕೆ ಹೊರಟು, ನಿಮ್ಮ ಒಂದು ವ್ಯಾಖ್ಯಾ ಪ್ರಾಣಾದ ಮಾತ್ರೇಣ ವೀರಂ ಶಿವರಮ್ಮನ್ಯಾನ್ ಧರಾತಲೆ ಮಧ್ಯದಲ್ಲಿ ಹೇಳಿದ ಹಾಗೆ, ಕೇವಲ ತಮ್ಮ ವ್ಯಾಖ್ಯಾನ ಅಂತಕ ಸಿಂಹನಾದದಿಂದ ಆ ದುರ್ವಾದಿಗಳು ಅಂತಕ್ಕಂಥ ಜನಗಳನ್ನು ನರಿಗಳಂತೆ ಮಾಡಿಬಿಟ್ರಿ ಅಂತ ಹೇಳಿದ್ದಾರೆ. ಮಾಯಿ ಗೋಮಾಯವಸ್ಥೆ ತದ್ವ್ಯಾಖ್ಯಾ ಸಿಂಹನಾದೇ ಸಪದಿ ದದೃಶಿರೇ ಮಾಯಿ ಗೋಮಾಯವಸ್ಥೆ ದಿಕ್ಕಾಪಾಲಾಗೂಡ್ ಹೋಗ್ತಾರೆ. ಓ ವಾಸಂತೋ ದೇಶನಾಶ, ದೇಶ ಹಾಳಾಯಿತು, ಲೋಕ ಹಾಳಾಯಿತು, ಹಾಳಾಗಿರೋದು ತಾವು, ಲೋಕ ಹಾಳಾಯಿತು ಅಂತ ಇಮೇಜ್ ಕೊಟ್ಟು ಹಾಳು ಮಾಡಿಬಿಡ್ತಾ ಇದ್ದಾರೆ. ಹೋಗ್ತಾ ಇದ್ದಾರೆ ಆ ಕಡೆಗೆಲ್ಲ ಕೂಡ. ಇದರಲ್ಲಿ ಒಂದ ಎರಡ ಮೂರವತಾರದಲ್ಲಿ ಏನು ಮಾಡಿದ್ದೀರಿ? ತ್ರಿಶ್ವಪ್ಪೇ ವಾವತಾರೇಶು ಅರಿಭಿರ್ ಅಪಹರಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗಣ ಪೂರ್ಣ ರೂಪ ಪ್ರಗಲ್ಭ ಸ್ವಚ್ಛ ಸ್ವಚ್ಛಂದ ಮೃತ್ಯು ಸುಖ ಯಸಿ ಸುಜನಂ ದೇವಕಿಂ ಚಿತ್ರಮತ್ರ ತ್ರಾತಾ ಯಸ್ಯ ತ್ರಿಧಾಮ ಜಗದುತ ವಶಗಂ ಕಿಂಕರಾಹ ಶಂಕರಾಧ್ಯಾಹ. ಎಲ್ಲ ಅವತಾರಗಳಲ್ಲೂ ಸರ್ವಜ್ಞರು, ಎಲ್ಲ ಅವತಾರದಲ್ಲೂ ಸರ್ವಶಕ್ತಿಗಳು, ಎಲ್ಲ ಅವತಾರದಲ್ಲೂ ಗುಣಗಳಲ್ಲಿ ತುಂಬಿದವರು, ಎಲ್ಲ ಅವತಾರದಲ್ಲೂ ಸ್ವಚ್ಛರು, ಎಲ್ಲ ಅವತಾರದಲ್ಲೂ ಕೂಡ ನೀವು ಸ್ವಚ್ಛಂದ ಮೃತ್ಯುಗಳು, ಸಜ್ಜನರಿಗೆ ಸುಖ ಕೊಡತಕ್ಕಂಥ ಸುಖದ ಗಣಿ ನೀವು, ಆನಂದ ತೀರ್ಥರು. ಇದನ್ನ ಅರ್ಥ ಮಾಡ್ಕೊಂಡು ನೀರು ನೋಡಿದ ತಕ್ಷಣ ನಿಮಗೆ ಹಬ್ಬ, ಬಾಯಾರಿಕೆ ಹೋದಾಗಲೇ, ಬಾಯಾರಿಕೆ ಬಂದು ನೀರು ಕಂಡ್ರೆ ಹೇಗೋ, ತತ್ವ ಜಿಜ್ಞಾಸೆ ಬಂದವನಿಗೆ ಆನಂದ ತೀರ್ಥ ಅಂದ್ರೆ ಹಾಗೆ ಅಂತ ಹೇಳಿದ್ದಾರೆ. ಈ ತೀರ್ಥದಿಂದ ಬಾಯಾರಿಕೆ ಹೋದರೆ ಆ ತೀರ್ಥದಿಂದ ನಮ್ಮ ಜೀವನದಲ್ಲಿ ಜಿಜ್ಞಾಸೆ ತೃಪ್ತಿ ಆಗೋದು ಆಚಾರ ಶಾಸ್ತ್ರ ಓದಿದರೆ ಮಾತ್ರ. ಆದರೆ ಸುಖ ಎಲ್ಲರಿಗೂ ಕೊಡೋದಿಲ್ಲ. ಸುಖ ಯಸಿ ಸುಜನಂ, ಸಜ್ಜನರಿಗೆ ಸದಾ ಸುಖ ಕೊಡ್ತಕ್ಕಂಥ ಮಹಾನುಭಾವರು ನೀವು. ನಿಮ್ಮ ಸ್ವಾಮಿ ರಕ್ಷಕ ಸಾಕ್ಷಾತ್ ನಾರಾಯಣ, ಇಡೀ ಜಗತ್ತು ನಿಮ್ಮ ವಶ, ಜೊತೆಗೆ ರುದ್ರಾದಿದೇವರು ಕಿಂಕರರು ಅಂದಮೇಲೆ ಏನು ಆಶ್ಚರ್ಯ ನಿಮ್ಮಲ್ಲಿ ಹೀಗಿರೋದು? ಕಿಂ ಚಿತ್ರ ಮಾತ್ರ ಕೋಟ್ಯಧೀಶ ಅನ್ನು ಬಂಗಾರ ಲೋಟ ಕೊಟ್ಟದ್ದು ಏನ್ರಿ ಅವ್ನು ಕೋಟಿಗೆಟ್ಟೆ ಕೊಡ, ಅದೇನು ಲೆಕ್ಕ? ಇವತ್ತು 10 ಕೋಟಿ ಸ್ಯಾಂಕ್ಷನ್ ಮಾಡಿಸ್ತು ಅಂದರೆ ಸರ್ಕಾರ ಆಗಿರಬೇಕು. ಬಳಸು ಕೋಟೆ ಇಟ್ಕೊಂಡು ಹೋಗ್ತಾರೆ ಕಾಲ ಅಷ್ಟು ಎಲ್ಲಿಂದ ಬಂತು ಅಂತ ಫಸ್ಟ್ ಕೇಳ್ತಾರೆ. ಇವತ್ತು ಕೋಟ್ಯಂತರ ಕೊಡೋ ಶಕ್ತಿ ನೋಡಿ, ನಮ್ಮ ಭಾರಿ ನಷ್ಟ ಆಗಿಬಿಟ್ಟಿದೆ. 10,000 ಕೋಟಿ ಸ್ಯಾಂಕ್ಷನ್ ಮಾಡಿ ಅಪ್ಲೈ ಮಾಡಿ, 10,000 ಕೋಟಿ ಕೊಡಿ ಅಂತೇಳಿ ಮನುಷ್ಯರು ಕೇಳೋಕ್ಕಾಗುತ್ತಾ ಇದನ್ನ? ಯಾ ಸರ್ಕಾರ ಬೇರೆಯವ್ರು ಕೊಡೋಕ್ಕಾಗೋದಿಲ್ಲ. ಅದು ಅದಕ್ಕೆ ಇವತ್ತು ಅಕ್ಷಯವಾದ ಧನ ಕೊಡಬೇಕು ಅಂದರೆ ದೇವರನ್ನು ಕೇಳಬೇಕು ಹೊರತು ಬೇರೆಯವರಿಂದ ಆಗೋದಿಲ್ಲ. ಯೋಚನೆ ಮಾಡಬೇಕು. ಸರ್ಕಾರ ಕೊಡೋ ರೀತಿ ಬೇರೆ, ಜನ ಕೊಡೋ ರೀತಿ ಬೇರೆ. ಜನಗಳು ಎಷ್ಟು ಕೊಟ್ಟರು ಲಿಮಿಟೇಷನ್ ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹೆಚ್ಚು ಕೊಡೋದು ಅಧಿಕ ಶಕ್ತಿನೇ ಅವರಿಗಿಲ್ಲ, ಆಸಕ್ತಿ ಶಕ್ತಿ ಎರಡೂ ಇಲ್ಲ. ಆದರೆ ದೇವರಿಗೆ ಮಾತ್ರ ಎಷ್ಟು ಬೇಕಾದ್ರೂ ಕೊಡ್ತಾನೆ ಅಂತ ಹೇಳೋದಕ್ಕೋಸ್ಕರವಾಗಿ ವರ್ಣನೆ ಮಾಡ್ತಾರೆ. ಎಷ್ಟು ಬೇಕಾದ್ರೂ ಸುಖ ಕೊಡ್ತಕ್ಕಂಥ ಮಹಾನುಭಾವರು ನೀವು. ಮೂರೋದು ಒಂದೇ ರೀತಿ ಇರೋ ಮೂರವತಾರಗಳಲ್ಲೂ ಕೂಡ ಕಪಿರೂಪದಲ್ಲಿ ಸರ್ವಜ್ಞತ್ವ ಅಂದರೆ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಮಡಿಲಿರ್ತಾರೆ, ಯಾರು ಮುಟ್ಟಿಬಿಡ್ತಾರೆ. ಇವತ್ತು ಆ ಪ್ರಸಂಗ ಸಿಗೋದು ಕಷ್ಟ ಅಷ್ಟೇ, ಮಡಿಯವರು ಸಿಗೋದು ಕಷ್ಟ. ಮಡಿಯವರು ಹೆದರ್ಕೋಬೇಕು. ಹಿಂದಿನ ಕಾಲ ಮೈಲಿಯವರು ಹೆದರ್ತಿ, ಮಡಿಯವರು ಹೆದರಬೇಕು. ಈಗ ಬೇಕಾದ್ರೆ ಎಲ್ಲಿ ಮುಟ್ಟಿಬಿಡ್ತಾರೋ ಅಂತ ಗಾಬರಿ. ಅವರಿಗೆ ಆ ಭಯ ಇತ್ತು. ಮುಟ್ಟಿಬಿಟ್ಟ ತಕ್ಷಣ ಕೋತಿ ಮುಟ್ಟಿಬಿಟ್ಟೆ, ಅದು ಕೋತಿ ಮುಟ್ಟಿಬಿಟ್ಟೆ ಅಂತ ಕೇಳ್ತಾರೆ. ಅಂದರೆ ತಿಳುವಳಿಕೆ ಇಲ್ದವನು ಕೋತಿ. ಆದರೆ ಹನುಮಂತ ದೇವರನ್ನು ಮುಟ್ಟಿದ್ರೆ ನಾವು ಮಡಿಯಾಗಿಬಿಡ್ತೇವೆ ಅಂತ ಪುಣ್ಯಾತ್ಮರು. ಕಪಿರೂಪದಲ್ಲೂ ಸರ್ವಜ್ಞ ಸರ್ವಶಕ್ತಿ ಎಂದ ಮೇಲೆ ಎಷ್ಟು ವೈಭವ. ಉದ್ಯನ್ ಮಂದ ಸ್ಮಿತ ಶ್ರೀ ಮೃದು ಮಧು ಮಧುರ ಲಾಪ ಪಿಯೂಷ ಧಾರ ಪೂರಾ ಶೇಕೋಪ ಶಾಂತ ಸುಖ ಸುಜನ ಮನೋಲೋಚನಾ ಪೀಯಮಾನಂ ಸಂದ್ರಕ್ಷೆ ಸುಂದರಂ ಸಂದುಹದಿಹ ಮಹದಾನಂದ ಮಾನಂದ ತೀರ್ಥ ಶ್ರೀಮದ್ವಕ್ರೇಂದು ಬಿಂಬಂ ದುರಿತ ನುದುದಿತಂ ನಿತ್ಯದಾಹಂಕದಾನು. ವಾಯುಸ್ತುತಿ ಮಕ್ಕಳು ಹೇಳ್ಕೊಟ್ರೆ ವಾಕ್ಶುದ್ಧಿ ಆಗಿಬಿಡುತ್ತೆ ಗೊತ್ತಾ, ಶುದ್ಧವಾದ ಮಾತುಗಳು ವಾಕ್ ಸಿದ್ಧಿ ಬಂದ್ಬಿಡು. ಶುದ್ಧಿ ಬಂದ್ರೆ ಸಿದ್ಧಿ ಬಂದಾಗ ಲೆಕ್ಕ, ಆಡಿದ ಮಾತು ಸತ್ಯ ಆಗುತ್ತೆ ನೆನಪಿರಬೇಕು. ಪ್ರಾಣದೇವರು ಸ್ತೋತ್ರ ಮಾಡಿದ ಮೇಲೆ ಆಡಿದ ಮಾತು ಸತ್ಯ ಆಗಬೇಕಂತ ವಾಕ್ಸಿದ್ಧಿ. ಯಾಕೆ ಭಾರತೀ ದೇವಿ ಬಂದುಬಿಡ್ತಾರಲ್ಲ, ಆಗ ಅನುಗ್ರಹ ಮಾಡ್ತಾರೆ, ಸುಳ್ಳು ಬರಬಾರ್ದು ಆ ರೀತಿ ಮಾಡ್ತಾರೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ವಾಯುಸ್ತುತಿ ನಿಜವಾಗಲೂ ಮಂತ್ರ ಅಂದರೆ ಮಂತ್ರನೇ. ಮುಂದುವರ್ಣನೆ ಮಾಡ್ತಾರೆ, ಇನ್ನು ನಿಮ್ಮಿಂದ ನಾವು ಕೇಳೋದಿಷ್ಟೇ, ನಿಮ್ಮ ಶಾಸ್ತ್ರ ನಮಗೆ ಕಿವಿಗೆ ಬೀಳಿಸ್ರಿ ಅಂತ ಹೇಳಿದ್ದಾರೆ. ಪ್ರಾಚೀನ ತೀರ್ಣ ಪುಣ್ಯೋಚ್ಚಯ ಚತುರತರಾಚಾರ ತಶ್ಚಾರು ಚಿತ್ತಾನ್ ವರ್ಣನೆ ಮಾಡ್ತಾ, ಚಿತ್ರಾಂ ಸಚ್ಛಾಸ್ತ್ರಕರ್ತ ಚರಣ ಪರಿಚರಾನ್ ಶ್ರಾವಯಾಸ್ಮಾಂಶ್ಚ ಕಿಂಚಿತ್. ಸ್ವಲ್ಪ ನಿಮ್ಮ ಭಾಷೆ ಸ್ವಲ್ಪ ನಮಗೆ ಕಿವಿಗೆ ಬಿಡಿಸಿಬಿಡಿ, ನಿಮ್ಮ ಶಿಷ್ಯರ ಗುಂಪಿ ಸೇರಿಸ್ಕೋಬಿಡಿ ಬದುಕೋದಿವಿ ಅಂತ ಅರ್ಥ. ಶಿಷ್ಯರ ಆಚಾರ ಶಿಷ್ಯರ ಗುಂಪಿ, ಯಾವ ಗುಂಪಿ ಸೇರಿದ್ರು ಮೋಕ್ಷ ಗ್ಯಾರಂಟಿ ಇಲ್ಲ. ಆಚಾರ ಶಿಷ್ಯರ ಗುಂಪಿ ಸೇರಿದ ತಕ್ಷಣ ರೀತಿಯೇ ಚೇಂಜ್ ಆಗಿಬಿಡುತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಾ ಅದನ್ನು ಇವತ್ತು ಮರಿತಾ ಇದ್ದೇವೆ ಅಷ್ಟೇ. ಇವತ್ತು ಮಾಧುರು ಅಂತ ಹೇಳ್ಕೊಳ್ಳೋದಕ್ಕೆ ಮನುಷ್ಯ ಸಂಕೋಚ ಪಡ್ತಾನೆ ಅಂತ ಹೇಳಿದ್ರೆ ಎಷ್ಟು ಅವಿವೇಕಿಗಳಿರಬೇಕು. ಉಡದವ್ರು ಹೇಳ್ಕೊಂಡು ಧೈರ್ಯ ನಮ್ಮ ಜನ ಹೇಳೋದಿಲ್ಲ ಅಂತ ಕಾರಣ ಅವ್ರಿಗೆ ಗೊತ್ತಿಲ್ಲ, ಆಚಾರ ಮಹಿಮೆ ಗೊತ್ತಿಲ್ಲ ಅವರಿಗೆ. ಆಗ ಅರ್ಥ ಆಗಬೇಕು. ಮುಂದೆ ಹೇಳ್ತಾರೆ, ನಿಮ್ಮ ಆರಾಧನೆಯನ್ನು ಅವರಿವರಲ್ಲ ದೇವತೆಗಳು ಮಾಡ್ತಾರೆ. ಪೀಠೇ ರತ್ನೋಪಕೃಪ್ತೇ ರುಚಿರ ಋಷಿಮಣಿ ಜ್ಯೋತಿಷ ಸನ್ನಿಷಣ್ಣಂ ಬ್ರಹ್ಮಾಣಂ ಭಾವಿನಂ ತ್ವಾಂ ಜ್ವಲತಿ ನಿಜಪದೇ ವೈದಿಕಾದ್ಯಾಹಿ ವಿದ್ಯಾ ಸೇವಂತೆ ಮೂರ್ತಿಮತ್ಯಃ ಸುಚರಿತ ಚರಿತಂ ಭಾತಿ ಗಂಧರ್ವಗೀತಂ ಅಂತ ಹೇಳ್ತಾ, ಪ್ರತ್ಯೇಕಂ ದೇವ ಸಂಸಸ್ವಪಿ ದೋವ ಭಗವನ್ ನರ್ತಿತ ದ್ಯೋವಧೂಷು ಅಂತ. ಆಚಾರ್ಯರ ವೈಭವ ಅಂದ್ರೆ ವಿಚಿತ್ರ ವೈಭವ. ಇವತ್ತು ಯಾರ್ಯಾರ ದೇವತೆಗಳು ಅಂತ ಉಳಿದವನು ತಿಳ್ಕೊಂಡಿದ್ದೇವೆ, ಗುರುಗಳು ಅಂತ ಭಾವಿಸಿದ್ದೇವೆ. ಆಚಾರ್ಯರನ್ನ ಸ್ತೋತ್ರ ಮಾಡಕ್ಕೆ ಅವರೆಲ್ಲ ಕಾಯ್ತಿರ್ತಾರೆ, ಹಿಂಡಿಂಡ ಕಾಯ್ತಿರ್ತಾರೆ. ಉತ್ಕಂಠ ಕುಂಠ ಕೋಲಾಹಲ ಜವವಿದಿತ ಅಜಸ್ರ ಸೇವಾ ಅನುವೃದ್ಧ ಪ್ರಾಜ್ಞಾತ್ಮ ಜ್ಞಾನ ಧೂತಾಂಧ ತಮಸ ಸುಮನೋ ಮೌಲಿ ರತ್ನಾವಲೀನಾ ಭಕ್ತ್ಯುದ್ರೇಕಾವಗಾಢ ಪ್ರಘಟನ ಸಘಟಾತ್ಕಾರ ಸಂಘೃಷ್ಯಮಾಣ ಪ್ರಾಂತ ಪ್ರಾಗ್ರಾಂಘ್ರಿ ಪೀಠೋತ್ಥಿತ ಕನಕರಜ ಪಿಂಜರಾ ರಂಜಿತಾಶಾಹ. ಬರೀ ಎಲ್ಲ ನೂಕು ನುಗ್ಲಂತೆ, ಆಚಾರ ಸೇವೆ ಮಾಡಲಿಕ್ಕೆ ಅಂತ ಕಾಯ್ತಿದ್ರಂತೆ. ಮಧ್ವದಲ್ಲಿ ಹೇಳ್ತಾರೆ, ಆಚಾರ ಸ್ನಾನ ಮಾಡಿಕೊಂಡು ಅಲ್ಲಿ ಕಣ್ವತೀರ್ಥದಲ್ಲಿ, ಇದನ್ನು ಮುಖ್ಯವಾಗಿ ಕಾವು ಮಠದಲ್ಲಿ ವಿಷ್ಣು ಮಂಗಲ ಅಂತಿದೆ, ಅದ್ರ ಪಕ್ಕದ ಹತ್ರ ಹೋದರೆ ಅಲ್ಲಿ ಪಕ್ಕದ ಚಕ್ರತೀರ್ಥ ಅಂತಿದೆ. ಆಚಾರ್ಯ ಚಾತುರ್ಮಾಸ್ಯ ಕೂತಿದ್ರಂತೆ, ಸ್ನಾನ ಮಾಡಿಕೊಂಡು ಬಂದ್ರಂತೆ ಆಚಾರ್ಯರು. ಮುಂದೆ ಹೋಗ್ತಾ ಇದ್ದಾರೆ, ಜನಗಳೆಲ್ಲ ಅವರ ಪಾದೋದಕ ತಲೆ ಮೇಲೆ ಹಾಕ್ಕೊಳ್ಳಕ್ಕೆ ಕಾಯ್ತಾ ಇದ್ದಾರೆ. ಆಚಾರ ಹೋದ ಜಾಗದಲ್ಲಿ ನೀರಿನ ಮುಟ್ಟಿ ಹಾಕೋಬೇಕು ಅಂತೇಳಿ ಹೊರಡ್ತ ಎಲ್ಲ ಜನಗಳು ಬಂದುಬಿಟ್ರು. ಆ ಕಡೆಗೆ ಬಂದಿದ್ದು ಬಂದಿದ್ದು ತಲೆ ಹಚ್ಚೋತಾ ಇದ್ದಾರೆ, ಕಣ್ಣಿಗೆ ಹಚ್ಚೋತಾ ಇದ್ದಾರೆ. ಒಂದು ಹನಿ ಇಲ್ಲ, ಎಲ್ಲ ವರ್ಷ ಹೋಗ್ಬಿಡ್ತಂತ ಆ ಕ್ಷಣಕ್ಕೆ. ಭೂದೇವಿ ಭಾರಿ ಸಿಟ್ಟು ಬಂತಂತೆ, ನನಗಿಲ್ದ ಮಾಡಿಬಿಟ್ರಲ್ಲ ಅನ್ಕೋಬಿಟ್ಟದ್ದು ಭೂದೇವಿ. ನನಗೆ ಒಂದಿಷ್ಟು ಉಳಿಸ್ಬಾರ್ದಾಯ್ತು ಜನಗಳು, ಅಷ್ಟು ಅದು ಮಾಡ್ಕೊಂಡ್ಬಿಟ್ರು. ಕೊನೆಗೆ ಅಂದ್ಕೊಂಡು ಹೋಗ್ಲಿ ಬಿಡಿ ಪಾಪ, ಹೋಗ್ಲಿ ಪಾಪ, ಭಕ್ತಿಯಿಂದ ಹಾಕೊಂಡಿದ್ದಾರೆ ಹೋಗ್ಲಿ ಅಂತ ಕ್ಷಮಿಸಿದ್ ಬಿಟ್ರಂತೆ. ಅದಕ್ಕೆ ಕ್ಷಮಾ ಅಂತ ಹೆಸರು ಸಾರ್ಥಕವಾಯಿತು ಅಂತ ಹೇಳ್ತಾರೆ ಭೂಮಿಗೆ, ಕ್ಷಮಾ ಅಂತ ಹೆಸರು. ಆಚಾರ್ಯರ ಪಾದ ಅವತಾದ ತಲೆ ಮೇಲೆ ಹಾಕೊಳ್ಳೋಕೆ ಅವ್ರು ಕಾಯ್ತಿರ್ತಾರೆ ಅಂತ ಹೇಳಿದರೆ, ಎಷ್ಟು ದೊಡ್ಡವರು ಶ್ರೀಮದ್ ಆಚಾರ್ಯರು. ಅಂಥವರು ಬೇಡಿದ್ದಕ್ಕೆ ವೇದವ್ಯಾಸ ದೇವರು ಬಂದರು ಅಂತ ಹೇಳ್ತಾ, ಸಾನುಕ್ರೋಶೈ ರಜಸ್ರಂ ಇತ್ಯಾದಿಯಾಗಿ ವೇದವ್ಯಾಸರು ಬಂದರು. ಅವರು ಕಶ್ಚನ ಋಷಿ ಅಲ್ಲ, ನಕಲು ಭಗವತ ಪ್ರಾಕೃತೋ ಜಾತು ದೇಹ. ನಿಮ್ಮಿಂದ ಪ್ರಾರ್ಥನೆ ಮಾಡಿ ಅವರು ಅವತಾರ ಮಾಡಿದ್ರು ಅಂದ ಮೇಲೆ ನೀವೆಷ್ಟು ದೊಡ್ಡವರು ನಮಗೆ ಗೊತ್ತಿದೆ ಅಂದರೆ, ವೇದವ್ಯಾಸ ಸಾಕ್ಷಾತ್ ನಾರಾಯಣ, ಅವರಿಗೆ ಪ್ರಾಕೃತ ದೇಹನೇ ಇಲ್ಲ ಅನ್ನೋದನ್ನು ಒತ್ತಿ ಹೇಳ್ತಾರೆ. ಅವ್ರು ಎಂಥ ಕೆಲಸ ಮಾಡಿದರು. ಅಸ್ತೌ ವ್ಯಸ್ತಂ ಸಮಸ್ತ ಶ್ರುತಿಗತ ಮಧವೈ ರತ್ನ ಪೂಗಮ್ಯಥಾಂಧೈ ಅರ್ಥಂ ಲೋಕೋಪಕೃತ್ಯೈ ಗುಣಗಣ ನಿಲಯ ಸೂತ್ರಯಾಮಾಸ ಕೃಷ್ಣಂ ಯೋಸೌ ವ್ಯಾಸಾಭಿಧಾನ ತಮಹರಹ ಭಕ್ತಿತಸ್ತತ್ ಪ್ರಸಾದಾತ್ ಸದ್ಯೋ ವಿದ್ಯೋಪಲಬ್ಧ್ಯೈ ಗುರುತಮ ಮಗುರುಂ ದೇವದೇವಂ ನಮಾಮಿ. ಅವರು ವಿದ್ಯೆಯನ್ನು ನಮಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡೋದಕ್ಕೋಸ್ಕರವಾಗಿ ಹೊರಟಿದ್ದೇವೆ. ತ್ವತ್ಪ್ರಸಾದಾತ್ ನಿಮ್ಮ ಅನುಗ್ರಹದಿಂದ, ಅವರ ಅನುಗ್ರಹ ನಮ್ಮ ಮೇಲೆ ಬರಬೇಕಷ್ಟೇ, ಇಲ್ಲದೆ ಹೋದರೆ ನಮಗೆ ಅನುಗ್ರಹ ಮಾಡೋದಿಲ್ಲ ವೇದವ್ಯಾಸದೇವರು ಅಂತ ಹೇಳ್ತಾ, ಅವರು ಸೂತ್ರಯಾಮಾಸ ಕೃಷ್ಣಂ ಸೂತ್ರಗಳನ್ನು ರಚನೆ ಮಾಡಿದರು. ಇಡೀ ವೇದ ಪ್ರಪಂಚವನ್ನು, ಶಾಸ್ತ್ರ ಪ್ರಪಂಚವನ್ನು, ಶಾಸ್ತ್ರ ಪ್ರಪಂಚದ ಮಣಿಗಳನ್ನು ಪೋಣಿಸ್ತಕ್ಕಂಥ ಬ್ರಹ್ಮಸೂತ್ರ ಕೊಟ್ಟಂಥ ಮೂಲಗುರು, ಮೂಲದೇವರು ಅಂದರೆ ಸಾಕ್ಷಾತ್ ನಾರಾಯಣ. ಗುರು ತಮ ಮಗುರುಂ ದೇವದೇವಂ ನಮಾಮಿ. ಆಮೇಲೆ ಆಜ್ಞಾಮನ್ಯೈರಧಾರ್ಯಾಂ ಶಿರಸಿ ಪರಿಸರ ದ್ರಶ್ಮಿ ಕೋಟೀರ ಕೋಟೌ ಕೃಷ್ಣಸ್ಯಾ ಕೃಷ್ಣ ಕರ್ಮ ದಧದನುಸರಣಾದರ್ಥಿತೋ ದೇವಸಂಘೈ ಭೂಮಾವಾಗತ್ಯ ಭೂಮನ್ ಅಸುಕರ ಮಕರೋ ಬ್ರಹ್ಮಸೂತ್ರಸ್ಯ ಭಾಷ್ಯಂ ದುರ್ಭಾಷ್ಯಂ ವ್ಯಸ್ಯ ದಶ್ಯೋ ಮಣಿಮತ ಉದಿತಂ ವೇದ ಸದ್ಯುಕ್ತಿ ಭಿಸ್ತ್ವಂ. ನೀವು ಬಂದ್ರಿ, ಆಮೇಲೆ ಅವರ ಆಜ್ಞೆ ತಗೊಂಡು ಬಂದಿರಿ. ನೀವೀಗ ಉಳಿದ ದುಷ್ಟರುಗಳೆಲ್ಲ ವ್ಯಾಖ್ಯಾನ ಬರಲಿಕ್ಕೆ ಆಜ್ಞೆ ತಗೊಂಡು ಬಂದವರಲ್ಲ. ಈ ಕಳ್ಳ ಸರ್ಕಾರಿ ಪರ್ಮಿಷನ್ ತಗೊಳ್ಳೋಕೆ ಕಳ್ತನ ಮಾಡೋಕ್ಕಾಗುತ್ತಾ? ನಾ ಕಳ್ತನಕ್ಕೆ ಹೋಗ್ತಾ ಡೈವಿಟ್ ಪರ್ಮಿಟ್ ಮೀ ಅಂತ ಕೇಳಿದರೆ ಅಲ್ಲೇ ಹಿಡಿದಾಕ್ತಾರೆ ಫಸ್ಟ್. ಒಳ್ಳೆ ಕೆಲಸಕ್ಕೋರು ಪರ್ಮಿಷನ್ ತಗೋತಾರೆ. ನೀವು ಆಜ್ಞಾ ಮನ್ನೈರಧಾರ್ಯಂ ಎಷ್ಟೋ ಜನ ಇದ್ದರೆ ನೀವ್ಯಾಕೆ ಬಂದ್ರಿ ಅಂದರೆ ಬೇರೆ ಯಾರಿಗೂ ಮಾಡೋಕ್ಕಾಗೋದಿಲ್ಲ ಅದನ್ನು. ಅದಕ್ಕೆ ಪಾರಾಶರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿವರ್ತಿ ಸ್ಮ ಸಾಕ್ಷಾತ್ ಏನಂ ಧನ್ಯಂ ಭುವನೇ ಮನ್ಯಮಾನಃ. ಬೇರೆ ಯಾರೂ ಸಾಮರ್ಥ್ಯ ಇಲ್ಲ, ನೀವು ಒಬ್ಬರೇ ಮಾಡಬೇಕು. ಅದಕ್ಕೋಸ್ಕರ ಕಳಿಸಿಕೊಟ್ಟ ಆಜ್ಞಾಂ ಅನ್ಯೈಹಿ ಅಧಾರ್ಯಂ. ಸಮುದ್ರ ತರಣ ಬೇರೆಯವರಿಗೆ ಅಸಾಧ್ಯವಾಗಿತ್ತು ಅಂತ ಅವರು ಡಿಕ್ಲೇರ್ ಮಾಡಿದ್ರು ಎಲ್ಲರೂ ಕೂಡ. ನಮ್ಮ ಕೈಯಲ್ಲಿ ಆಗೋದಿಲ್ಲ ಹಾರಲಿಕ್ಕೆ ಅಂತೆ. ಅಂಗದ ಹಾರತೇನೆ ಕತೆ ಅಲ್ಲಿಗೆ ಮುಗಿತು, ಪುರಯೋಚನೆ ಮಾಡಬೇಡ್ರಿ ಅಂತ ಹೇಳಿದ. ಆದರೆ ಅದು ಹೇಗೆ ಆಜ್ಞಾಮನ್ನೇರ ಧಾರ್ಯಾಮೋ, ಸಂಜೀವನ ತರೋದು ಹೇಗೆ ಆಜ್ಞಾಮನ್ನೇರ ಧಾರ್ಯ ಆಗಿತ್ತೋ, ಇದು ಹೀಗೆ ಭಾಷ್ಯ ರಚನೆ ಅಂದರೆ ಬೇರೆ ಯಾರೂ ಧರಿಸಕ್ಕೆ ಆಗ್ತಿರಲಿಲ್ಲ. ಆಜ್ಞೆಯನ್ನು ಮಾಡಿದಾಗ ಹೇಗೆ ಸ್ವೀಕಾರ ಮಾಡಿದಿರಿ ಗೊತ್ತಾ? ನಮಗೊಂದು ಅಹಂಕಾರ ಬಂದ್ಬಿಡ್ತು, ನಿಮ್ಮನ್ನು ಬಿಟ್ಟು ಬೇರೆ ಮಾಡೋದಿಲ್ಲ ಅಂತ ಗೊತ್ತಾಗಿಬಿಟ್ರೆ ನಾಳೆ ಬರ್ತೀರಿ ಗೊತ್ತಾಗೋದಿಲ್ಲ ಶುರು ಮಾಡಿಬಿಡ್ತಾರೆ ಮನುಷ್ಯ ಆಗಲೇ. ಅವರ ನೋಡೋಣಂತೆ ಅಂತ ಹೇಳ್ತಾರೆ. ಎಂಥ ಅವಕಾಶ ಸಿಗ್ತಲ್ಲ ಅಂತ ಜನ ತಿಳ್ಕೊಳ್ಳೋದಿಲ್ಲ, ಅದನ್ನೇನೋ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಅವಕಾಶವನ್ನು ಕಳ್ಕೊಂಡ್ಬಿಡ್ತೇವೆ ನಾವು. ದೇವರು ಅವಕಾಶವನ್ನು ಎಲ್ಲರಿಗೂ ಕೊಡ್ತಾರೆ. ಎಲ್ರಿಗೂ ಕಾರ್ತಿಕ ಮಾಸ ಬರುತ್ತೆ, ಎಲ್ರಿಗೂ ಆಶ್ವಿಜ ಮಾಸ, ಎಲ್ರಿಗೂ ವಿಜಯದಶಮಿ, ಎಲ್ರಿಗೂ ಏಕಾದಶಿ ಬರ್ತದೆ ಕೊನೆಗೆ. ಆದರೆ ಉಪಯೋಗಿಸೋದು ಎಷ್ಟು ಜನ? ಯೋಗ್ಯರು ಮಾತ್ರ, ಉಳಿದವರೆಲ್ಲ ಹಾಗೆ ಬಿಟ್ಟುಬಿಡ್ತಾರೆ. ಗಂಗಾನದಿ ಹರಿತಿದ್ದ ಮಾತ್ರಕ್ಕೆ ಸ್ನಾನ ಮಾಡಿ ಎಷ್ಟು ಪುಣ್ಯಕ್ಕೆ ಕಟ್ಟಿಕೊಳ್ತಾರೆ. ಆ ರೀತಿ ಇಂಥ ಅವಕಾಶ ಬಂದಾಗ ಹೇಗೆ ತಗೊಂಡ್ರಂತ ಆಜ್ಞಾನ. ಶಿರಸಿ ಪರಿಸರ ದ್ರಶ್ಮಿ ಕೋಟೀರ ಕೋಟವು ಕೃಷ್ಣಶ್ಯಾ ಕ್ಲಿಷ್ಟ ಕರ್ಮ. ತಲೆ ಮೇಲೆ ಕೋಟೀರ ಅಂದರೆ ಕಿರೀಟ, ಅದರ ಕೋಟಿ ಅಂದರೆ ತುದಿ. ಪರಿಸರ ದ್ರಶ್ಮಿ ಎಂಥ ಕಿರೀಟ ಗೊತ್ತಾ? ರಕ್ತ ಖಚಿತವಾದ ಕಿರೀಟ, ಅದರ ಬೆಳಕು ಹರಡುತ್ತಾ ಇದೆ. ಅಂತ ಕಿರೀಟದ ತುದಿಯಲ್ಲಿ ನೀವು ಅಪ್ಪಣೆಯನ್ನು ಧರಿಸಿದ್ರಿ ಅಂತ ಹೇಳಿದ. ಅಷ್ಟು ಭಕ್ತಿಯಿಂದ ಒಂದು ಅವಕಾಶ ಸಿಕ್ಕ ಕಾಲಕ್ಕೆ ನಾವು ಅದನ್ನು ಸದುಪಯೋಗ ಮಾಡಿಕೊಳ್ಬೇಕೇ ಹೊರತು ದುರುಪಯೋಗ ಅಲ್ಲ. ಅಹಂಕಾರದ ಹೆಸರು ಇಲ್ಲ. ಒಬ್ಬ ವರ್ಷ ನಿಜವಾದ ವಿದ್ಯಾವಂತ ಅಂತ ಕರೀಲಿಕ್ಕೆ ಒಂದು ನಿಜವಾದ ಪ್ರೂಫ್ ಏನು ಗೊತ್ತಾ? ಹೇಳ್ತಾರೆ ಮಧ್ವಯುಧದಲ್ಲಿ, ವಿನಯೋಹಿ ಭೂಷಯತಿ ಸರ್ವರಸಂ. ವಿನಯ ಅನ್ನೋದು ವಿದ್ಯೆಗೆ ನಿಜವಾದ ಒಂದು ಭೂಷಣ. ಆಚಾರ್ಯರ ವಿನಯ ಅಂದರೆ ಸ್ವಲ್ಪಗಳು ಆ ಕಡೆ ಇಲ್ಲ ಈ ಕಡೆ ಇಲ್ಲ, ತಲೆಮೇಲೆ ಇಟ್ಕೊಂಡ್ರಂತೆ. ಭೂಮೌ ಆಗತ್ಯ ಭೂಮನ್ ಕೃಷ್ಣಸ್ಯ ಆಜ್ಞಾಂ. ಯಾರದೋ ಆಜ್ಞೆ ಅಲ್ಲ, ಕೃಷ್ಣಸ್ಯ ವಾಸಿಷ್ಠ ಕೃಷ್ಣಸ್ಯ ಆಜ್ಞಾಂ. ವೇದವ್ಯಾಸರ ಆಜ್ಞೆಯನ್ನು, ನಾರಾಯಣ ದೇವರ ಆಜ್ಞೆಯನ್ನು. ಕುರು ಸೂತ್ರ ಭಾಷ್ಯಂ ಅವಿಲಂಬಿತಂ ವ್ರಜೇಹೆ ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ಅದನ್ನು ತಗೊಂಡು ಬಂದ್ರಿ. ಆ ಎಕ್ಸ್ಪ್ಲೇಷನ್ ಮಾಡಲಿಕ್ಕೆ ಆದೇಶ ಮೌಲಿ ಮಣಿ ಉಜ್ವಲ ವರ್ಣಮೇನಂ ಬದ್ಧಾಂಜಲಿ ಮರುದನರ್ಘ ಮಧತ್ತ ಮೂರ್ಧ ಹರಾವಲೀಮಿವ ಹೃದ ವಿಭುತೇಂದ್ರಯಂಚನಾಂ ಸಂಭಾವ್ಯ ಸಂಭಾವ್ಯ ತಮಾಂ ತ್ರಿಲೋಕ್ಯಾಂ ಅಂತ ಹೇಳಬೇಕಾದ್ರೆ ಅಲ್ಲಿ ತಿಳಿಸಿದ್ದಾರೆ. ಈ ದೃಷ್ಟಿಯಿಂದ ಸಮಯದ ಆಚಾರ್ಯರು ಆಜ್ಞೆಯನ್ನು ಧರಿಸಿದಿರಿ, ಬೇರೆಯವರು ಧರಿಸಕ್ಕಾಗೋದಿಲ್ಲ, ಭಾರಿ ಭಕ್ತಿಯಿಂದ ಧರಿಸಿದಿರಿ. ಧರಿಸಿ ಕೃಷ್ಣಸ್ಯ ಕೃಷ್ಣ ಕರ್ಮ ದದತ್ ಅನುಸರಣಾದರ್ಥಿತೋ ದೇವಸಂಘೈ. ಉಳಿದ ದೇವತೆಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಾರಾಯಣ ಅಪ್ಪಣೆ ಮಾಡ್ತಾನೆ. ನಾರಾಯಣ ಅಂದ ಲಕ್ಷ್ಮೀ ಅಂಡರ್ಸ್ಟುಡ್, ಅಲ್ಲಿ ಲಕ್ಷ್ಮೀನಾರಾಯಣರು ಅಪ್ಪಣೆ ಮಾಡ್ತಾರೆ. ಉಳಿದವರೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಯಾರ್ಯಾರು? ಕಿಂಕಾರ ಶಂಕರಾಧ್ಯ. ಆ ಕಡೆಯಿಂದ ಆದೇಶ, ಈ ಕಡೆಯಿಂದ ಪ್ರಾರ್ಥನೆ, ಎರಡರದಿಂದ ನೀವು ಬಂದ್ರಿ ಭೂಲೋಕದೊಳಗೆ. ಕೃಷ್ಣಸ್ಯ ಅಕ್ಲಿಷ್ಟ ಕರ್ಮ. ಎರಡು ಇರ್ತಾರೆ, ಅವ್ರು ಕೆಲಸ ಮಾಡೋದು ನೋಡಿಬಿಟ್ರೆ ಇನ್ಮೇಲೆ ದೇವರಾಣಿ ಕೆಲಸ ಹೇಳಬಾರ್ದು ಅನಿಸ್ಬಿಡ್ತದೆ. ಅವ್ರಿಗೆ ಹುಶ್ ಅಂತಿರ್ತಾರೆ, ವಿಚಾರ ಮಾಡ್ಕೋತಿರ್ತಾರೆ, ಅಯ್ಯೋ ಹಣೆ ಹಣೆ ಹೊಡ್ಕೋತಿರ್ತಾರೆ. ಸಾಕಪ್ಪ ಇವ್ರು ಹೇಳಿದ್ದು ನಮಗೆ ಬುದ್ಧಿ ಇಲ್ಲ ಅನ್ಕೊಂಡ್ಬಿಡ್ತೀವಿ ನಾವು. ಅಕ್ಲಿಷ್ಟ ಕರ್ಮ ನಗನಗುತ್ತಾ ಮಾಡ್ತಾರೆ. ಆನಂದ ತೀರ್ಥರು ಆಚಾರ್ಯರು, ಆನಂದ ತೀರ್ಥರು. ಅಕ್ಲಿಷ್ಟ ಕರ್ಮ ಈ ಮಾತನ್ನು ಅವರೇ ಉಪಯೋಗಿಸ್ತಾರೆ ರಾಮದೇವರಿಗೆ. ದಾಸೋಹಂ ಕೋಸಲೇಂದ್ರಸ್ಯ ಕೃಷ್ಣಸ್ಯ ಅಕ್ಲಿಷ್ಟ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ ನರಾವಣ ಸಹಸ್ರಮ್ಮೇ ಯುದ್ಧೇ ಪ್ರತಿಫಲಂ ಭವಿತ್. ರಾಮಾಯಣದಲ್ಲಿ ಬರುತ್ತೆ, ನಾನು ರಾಮದೇವರ ದಾಸ. ರಾಮ ಯಾರು ಗೊತ್ತ? ಅಕ್ಲಿಷ್ಟ ಕರ್ಮ, ಏನು ಕೆಲಸ ಮಾಡಿದ್ರು ಅನಾಯಾಸವಾಗಿ ಮಾಡ್ತಾನೆ. ಅದಕ್ಕೆ ರಾಮದೇವರು ನಾರಾಯಣ ಜನ್ಮಾದ್ಯಶ್ಯ ಯತಃ, ಎಲ್ಲವನ್ನು ಪರಮಾತ್ಮ ಲೀಲೆಯಿಂದ ಮಾಡಿಬಿಡ್ತಾನೆ. ಅದಕ್ಕೆ ಅಕ್ಲಿಷ್ಟ ಕರ್ಮ ಅಂತ ದೇವರಿಗೆ ಹೆಸರು. ಸರ್ವೋತ್ತಮನಾಗಿ ಅಕ್ಲಿಷ್ಟ ಕರ್ಮ ಅವರಾದರೆ, ಜೀವೋತ್ತಮವಾಗಿ ಅಕ್ಲಿಷ್ಟ ಕರ್ಮ ಇವರು. ಸ್ವಲ್ಪ ಆಯಾಸವಿಲ್ಲ ಅಂತ ವಾಯುದೇವರಿಗೆ. ಸಮುದ್ರ ಹಾರತಿರ್ಬೇಕಾದ್ರೆ ಮೈನಾಕ ಬಂದ, ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಅಂತ ಕೇಳಿದರೆ ಇಲ್ಲ ಇಲ್ಲ, ನೈವಾತ್ರ ಮಿಶ್ರಮಣ ವೈಚ್ಛದ ವಿಶ್ರಮೋಸೌ ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ. ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ, ಶ್ರಮನೇ ಇಲ್ಲ, ಅದೇನು ಬೇಕಿಲ್ಲ. ಅಕ್ಲಿಷ್ಟ ಕರ್ಮ ಅದಕ್ಕೆ ಎರಡರ್ಥ, ಕಷ್ಟಪಡದೆ ಕೆಲಸ ಮಾಡ್ತಾರೆ ಅಂದೊಂದರ್ಥ, ಮತ್ತೆ ಲೋಕಕ್ಕೆ ಕಷ್ಟ ಪರಿಹರಿಸೋ ಕೆಲಸ ಮಾಡ್ತಾರೆ ಇನ್ನೊಂದು ಅರ್ಥ. ಅವ್ರ ಕೆಲಸ ಮಾಡಿದ್ರು ಅಂದ್ರೆ ಲೋಕ ಕಷ್ಟ ಹೋಯಿತು ಅಂತಾನೆ ಅರ್ಥ. ಆ ದೃಷ್ಟಿಯಲ್ಲಿ ವಾಯುದೇವರ ಕೆಲಸ ಅಕ್ಲಿಷ್ಟ ಕರ್ಮ. ದತದನುಸರಣಾದರ್ಥಿತೋ ದೇವಸಂಘೈ ಭೂಮಾಭಾಗತ್ಯ ಭೂಮನ್ ಅಸುಕರ ಮಕರೋಹೋ ಬ್ರಹ್ಮಸೂತ್ರಸ್ಯ ಭಾಷ್ಯಂ. ಅಸುಕರಂ ದುಷ್ಕರಂ, ಮುಡಿದರೆ ಬರಲಿಕ್ಕೆ ಬರೋದಿಲ್ಲ ಅಂತ ಬ್ರಹ್ಮಸೂತ್ರ ಭಾಷ್ಯವನ್ನ ನೀವು ಬರೆದ್ರಿ. ಬ್ರಹ್ಮಸೂತ್ರ ಭಾಷ್ಯ ಬರಲಿಕ್ಕೊಂದಿತ್ತು, ಸುಮ್ಮನೆ ಹೋಗೋದು ದೊಡ್ಡದಲ್ಲ, ಒಂದು ಅಡಚಣೆ ಇರುತ್ತೆ, ದಾಟಿ ಹೋಗಬೇಕು, ಅದು ಮುಖ್ಯ. ಅಡಚಣೆ ಇದ್ದಾಗ ದಾಟೋದು ಎಲ್ಲರಿಗೂ ಸಾಧ್ಯ ಇಲ್ಲ. ಅದಕ್ಕೆ ದುರ್ಭಾಷ್ಯಂ ವ್ಯಶ್ಯ ದಶ್ಯೋಹೋ, ದಶ್ಯುವಾದ ಮಣಿಮಂತನ ದುರ್ಭಾಷ್ಯವನ್ನು ಖಂಡನೆ ಮಾಡಿದರೆ ಆಮೇಲೆ ನೀವು ಹೊರಟ್ರಿ ಮುಂದೆ. ದುರ್ಭಾಷ್ಯದಂಥ ಆಬ್ಸ್ಟಕಲ್ಲಿದ್ದ ಹೋಗೋದು ಬೇರೆ. ಇವತ್ತು ಕತ್ಲಲ್ಲಿ ಹೋಗೋದು ಎಷ್ಟು ಕಷ್ಟ, ಕತ್ಲಲ್ಲಿ ಹೋಗೋದು ಕಷ್ಟ, ಲೈಟ್ ಇಲ್ಲದೆ ಹೋಗೋದು ಕಷ್ಟ, ವಿಘ್ನಗಳಿದ್ರೆ ಹೋಗೋದು ಕಷ್ಟ, ನೀವು ಹಾಗೆ ಮಾಡಲಿಲ್ಲ. ದುರ್ಭಾಷ್ಯದಲ್ಲಿ ಅತ್ಯಂತ ಹೆಚ್ಚು ಮಹತ್ವಪೂರ್ಣ ದುರ್ಭಾಷ್ಯ ಅಂದರೆ ಮಾಯಾವಾದದ ಭಾಷ್ಯವಾಗಿತ್ತು, ವಿನಿರ್ಮಿತವಾದ ಭಾಷ್ಯವಾಗಿತ್ತು. ಅದನ್ನು ನೀವು ನಾಶ ಮಾಡಿಬಿಟ್ರಿ. ಹೇಗೆ? ವೇದ ಸದ್ಯುಕ್ತಿ ಭಿಸ್ತ್ವಂ, ಯಾವುದರಿಂದ ಅನ್ನಲ್ಲ, ವೇದ ಸದ್ಯುಕ್ತಿ ಭಿ, ವೇದ ವಚನಗಳಿಂದ ಮಾತೆತ್ತಿದರೆ ವೇದವಾಕ್ಯಗಳನ್ನು ಕೊಟ್ಟು ನೀವು ಪರಮ ಪೂಜ್ಯರಾದಂಥ ಶ್ರೀಪಾದಂಗಳವರ ಚರಣ ಸನ್ನಿಧಾನದಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಪ್ರವಚನ ಮುಂದುವರೆಸ್ತಾ ಇದ್ದೇನೆ. ಶ್ರೀಮದ್ ಆಚಾರ್ಯರು ಅಸುಕರವಾದ ಭಾಷ್ಯವನ್ನು, ಅದಕ್ಕೆರಡರ್ಥ, ಅಸುಕರ, ಉಳಿದವರಿಗೆ ಅಸುಕರ ಮಾಡಕ್ಕೆ ಸಾಧ್ಯ, ದುಷ್ಕರ, ಇವರಿಗೆ ಹಸು, ಇದು ಸಾಧ್ಯದ ಹಸು, ಇವರು ಹಸುವೇ ಮಾಡ್ತಕ್ಕಂಥ, ಪ್ರಾಣದೇವರೇ ಮಾಡ್ತಕ್ಕಂಥ ಭಾಷ್ಯವನ್ನು ಮಾಡಿದ್ದೀರಿ, ಸುಮ್ಮನೆ ಮಾಡಲಿಲ್ಲ. ಎಷ್ಟು ಪ್ರಮಾಣ ಕೊಟ್ಟರೆ ಗೊತ್ತಾ? ವೇದ ಸದ್ಯುಕ್ತಿ ಭಿಸ್ತ್ವಂ, ಅದಕ್ಕೆ ವ್ಯಂಜಯ ಸ್ಮೃತಿ ವಚೋಭಿರಂಜಸ. ಅದು ಹೇಳಬೇಕಾದ್ರೆ ವೇದ ಶಬ್ದ ಉಪಲಕ್ಷಣ, ವೇದಾದಿ ಸಕಲ ಶಾಸ್ತ್ರಗಳನ್ನು ಉಲ್ಲೇಖ ಮಾಡಿ ಖಂಡನೆ ಮಾಡಿದ್ರಿ. ಜೊತೆಗೆ ವೇದ ಅಂದರೆ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ, ಎಲ್ಲ ಶಾಸ್ತ್ರ ಪ್ರಪಂಚವನ್ನು ಆಚಾರ್ಯ ಎರಡು ಭಾಗ ಮಾಡಿಬಿಡ್ತಾರೆ, ಪೌರುಷೇಯ ವೇದ, ಅಪೌರುಷೇಯ ವೇದ ಅಂತ ಹೇಳಿಬಿಡ್ತಾರೆ, ಎಲ್ಲವೂ ವೇದವೇ. ಸೊ ವೇದ ಸದ್ಯುಕ್ತಿ ಭಿಸ್ತ್ವಂ, ವೇದಗಳ ಸದ್ಯುಕ್ತಿಗಳಿಂದ ನೀವು ಅದನ್ನು ವಿಶೇಷ ರೀತಿಯಲ್ಲಿ ಖಂಡನೆ ಮಾಡಿದ್ರಿ, ನಿಮ್ಮ ಭಾಷ್ಯವನ್ನು ಬರೆದ್ರಿ. ಆಚಾರ್ಯರು ಮಾಡಿದ ದೊಡ್ಡ ಕೆಲಸ ಅಂದರೆ ಉಳಿದವರು ಉಳಿದ ಗ್ರಂಥಗಳಲ್ಲಿ ಕೆಲವು ಪ್ರಮಾಣ, ಕೆಲವು ಅಪ್ರಮಾಣ, ಕೆಲವು ತತ್ವಾವೇದಕ, ಕೆಲವು ಅತತ್ವಾವೇದಕ, ಜ್ಞಾನಕಾಂಡ, ಕರ್ಮಕಾಂಡ, ಏನೇನೋ ಮಾಡಿ ಹಾಕಿಬಿಟ್ಟಿದ್ರು. ಒಂದು ಭಾಗ ಗ್ರಾಹ್ಯ, ಇನ್ನೊಂದು ಭಾಗ ಅಗ್ರಾಹ್ಯ, ಕೇವಲೋ ನಿರ್ಗುಣಶ್ಚ, ಇಡೀ ಶ್ಲೋಕ ಅಗ್ರಾಹ್ಯ, ನಿರ್ಗುಣ ಮಾತ್ರ ಗ್ರಾಹ್ಯ, ಈ ರೀತಿ ಒಂದು ಬುದ್ಧಿವಂತಿಕೆ ಮಾಡಿಬಿಟ್ಟಿತ್ತು. ಆಚಾರ್ಯ ಹೇಳ್ತಾರೆ, ಅರ್ಥೋಯಮೇವ ನಿಖಿಲೈರಪಿ ವೇದವಾಕ್ಯೈ ರಾಮಾಯಣೈ ಸಹಿತ ಭಾರತ ಪಂಚರಾತ್ರೈ ಅನ್ಯೈಶ್ಚ ಶಾಸ್ತ್ರವಚನೈ ಸಹತತ್ವಸೂತ್ರೈ ನಿರ್ಣೀಯತೆ ಸಹೃದಯಂ ಹರಿಣಾ ಸದೈವ. ಈ ಮಾತು ಗಮನಿಸಬೇಕು ನಾವು. ಇಡೀ ಪ್ರಮಾಣ ಪ್ರಪಂಚಕ್ಕೆ ಟು ದಿ ಕೋರ್ ಅಂತೀವಲ್ಲ, 100% ನ್ಯಾಯ ಸಲ್ಲಿಸೋರು ಮಧ್ವಾಚಾರ್ಯ. ಪ್ರತ್ಯಕ್ಷಕ್ಕೆ ನ್ಯಾಯ, ಅನುಮಾನಕ್ಕೆ ನ್ಯಾಯ, ಶಾಸ್ತ್ರಕ್ಕೆ ನ್ಯಾಯ, ಶಾಸ್ತ್ರ ಎಲ್ಲ ಭಾಗಕ್ಕೂ ನ್ಯಾಯ. ಈ ಪರಿಕಲ್ಪನೆ ಜಗತ್ತಿರಲಿಲ್ಲ. ಪುರಾಣ ಪ್ರಪಂಚವನ್ನು ನೋಡಿದವರೇ ಒಂದು ರೀತಿ, ಮಹಾಭಾರತ ನೋಡಿದವರೇ ಒಂದು, ಏನೇನೋ ಮಾಡಿ ಹಾಕಿಬಿಟ್ಟಿದ್ರು. ವಿಕೃತವಾದ ದೃಷ್ಟಿಕೋನ ಇತ್ತು. ಈ ಸಮಗ್ರತೆ ಇತ್ತಲ್ಲ, ಸಮಗ್ರತೆ, ಸ್ಪಷ್ಟತೆ, ನಿಖರತೆ, ಎಲ್ಲವನ್ನೂ ಕೂಡ ಒಂದೇ ಕಡೆ ಕಾಣಬೇಕು ಅಂತಿದ್ರೆ ಮಧ್ವಭಾಷ್ಯದಲ್ಲಿ ಮಾತ್ರ. ಅದು ಹೇಳೋದಕ್ಕೆ ವೇದ ಸದ್ಯುಕ್ತಿ ಭಿಸ್ತ್ವಂ, ನೀವು ಅದನ್ನು ಮಾಡಿದ್ರಿ. ತೊಬ್ಬ ಅಂತ ಅದಕ್ಕೆ ಹೇಳ್ತಾರೆ ಗೊತ್ತಾ, ನೋಡ್ತಾ ಹೇಳ್ತಾ ಇದ್ದಾರೆ ತೊಮ್ಮ ಅಂತ ಹೇಳಬೇಕಾದ್ರೆ ಎಲ್ಲವಿದ್ದರೂ ತೊಬ್ಬ ಮೊದಲ ಸಹ ಅಂತ ಹೇಳಬೇಕು. ನೀವು ಮಾಡ್ತಾ ಇದ್ದೀರಿ, ಅದಕ್ಕೆ ವಾಯುಸ್ಥಿತಿ ನೋಡಿ ಬರೆದಿದ್ದು ಅಂತ ಅದಕ್ಕೆ ಹೇಳೋದು. ನೋಡಿ ಬರೆದ ಗ್ರಂಥವಾದ್ದರಿಂದ ಅದಕ್ಕೆ ಮಹತ್ವ ಭಾರಿ ಜಾಸ್ತಿ ಇದೆ. ವಾಯುದೇವ ತಿರುಕುವ ಪಂಡಿತರ ವೈಶಿಷ್ಟ್ಯ ಎರಡು, ಒಂದು ಅವರ ಗ್ರಂಥಗಳನ್ನು ನೋಡಿದರು, ಆಚಾರ್ಯರನ್ನು ನೋಡಿದರು. ಇವತ್ತು ಗ್ರಂಥ ನೋಡೋರು ಸಿಗಬಹುದು, ಆಚಾರ್ಯರೇ ನೋಡಿದವರು ಸಿಗೋದು ಎಷ್ಟು ಜನ ಸಿಗಲಿಕ್ಕೆ ಸಾಧ್ಯ ಉಂಟು? ಅದು ಸಾಕ್ಷಾತ್ತಾಗೆ ನೋಡಿದರು. ವೇದ ಸದ್ಯುಕ್ತಿ ಭಿಸ್ತ್ವಂ ಭೂತ್ವಾ ಕ್ಷೇತ್ರೇ ವಿಶುದ್ಧೇ ದ್ವಿಜಗಣ ನಿಲಯೇ ರೂಪ್ಯ ಪೀಠಾಭಿಧಾನೇ ತತ್ರಾಪಿ ಬ್ರಹ್ಮ ಜಾತಿ. ಒಂದು ವರ್ಣನೆ ಮಾಡ್ತಾರೆ, ತ್ರಿಭುವನ ವಿದಿತೆ ಮಧ್ಯಗೇಹ್ಯಗೇಹೇ ಪಾರ್ಯೋ ರಾಜ್ಯಾಧಿರಾಜ ಪುರರಪಿ ಬದರೀಂ ಪ್ರಾಪ್ಯ ಕೃಷ್ಣಸ್ಯ ನತ್ವಾ ಕೃತ್ವಾ ಭಾಷ್ಯಾಡಿ ಸಮ್ಯಕ್ ವ್ಯತನುತ ಚ ಭವಾನ್ ಭಾರತಾರ್ಥ ಪ್ರಕಾಶಂ. ಒಂದೇ ಶ್ಲೋಕದ ಮಧ್ವವಿಜಯ ಇದು. ಈ ಶ್ಲೋಕ ಸರಿಯಾಗಿ ಅರ್ಥ ಮಾಡಿಕೊಂಡು ಇಡೀ ಮಧ್ವವಿಜಯ ಬಂದಂತೆ ಲೆಕ್ಕ. ಭೂತ್ವಾ ಕ್ಷೇತ್ರೇ ವಿಶುದ್ಧೇ, ಎಲ್ಲಿ ಅವತಾರ ಮಾಡಿದ್ರಿ ನೀವೀಗ? ವಿಶುದ್ಧ ಕ್ಷೇತ್ರದಲ್ಲಿ ಅವತಾರ ಮಾಡಿದ್ದೀರಿ. ಭೂತ್ವಾ ಕ್ಷೇತ್ರೇ ವಿಶುದ್ಧೆ, ಅದಕ್ಕೆ ಕ್ಷೇತ್ರ ಶುದ್ಧಿ ಬೇಕು, ನೆನಪಿರಬೇಕು. ಇವತ್ತು ಎಲ್ಲೋ ಹುಟ್ಟಿ ಎರೋ ಮಾಡೋದಾಗಿದ್ರೆ ಈ ವಿಶುದ್ಧಿ ಎಲ್ಲ ಬೇಕಾಗ್ತಿರಲಿಲ್ಲ. ಭೂತ್ವಾ ಕ್ಷೇತ್ರೇ ವಿಶುದ್ಧೆ, ವಿಶುದ್ಧೆ ಅನ್ನೋ ಮಾತಿಗೆ ಎಷ್ಟು ಅರ್ಥ ಇದೆ ನೋಡೋದು. ವಿಶುದ್ಧ ಕ್ಷೇತ್ರ ಅಂದೇನರ್ಥ ಅಲ್ಲಿ ಹೇಳಬೇಕಾದ ಉಡುಪಿ ಅಂತ ಹೇಳಬೇಕಾಗಿದೆ. ಭೂತ್ವಾ ಕ್ಷೇತ್ರೇ ವಿಶುದ್ಧೆ ದ್ವಿಜಗುಣ ನಿಲಯೇ ರೂಪ್ಯ ಪೀಠಾಭಿಧಾನೆ. ರೂಪ್ಯ ಪೀಠ ಅಂಬುದು ವಿಷ್ಣು ಕ್ಷೇತ್ರ, ವಿಪಕ್ಷಿ ಪರಮಾತ್ಮನು, ಅದಕ್ಕೆ ವಿಶುದ್ಧೆ. ಅದು ಅನಂತೇಶ್ವರ ಅಂದರೆ ಲಿಂಗಾಕಾರದ ನಾರಾಯಣನೇ ಹೊರತು ಶಿವಲಿಂಗ ಅಲ್ಲ. ವಿಪಕ್ಷಿ ಪರಮಾತ್ಮ ನೆನ್ಪಿಟ್ಕೊಂಡ್ಬಿಟ್ರೆ ವಿಶುದ್ಧ ಶಬ್ದಕ್ಕೆ ಅರ್ಥ. ಅನಂತೇಶ್ವರ ಇರತಕ್ಕಂಥ, ನಾರಾಯಣ ಇರತಕ್ಕಂಥ ವಿಷ್ಣು ಕ್ಷೇತ್ರದಲ್ಲಿ ಅವತಾರ ಮಾಡಿದ್ರಿ ನೀವು. ಈ ಮಾತು ನೆನಪಿರಬೇಕು ನಾವು. ಆಚಾರ್ಯ ವಿಷ್ಣು ಕ್ಷೇತ್ರವಲ್ಲದೆ ಹೋದರೆ ಗೊತ್ತಿದೆ, ಅಡೂರು ಅಂತ ಊರಿಗೆ ಹೋದ ಕಾಲಕ್ಕೆ ಅಲ್ಲಿ ಜರ ಏನು ಹೇಳಿದರು ಆಚಾರ್ಯ ವಿಷ್ಣು ಸಹಸ್ರ, ಮೊನ್ನೆ ಹೇಳಿದ್ದೆ ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ ಅಂತ ಹೇಳಿದ್ರು, ಹೇಳಿಯೋ ಬಿಟ್ರು, ಎಲ್ಲ ಪರಾಜಿತರಾದರು. ಆಚಾರ್ಯ ಸ್ತೋತ್ರ ಮಾಡಿದರು, ಸ್ವಾಮಿ ತಮ್ಮ ಭಿಕ್ಷೆ ಇಲ್ಲೇ ಸ್ವೀಕಾರ ಮಾಡಬೇಕು ಅಂತ ಕೇಳಿದರು. ಆಚಾರ್ಯ ಹೇಳ್ತಾರೆ ಅವ್ರು ಸ್ವೀಕಾರ ಮಾಡೋದಿಲ್ಲ, ಇಲ್ಲಿ ಶಿವದೇವಸ್ಥಾನ ಮಾತ್ರ ಇದೆ, ವೈಷ್ಣವ ಕ್ಷೇತ್ರದಲ್ಲಿ ಮಾತ್ರ ಭೋಜನ ಮಾಡ್ತೀವಿ ಅಂದ್ರಂತೆ. ತಕ್ಷಣ ಅವ್ರು ಹೇಳ್ತಾರೆ, ಸ್ವಾಮಿ ನೀವು ಭೋಜನ ಮಾಡೋದು ಏನು ಬೇಕಾದ್ರೂ ಮಾಡ್ತೀವಿ ಮಾಡಿ ಅಂತ ಹೇಳ್ತಾರೆ. ತಕ್ಷಣ ಕೃಷ್ಣ ಪ್ರತಿಷ್ಠಾಪನೆ ಮಾಡ್ತಾರೆ, ವಿಷ್ಣು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇವತ್ತು ಅವರು ಶ್ರೀಪಾದಂಗಳ ನೇತೃತ್ವದಲ್ಲಿ ಹೋಗಿ ಬಂದಿದ್ದೇವೆ. ಇವತ್ತು ಅದಬಾರ ಮಠ ಅಡೂರು, ಅಡೂರಿನಲ್ಲಿ ಇರತಕ್ಕಂಥ ವಿಷ್ಣು ದೇವಸ್ಥಾನಕ್ಕೆ ಅದಬಾರ ಮಠದ ಇವರು ಇವತ್ತು ಅರ್ಚಕರು ಅವರೇನೆ. ಆ ಕಾಲದಿಂದ ಶಿವಲಿಂಗ ಮಹಾಲಿಂಗೇಶ್ವರ ದೇವಸ್ಥಾನ, ಅದರಲ್ಲಿ ವಿಷ್ಣು ದೇವಸ್ಥಾನ ಆಚಾರ್ಯ ಮಾಡಿದ್ದು ಅಂದರೆ ಏನಂತ, ಅವ್ರು ಭಿಕ್ಷೆ ಸ್ವೀಕಾರ ಮಾಡಬೇಕಾದ್ರೆ ವಿಷ್ಣು ದೇವಸ್ಥಾನ ಇರಬೇಕು ಅಂದ ಮೇಲೆ ಅವತಾರ ಮಾಡಬೇಕಾದ್ರೆ ಏನಾಗಿರಬೇಕು? ವಿಷ್ಣು ಇರಲೇಬೇಕು. ಭೂತ್ವಾ ಕ್ಷೇತ್ರೇ ವಿಶುದ್ಧೇ ದ್ವಿಜ ಗಣ ನಿಲಯೇ ರೂಪ್ಯ ಪೀಠಾಭಿಧಾನೇ. ದ್ವಿಜ ಗಣ ನಿಲಯೇ, ದ್ವಿಜಗಣಗಳಿಂದ ತುಂಬಿರತಕ್ಕಂಥ ಸ್ಥಳ ಅದು, ಅದರ ರೂಪ್ಯ ಪೀಠ ಅಂತ ಹೆಸರು ಅದಕ್ಕೆ. ರೂಪ್ಯ ಪೀಠ ಅಂದರೆ ಆಚಾರ್ಯರು ಮಣ್ಣಿನ ಭೂಮಿಯಲ್ಲ, ಬೆಳ್ಳಿ ಭೂಮಿಯಲ್ಲಿ ಅವತಾರ ಮಾಡಿದ್ದಾರೆ. ಚಿನ್ನಕ್ಕೆ ನಾವು ಬಂಗಾರ ಒಳಸೇರುವ ಹೊರಗೆ ಇಲ್ಲ, ಚಿನ್ನ ಆಗಬೇಕು ಬೆಳ್ಳಿ ಆಗಬೇಕಷ್ಟೆ, ಕಬ್ಬಿಣದಲ್ಲಿ ಯಾರು ಇದನ್ನು ಜೋಡಿಸಕ್ಕಾಗ ರತ್ನನ. ಅದಕ್ಕೋಸ್ಕರ ರೂಪ್ಯ ಪೀಠಾಭಿಧಾನೇ, ಆ ರೂಪ್ಯ ಪೀಠ ಅಂತ ಹೇಳಿದ ತಕ್ಷಣ ವಾದ್ಯಾಸ ಹೇಳುತ್ತಾರೆ, ಉಳಿದ ಕ್ಷೇತ್ರಗಳೆಲ್ಲ ಉಡುಪಿ ಮುಂದೆ ಏನೂ ಅಲ್ಲ, ಯಾತಕ್ಕೆ ಗೊತ್ತಾ? ಒಂದೇ ಕಾರಣ ಸಾಕು, ಅವು ಮಹೀರಚಿತಾನಿ, ಮಣ್ಣಿನ ಕ್ಷೇತ್ರಗಳು, ಇದು ಬೆಳ್ಳಿ ಕ್ಷೇತ್ರ ಮುದೋಯ್ತಲ್ಲ ಅಂತ ಹೇಳ್ತಾರೆ. ಆ ಹೆಸರಲ್ಲೇ ರೂಪ್ಯ ಪೀಠ ಅಂತ ಅಷ್ಟು ದೊಡ್ಡದು ಅಂತ ಗೊತ್ತಾಯ್ತಲ್ಲ. ರೂಪ್ಯ ಅಂದರೆ ಬಿಳಿ ಅಂತ, ಬಿಳಿ ಆಚಾರ್ಯ ಯಾರು ಗೊತ್ತಾ? ಬಿಳಿ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಎದುರುಕೋತಾರ, ಶುದ್ಧ ಕ್ಷೇತ್ರ ಆಗಬೇಕು. ಸ್ವಾರಸ್ಯ ಗೊತ್ತಾ? ಭೀಮಾವತಾರ ಮಾಡಿದ್ರಲ್ಲ, ಅಲ್ಲೂ ಬಿಳಿ ಕ್ಷೇತ್ರದಲ್ಲಿ ಅವತಾರ ಮಾಡಿದ್ದವರು. ಇಲ್ಲಿ ರಜತ ಇದು ಹಿಮಾಲಯದಲ್ಲಿ ಅವತಾರ ಮಾಡಿದ್ರು ಬದರಿಯಲ್ಲಿ, ಅದು ಬಿಳಿ ಕ್ಷೇತ್ರ. ಮತ್ತೆ ತಂದೆ ಪಾಂಡುರಾಜ ಬೆಳ್ಳಿಗಿತ್ತು ಮೈ ಆತನದು, ಅದು ಬೆಳಗ್ಗೆ ರೂಪ್ಯಪೀಠನೇ, ಅವರ ಅಪ್ಪ ರೂಪ್ಯಪೀಠನೇ, ಪಾಂಡುರಾಜ ರೂಪ್ಯಪೀಠ, ಇದು ರೂಪ್ಯಪೀಠ. ರೂಪ್ಯಪೀಠಾಭಿಧಾನೇ ತತ್ರಾಪಿ ಬ್ರಹ್ಮಜಾತಿ, ಅಲ್ಲೂ ಬ್ರಾಹ್ಮಣರಾಗಿ ಅವತಾರ ಮಾಡಿದ್ದೆ. ಅದು ಜ್ಞಾನ ಕಾರ್ಯಕ್ಕೆ ವಿಪ್ರಸ್ಯ ಜಪೋಪದೇಶವು, ಬೇರೆ ಅವತಾರದಲ್ಲಿ ಅಟ್ಟ ಅವಕಾಶ ಇಲ್ಲ. ತತ್ರಾಪಿ ಬ್ರಹ್ಮಜಾತಿ ತ್ರಿಭುವನ ವಿಷದೇ ಮಧ್ಯಗೇಹಾಖ್ಯಗೇಹೇ, ಮೂರು ಲೋಕದಲ್ಲೂ ಕೂಡ ಅತ್ಯಂತ ಶುದ್ಧವಾಗಿರ್ತಕ್ಕಂಥ ವಂಶ ಅನಿಸಿಕೊಂಡಿರತಕ್ಕಂಥದ್ದು ಮಧ್ಯಗೇಹ ಕುಲ. ಅದಕ್ಕೆ ಸನ್ಮಧ್ಯಗೇಹ ಕುಲ ಮೌಲಿ ಮಣಿ ದ್ವಿಜೋಭೂತ್ ಅಂತ ಹೇಳಿದ್ದಾರೆ. ಮಧ್ಯವಿಜಯದೆಲ್ಲ ವ್ಯಾಖ್ಯಾನ ಅದು. ಸದ್ವೀಪ ಭಾರತ ಸಪ್ತಕ ಭೂತಧಾತ್ರ್ಯ ಮಧ್ಯೇಪಿ ಕರ್ಮಭುವಿ ಭಾರತ ನಾಮಖಂಡೇ ಅಂತ ಹೇಳಬೇಕಾದ್ರೆ ಎಲ್ಲ ವರ್ಣನೆ ಮಾಡ್ತಾರೆ. ತಿಳಿಸಕ್ಕೆ ಇದಿಷ್ಟು ಕೂಡ ತಂದೆಯ ಮಾತಿಗೆ ಮಗ ಬರದ ವ್ಯಾಖ್ಯಾನ ಅದಿಷ್ಟು ಕೂಡ. ಮುಂದೆ ಹೇಳ್ತಾರೆ, ರೂಪ್ಯ ಪೀಠಾಭಿಧಾನೇ ತತ್ರಾಪಿ ಬ್ರಹ್ಮಜಾತಿ ತ್ರಿಭುವನ ಮಹಿ ವಿದಿತೆ ವಿಷದೇ ಮಧ್ಯಗೇಹಾಖ್ಯಗೇಹೇ ಪಾರ್ಯೋ ರಾಜ್ಯಾಧಿ ರಾಜ. ಅಲ್ಲೂ ಸ್ವಾರಸ್ಯ ಇದೆ, ಮಧ್ಯಗೇಹಾಖ್ಯಗೇಹೇ ಮಧ್ಯ ಒಂದರ್ಥ ಮಧ್ಯಗೇಹರ ಮನೆಯಲ್ಲಿ ಅಂತ ಅರ್ಥ, ಮಧ್ಯಗೇಹರ ಮನೆ. ಇನ್ನೊಂದರ್ಥ ಗೇಹ ಅಂದರೆ ಹೆಂಡತಿ ಅಂತ ಅರ್ಥ, ಮಧ್ಯಗೇಹರ ಹೆಂಡತಿಯಲ್ಲಿ ಅವತಾರ ಮಾಡಿದಿರಿ ನೀವು. ಸ್ವಾರಸ್ಯ ಅಲ್ಲಿ ಮಗು ಇರೋದು ಬೇರೆಯೇ ಜೀವ. ಆಚಾರ್ಯರು ಏನು ಮಾಡ್ತಾರೆ, ಹಂಸೇನ ವಾಯುರವತೀರ್ಯ ಸರೂಪ್ಯ ಪೀಠೆ ವಿಷ್ಣು ಪ್ರಣಮ್ಯ ಭವನಂ ಪ್ರಯೌ ತದೀಯಂ, ಅಲ್ಲಿರ್ತಕ್ಕಂಥ ಜೀವನ ಹೊರಕಡಿಸಿ ತಾವು ಎಂಟರ್ ಆಗ್ತಾರೆ. ಅದನ್ನೇ ಜಗನ್ನಾಥಾಸರು ಬರೀಬೇಕಾದ್ರೆ ಅದೇ ಮಾತನ್ನು ಉಪಯೋಗಿಸ್ತಾರೆ. ಕ್ಷಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು ಒಂದಧಿಕ ವಿಂಶತಿ ಕುಭಾಷ್ಯವ ರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳೋತರಿಸಿ ಭಾರತೀ ರಮಣ ಮಧ್ವಾಭಿಧಾನದಲ್ಲಿ ಚತುರ್ದಶ ಲೋಕದಲ್ಲಿ ಮೆರೆದ ಅಪ್ರತಿಮಗೊಂದಿಸುವೆ. ಸತಿಯ ಜಠರ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದಲ್ಲಿ ಅವತರಿಸಿ ಮಧ್ಯಗೇಹಾಖ್ಯಗೇಹೇ ಪಾರ್ಯೋರಾಜ್ಯಾಧಿರಾಜ, ಮೊದಲೇ ಬ್ರಾಹ್ಮಣರು ಅದರಲ್ಲೂ ಯತಿಗಳು ಅದರಲ್ಲೂ ಶ್ರೇಷ್ಠರು ಪರಮಹಂಸರಾಗಿ ಚಕ್ರವರ್ತಿಗಳಾಗಿ ವೇದಾಂತ ವಿದ್ಯಾ ನಿಜರಾಜ್ಯ ಪಾಲನೆ ನೀವು ಆನಂದ ತೀರ್ಥರಾಗಿ ಪಾರ್ಯೋರಾಜ್ಯಾಧಿರಾಜ. ಮತ್ತೇನು ಮಾಡಿದಿರಿ ನೀವೀಗ ಮುಂದೆ? ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂಚ ನತ್ವಾ, ಎರಡು ಸತ್ಯ ಬದರಿ ಹೋದ್ರಿ. ಪುನರಪಿ ಬದರೀಂ ಗತ್ವ, ಎರಡು ಸತ್ಯ ಬದರಿ ಹೋದ್ರಿ. ಮೊದಲನೇ ಸರ್ತಿ ಹೋಗಿದ್ದು ಬ್ರಹ್ಮಸೂತ್ರ ಭಾಷ್ಯ ರಚನೆಗೆ ಅಪ್ಪಣೆ ತರಲಿಕ್ಕೆ, ಎರಡನೇ ಸರ್ತಿ ಹೋಗಿದ್ದು ಭಾಷ್ಯ ಅರ್ಪಣೆ ಮಾಡಿ ತಾತ್ಪರ್ಯ ರಚನೆಗೆ ಅಪ್ಪಣೆ ತರಲಿಕ್ಕೋಸ್ಕರ ಎರಡು ಸರ್ತಿ ಬದರಿ ಹೋಗಿದ್ದೀರಿ. ಇನ್ನು ವಿಶೇಷ ಅಂಶವನ್ನು ವಿಶ್ವಪತೀರ್ಥರು ಬರೀಬೇಕಾದ್ರೆ ಅಲ್ಲಿ ಹೇಳ್ತಾರೆ, ಆಚಾರ್ಯರು ಬದರಿಗೆ ಚಿಕ್ಕದಲ್ಲೇ ಒಂದು ಸರ್ತಿ ಹೋಗಿದ್ದರಂತೆ, ಏಳು ವರ್ಷದಂತ ಆಚಾರ್ಯ. ಸಪ್ತ ಸಂವತ್ಸರಾದ ಊರ್ಧ್ವಂ ವಾಯುಪುರಾಣದ ವಾಕ್ಯವನ್ನು ಕೊಟ್ಟು ಹೇಳ್ತಾರೆ, ಇಲ್ಲಿ ಒಂದು ರೂಪದಿಂದ ಇಲ್ಲೇ ಇದ್ದಾರೆ, ತೋಟಂತಿಲ್ಲ ಇರತ್ತರಿದ್ದಾರೆ, ಇನ್ನೊಂದು ರೂಪದಿಂದ ಬದರಿ ಹೋಗಿದ್ದಾರೆ, ವೇದವ್ಯಾಸ ಪಾಠ ಓದ್ಕೊಂಬಂದ್ರಂತೆ ಆಚಾರ್ಯ. ರೂಪದ್ವಯಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಆಚಾರ್ಯ. 3 ಕೋಟಿ ರೂಪ ಅಂತ ಹೇಳಿದ್ದಾರೆ, ಆದ್ದರಿಂದ 2 ರೂಪ ಅಂತ ಯೋಚನೆ ಮಾಡಬೇಡಿ, ಇಲ್ಲೊಂದು ರೂಪ ಅಲ್ಲೊಂದು ರೂಪ. ಅಲ್ಲಿದ್ದು ಗುರುಕುಲವಾಸದಲ್ಲಿ ಚಿಕ್ಕಂದಿನಲ್ಲಿ ಒಮ್ಮೆ ಬದರಿ, ಇನ್ನೊಮ್ಮೆ ಬದರಿ, ಎರಡು ಸರಿ ಒಂದೇ ಯೂನಿಟ್ ಇದು, ಒಟ್ಟು 3 ಸತಿ ಬದರಿ ಆಯ್ತಾ. ಇದನ್ನೇ ಶ್ರೀಪಾದರಾದ ಹೇಳಬೇಕಾದ್ರೆ ಅರ್ಧಕತನದಲ್ಲಿ 5 ಮಧ್ವಮನಿ ಬದರಿ ಏನು ಅಂತ ಹೇಳಿ, ಅರ್ಧಕತನದಲ್ಲಿ ಬದರಿ ಹೋದಿರಿ ಅಂತ ಹೇಳಿದ್ದರಿಂದ ಚಿಕ್ಕಂದಿನಲ್ಲೂ ಆಚಾರ್ಯ ಬದರಿ ಹೋಗಿದ್ದಾರೆ, ಜಗತ್ತಿಗೆ ಗೊತ್ತಾಗಿಲ್ಲ, ಅದು ಅದೃಶ್ಯರಾಗಿ ಹೋಗ್ಬಿಟ್ಟಿದ್ದಾರೆ ಅಷ್ಟೇ. ಅದು ವರ್ಣನೆ ಮಾಡಿದರು. ಮತ್ತೆ ಹೇಳ್ತಾರೆ, ಪುನರಪಿ ಬದರಿ, ಇಲ್ಲಿ ನೆನಪಿರಬೇಕು, 2 ಸತಿ ಬದರಿ. ಸಂಜೀವನ ತಂದಿದ್ದು 2 ಸತಿ, ಸೌಗಂಧಿಕ ತರಲಕ್ಕೆ ಹೋಗಿದ್ದು 2 ಸತಿ, ಬದ್ರಿಗೆ ಹೋಗಿದ್ದು ಎರಡು ಸರ್ತಿ. ಎರಡು ಸರ್ತಿ ಯಾಕೆ ಮಾಡ್ಬೇಕು ಆಚಾರ್ಯ ಅಂತ ಕೇಳಿದರೆ, ಸೌಗಂಧಿಕ ಪುರುಷ ಒಂದ್ಸಲ, ಪಂಚವರ್ಣ ಪುರುಷ ಒಂದ್ಸಲ, ಎರಡು ಸರ್ತಿ ಆಯ್ತಲ್ಲ, ಎರಡು ಎರಡು ಸರ್ತಿ ಯಾಕೆ ಮಾಡ್ತಾರೆ ಅಂದರೆ, ಒಂದ್ಸರ್ತಿ ಮಾಡಿದರೆ ಆಕ್ಸಿಡೆಂಟ್ ಮಾಡಿರಬಹುದು ಅಂತ ಅರ್ಥ, ಎರಡು ಸರ್ತಿ ಮಾಡಿದರೆ ಕನ್ಫರ್ಮ್ ಆಗ್ತದೆ ಅಂತ ಅರ್ಥ. ಈ ಫೈನಲ್ ಆಡಿಸ್ಬೇಕಾದ್ರೆ ಬೆಸ್ಟ್ ಆಫ್ ತ್ರೀ ಆಡಿಸ್ಬಿಡ್ತಾರೆ, ಬೆಸ್ಟ್ ಆಫ್ ಟು, ಎರಡು ಆಡಿಬಿಟ್ರೆ ಗೆದ್ದಾಗಲೆಕ್ಕ, ಮೂರನೇದು ಆಡಿಸೋದಿಲ್ಲ. ಒಂದ್ಸರ್ತಿ ಬೈ ಚಾನ್ಸ್ಗೆಲ್ಲ ಚಾನ್ಸ್ ಇರ್ತದೆ, ಎರಡು ಸರ್ತಿ ಮಾಡಿದರೆ ಪ್ರೂವ್ ಆಗ್ತದೆ ಅಂತ ಅರ್ಥ. ಅದಕ್ಕೋಸ್ಕರವಾಗಿ ಪುನರಪಿ ಬದರಿಂ ಪ್ರಾಪ್ಯ ಕೃಷ್ಣಂಚನತ್ವ, ಕೃಷ್ಣಂಚ ಕೃಷ್ಣಂ ಅಂದರೆ ವಾಸಿಷ್ಠ ಕೃಷ್ಣಂ, ವೇದವ್ಯಾಸರನ್ನ ನಮಸ್ಕರಿಸಿದಿರಿ, ಮತ್ತೇನು ಮಾಡಿದಿರಿ, ಕೃತ್ವಾ ಭಾಷ್ಯಾಣಿ ಸಮ್ಯಕ್ ವ್ಯತನುತ ಚ ಭವಾನ್ ಭಾರತಾರ್ಥ ಪ್ರಕಾಶಂ. ನೀವು ಭಾಷ್ಯಾಣಿ ಸಮ್ಯಕ್ ಅಂತ ಹೇಳಿದ್ರಿಂದ ಅದು ಬ್ರಹ್ಮಸೂತ್ರ ಭಾಷ್ಯ, ಇದು ಗೀತಾ ಭಾಷ್ಯ, ಅದಕ್ಕೆ ಮಧ್ಯೆ ಬರೆದಿದ್ರು, ಉಳಿದ ದಶೋಪನಿಷತ್ ಭಾಷೆ ಎಲ್ಲ ಭಾಷೆ ಸೇರ್ಕೊಂಡೋಯ್ತು ಅದರೊಳಗೆ. ಸ್ಪೆಷಲ್ ಆಗಿ ಭಾರತಾರ್ಥ ಪ್ರಕಾಶ, ಭಾರತಾರ್ಥ ಪ್ರಕಾಶವನ್ನು ಬರೆದ್ರಿ, ಮಹಾಭಾರತ ತಾತ್ಪರ್ಯವನ್ನು ಬರೆದ್ರಿ. ಅದಕ್ಕೆ ಒಂದೇ ಶ್ಲೋಕದ ಸುಮಧ್ವ ವಿಜಯ, ಈ ಪ್ರತಿನಿತ್ಯ ಶ್ಲೋಕ ಹೇಳಿಕೊಂಡ್ರೆ ಸುಮಧ್ವ ವಿಜಯ ಪಾರಾಯಣ ಮಾಡಿದಾಗೂ ಆಯ್ತು. ಭಾರತಾರ್ಥ ಪ್ರಕಾಶವಂತ ಬರೆದು ಹೇಳಬೇಕಾದ್ರೆ ಆಜ್ಞಾಮನ್ಯೈರಧಾರ್ಯ ಮತ್ತೆ ಸೇರಿಸ್ಕೋಬೇಕೀಗ, ಆಜ್ಞಾಮನ್ಯೈರಧಾರ್ಯಂ ಭಾರತಾರ್ಥ ಪ್ರಕಾಶಂ ಕೃತವಾನ್ ಅಂತ ಅರ್ಥ. ಯಾಕೆ ಬಂದಿದ್ದಲ್ಲ ಅದೇ ಬಂದಿರೋದು, ಪರಾಚರ್ಯ ಪರತತ್ವ ಪ್ರಸಿದ್ಧೈ ತಾತ್ಪರ್ಯಾರ್ಥಂ ಪರಮಂ ಭಾರತಸ್ಯ ವ್ಯಕ್ತಂ ವಕ್ತುಂ ನಿಯುನಕ್ತಿ ಸ್ಮ ಸಾಕ್ಷಾತ್ ಏನಂ ಧನ್ಯಂ ಭುವನೇ ಮನ್ಯಮಾನ ಅಂತ ಹೇಳಿದ್ರಿಂದ ಬ್ರಹ್ಮಸೂತ್ರ ಭಾಷ್ಯ ಬರಲಿಕ್ಕೂ ಬೇರೆಯವರಿಗೆ ಸಾಧ್ಯ ಇರಲಿಲ್ಲ, ಮಹಾಭಾರತ ಆತ್ಮನಿರ್ಣಯ ಬರಲಿಕ್ಕೂ ಬೇರೆಯವರಿಗೆ ಸಾಧ್ಯ ಇರಲಿಲ್ಲ. ಅದಕ್ಕೆ ನೀವೇ ಮಾಡಿದಿರಿ ಭಾರತಾರ್ಥ ಪ್ರಕಾಶಂ. ಅರ್ಥ ಪ್ರಕಾಶ ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಹಾಕರೆದಿದ್ದ, ಭಾರತದ ಅರ್ಥ ಪ್ರಕಾಶನವನ್ನು ನೀವು ಮಾಡಿದ್ದೀರಿ, ನಿರ್ಣಯ ಅಂತಲೇ ಅದಕ್ಕೆ ಅರ್ಥ. ಇಷ್ಟು ಆಚಾರ್ಯರು ಮಾಡಿದ ಕಾರ್ಯಗಳ ಅಪೂರ್ವವಾದಂಥ ದಾಖಲೆಗಳನ್ನೆಲ್ಲ ಮಾಹಿತಿಗಳನ್ನೆಲ್ಲ ಸಂಗ್ರಹಿಸಿಕೊಟ್ಟಂಥ ಶ್ಲೋಕ ಈ ಶ್ಲೋಕ. ಇಷ್ಟು ಹೇಳಿ ಮುಂದೆ ನಮಸ್ಕಾರ ಮಾಡ್ತಾರೆ ಆಚಾರ್ಯ. ಇವೆಲ್ಲ ಭಾಳ ವಿಸ್ತಾರ ಹೇಳಬೇಕು ನ್ಯಾಯವಾಗಿ, ಇವತ್ತು ಮುಗಿಸ್ಬೇಕು ಒಂದು 10 ನಿಮಿಷದಲ್ಲಿ, ಆದ್ದರಿಂದ ಅವೆಲ್ಲ ಹೇಳೋದು ಬೇಡ. ಮುಂದೆ ಹೇಳಿದರು, ಒಂದೇ ತಂತ್ವಾ ಸುಪೂರ್ಣ ಪ್ರಮತಿ ಮನುಜನ ಸೇವಿತಂ ದೇವವೃಂದೈಹಿ, ಒಂದೇ ಒಂದಾರು ಮೇಷೆ ಶ್ರೀಯಭುತ ನಿಯತಂ ಶ್ರೀಮದ್ ಆನಂದ ತೀರ್ಥಂ, ಒಂದೇ ಮಂದಾಕಿನಿ ಸತ್ಸರಿತ ಮರಲಾಸೇಕ ಸಾಧಿಕ್ಯ ಸಂಗಂ, ಒಂದೇಹಂ ದೇವಭಕ್ತ್ಯ ಭವಭಯಧಾನಂ ಸಜ್ಜನಾನ್ ಮೋದಯಂತಂ. 4 ಸರ್ತೆ ಒಂದೇ 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 4 ಸರ್ತೆ ಒಂದೇ ಒಂದೇ, 3 ಸರ್ತಿಯೂ ಮೂರರಲ್ಲೂ ಮೊದಲ ಸರ್ತಿಯೇ ಒಂದೇ ಒಂದೇ ಒಂದೇ. 4 ಸರ್ತಿ ಯಾತಕ್ಕೆ ಹೇಳ್ತಾರೆ ಅಂದರೆ, ಮೂಲ ರೂಪಕ್ಕೊಂದ್ಸಲ, ಅವತಾರ ರೂಪಕ್ಕೊಂದೊಂದ್ಸಲ, 4 ಆಯ್ತು ಕರೆಕ್ಟ್ ಆಗಲಿ. ಮೂಲ ರೂಪ ವಾಯುದೇವರಿಗೆ ಒಂದೇ, ನಮಸ್ತೆ ಪ್ರಾಣೇಶ 4 ಲೈನಲ್ಲಿ 4 ರೂಪ ಬಂದಿದೆ, 4 ಲೈನಲ್ಲಿ 4, ಇಲ್ಲಿ ಒಂದೇನೇ ಒಂದೇ ಒಂದೇ ಅಂತ ಹೇಳ್ತಾ ಮೂಲ ರೂಪಕ್ಕೆ ನಮಸ್ಕಾರ ಮಾಡ್ತೇನೆ. ಪ್ರಥಮ ಹನುಮದವತಾರಕ್ಕೆ ನಮಸ್ಕಾರ, ಭೀಮಾವತಾರಕ್ಕೆ ನಮಸ್ಕಾರ, ಮಧ್ವಾವತಾರಕ್ಕೆ ನಮಸ್ಕಾರ, ಮತ್ತೆ 4 ನಮಸ್ಕಾರಕ್ಕೆ 4 ಪುರುಷಾರ್ಥ ಕೊಡ್ತಕ್ಕಂಥವ್ರು ಆಚಾರ್ಯರು. ಧರ್ಮ ಅರ್ಥ ಕಾಮ ಮೋಕ್ಷ ಅದಕ್ಕೆ ಒಂದೇ, ತಂ ತ್ವಾ ತಂ ತ್ವಾ ಅಂತ ಹೇಳ್ತಾ ಅಂಥ ನಿಮ್ಮನ್ನ, ಅಂಥ ನಿಮ್ಮನ್ನ ಅಂತ ಹೇಳಿ ಇಡೀ ಶ್ಲೋಕದ ಅನುಸಂಧಾನ. ಇಡೀ ಅಂಥ ನಿಮ್ಮನ್ನ ಹನುಮಂತನಾಗಿ ಹಾಗೆ ಮಾಡಿದ, ಭೀಮನಾಗಿ ಹಾಗೆ ಮಾಡಿದ, ಆಚಾರ್ಯರಾಗಿ ಹೀಗೆ ಮಾಡಿದ, ನಿಮ್ಮನ್ನ ನಮಸ್ಕಾರ ಮಾಡ್ತೆ. ಸುಪೂರ್ಣ ಪ್ರಮತಿಂ, ಸುಪೂರ್ಣ ಪ್ರಮತಿಂ, ದಶಪ್ರಮತಿ ಶಬ್ದಕ್ಕೆ ಅರ್ಥ ಅದು, ಸುಪೂರ್ಣ ಪ್ರಮತಿಂ. ಆಚಾರ್ಯರು ಸುಪೂರ್ಣ ಪ್ರಜ್ಞಾಭಿದೋ ಗ್ರಂಥಮಿಮಂ ಚಕಾರ ನಿರ್ಣಯದಲ್ಲಿ ಕೊನೆ ಹೇಳಬೇಕಾದ್ರೆ ತಮ್ಮನ್ನು ಸುಪೂರ್ಣ ಪ್ರಜ್ಞರು ಅಂತ ಕರೀತಾರೆ. ಇಲ್ಲಿ ಸುಪೂರ್ಣ ಪ್ರಮತಿಂ, ಅನುದಿನ ಆಸೇವಿತಂ ದೇವವೃಂದೈಹಿ, ದೇವತೆಗಳ ಗುಂಬಿನಿಂದ ಪ್ರತಿ ದಿವಸವೂ ಕೂಡ ಆಸೇವಿತಂ, ಬಹಳ ಚೆನ್ನಾಗಿ ಸೇವಿಸಲ್ಪಡ್ತಕ್ಕಂಥ ನಿಮಗೆ ನಮಸ್ಕಾರ ಮಾಡ್ತಾ ಇದ್ದೇನೆ. ಹೇಗೆ ಅಂತ ಪೀಠೇ ರತ್ನೋಪಕೃತ ಹೇಳಿಬಿಟ್ಟಿದ್ದಾರೆ, ಉತ್ಕಂಠ ಕುಂಠ ಹೇಳಿದ್ದಾರೆ. ಒಂದೇ ತಂತ್ವಾ ಸುಪೂರ್ಣ ಪ್ರಮತಿ ಮನುದಿನ ಸೇವಿತಂ ದೇವವೃಂದೈಹಿ, ಒಂದೇ ಒಂದಾರುಂ ಈಶೇ ಶ್ರಿಯ ಉತರಿಯತಂ ಶ್ರೀಮದಾನಂದ ತೀರ್ಥಂ. ಒಂದಾರು ಸದಾಕಾಲ ವಂದನಶೀಲ, ಲಕ್ಷ್ಮೀನಾರಾಯಣರಿಗೆ ಸದಾ ನಮಸ್ಕಾರ ಮಾಡತಕ್ಕಂಥ ಮಹಾನುಭಾವರು ನೀವು, ಯಾವ ಕಾಲಕ್ಕೂ ಕೂಡ ಒಂದು ಕ್ಷಣ ಬಿಡೋದಿಲ್ವಂತೆ. ನಹಿ ಹರಿಂ ಸತತಂ ನನಮತ್ಯಸೌ ನ ಜನ ಪಶ್ಯತಿ ನಾಪಿ ನ ವಂದತೆ ಅಂತ ಹೇಳಬೇಕಾದ್ರೆ, ದಿವಸಕ್ಕೆ ಒಂದು ನಮಸ್ಕಾರ ಹಾಕಿದರೆ ನಮ್ಮ ದೊಡ್ಡ ಪುಣ್ಯದ ಕೆಲಸ ಇದ್ದಾಗೆ, ಒಂದು ನಮಸ್ಕಾರ ಒಂದು ನಮಸ್ಕಾರಕ್ಕೆ ಅಂಥದ್ದು ಪ್ರತಿ ಕ್ಷಣದಲ್ಲಿ ನಮಸ್ಕಾರ ಹಾಕ್ತದೆ ಅಂತ ಹೇಗಿರಬೇಕು ವಾಯುದೇವರು. ಅದಕ್ಕೆ ಒಂದೇ ಒಂದಾರು ಮೀಸೆ ಈಗ ಹೇಳ್ತಾರೆ ಆಚಾರ್ಯರ ಪುಣ್ಯ ಎಷ್ಟಿರಬಹುದು ಅಂದ್ರೆ, ಒಂದು ನಮಸ್ಕಾರ ಹಾಕಿದ್ರೇನೆ 10 ಅಶ್ವಮೇಧಯಾಗದ ಪುಣ್ಯ ಮಾಡಿ ಪುಣ್ಯ ಬರುತ್ತಂತೆ. ಏಕೋಪಿ ಕೃಷ್ಣಶ್ಚ ಸಕೃತ್ ಪ್ರಣಾಮ ದಶಾಶ್ವಮೇಧಾವ ಭೃತೇನ ತುಲ್ಯ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮೀನ ಪುನರ್ಭವಾಯ. ಒಂದು ನಮಸ್ಕಾರ ಹಾಕೋದು ಅಶ್ವಮೇಧಯಾಗ ಸಮ, ನಮಗೆ ಸಮನೆ ಅಶ್ವಮೇಧಯಾಗ ಮಾಡಿದಷ್ಟು ಆಯಾಸ ಆಗಿರುತ್ತೆ ನಮಗೆ ಆಗಲೇ. ನಮಸ್ಕಾರ ಎದ್ದುಬಿಟ್ಟು ನಮಸ್ಕಾರ, ನಮ್ಮ ಪರ್ಮನೆಂಟ್ ನಮಸ್ಕಾರ, ಗುಡ್ ಬೈ ಹೇಳ್ದಾಗ ಹೇಳಿಬಿಡ್ತಾರೆ. ಅಂದರೆ ಕಷ್ಟಪಟ್ಟು ಉರಸ ತಿರಸ ದೃಷ್ಟ್ಯ ನಮಸ ವಚಸ ತಥ ಇಂಥ ನಮಸ್ಕಾರ ಹಾಕೋದು ಒಂದೂ ಸಾಧ್ಯ ಇಲ್ಲ, ಅಂಥ ನಮಸ್ಕಾರ ಹಾಕ್ತಾರಂತ ಆಚಾರ್ಯ. ಒಂದಾರು ಮೀಸೆ ಶ್ರೀಯ ಉತರಿಯತಂ ಶ್ರೀಮದ್ ಆನಂದ ತೀರ್ಥಂ, ಲಕ್ಷ್ಮೀನಾರಾಯಣರಿಗೆ ಅತ್ಯಂತ ನಿಷ್ಠರಾದವರು ಶ್ರೀಮದ್ ಆನಂದ ತೀರ್ಥರು. ಪೂರ್ಣ ಸುಪೂರ್ಣ ಪ್ರಮತಿ ದಶಪ್ರಮತಿ ಶಬ್ದದ ಅರ್ಥ, ಆನಂದ ತೀರ್ಥ ಎಂಬುದು ಮಧ್ವ ಶಬ್ದದ ಅರ್ಥ, ಸೊ ವೇದೋಕ್ತವಾದ ಆಚಾರ್ಯ ಅಂತ ಹೇಳಬೇಕಾಗಿದೆ. ಮಧ್ವಾಖ್ಯಂ ಮಂತ್ರಸಿದ್ಧಂ ಅಂತ ಹೇಳಿದ್ರಲ್ಲ ಅದು ವಿವರಣೆ. ಅದು ಒಂದು ಒಂದೇ ಮಂದಾಕಿನಿ ಸತ್ಸರಿತಮಲ ಜಲಾಶೇಖ ಸಾಧಿಕ್ಯ ಸಂಗಮ್. ಮಂದಾಕಿನಿ ಸತ್ಸರಿತ್, ಮಂದಾಕಿನಿ ಗಂಗಾ ನದಿ, ಉತ್ತಮವಾದ ನದಿ, ಅದಕ್ಕಿಂತ ಮಿಗಿಲಾದ ಹಿರಿಮೆ ಹೊಂದಿರತಕ್ಕಂಥವ್ರು ನೀವು. ಗಂಗಾ ನದಿಗಿಂತ ಪವಿತ್ರರು ಅಂದರೆ ಮಧ್ವಾಚಾರ್ಯರು. ನಮಗೆ ಗಂಗಾ ತೀರ್ಥ ಭಾರಿ ಶ್ರೇಷ್ಠ ಅಂತ ಗೊತ್ತಾಗಿದೆ. ನ ಗಂಗಾ ಸದೃಶಂ ತೀರ್ಥಂ, ಅದಕ್ಕೆ ವ್ಯಾಸರಾದರು ಹೇಳಿದರು ಗಂಗಾ ಸದೃಶಂ ತೀರ್ಥಮಲ್ಲ, ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥ ಮತುಲಂ ಭಜೇ ತಾಪತ್ರ ಯಾಪ. ಆನಂದ ತೀರ್ಥ ಎಲ್ಲ ಗಂಗಾದಿ ತೀರ್ಥಗಳಿಂದ ಭಾರಿ ಮೇಲಿದ್ದಾರೆ ಅಂತ ಹೇಳಿದರು. ವಾಸುದೇವ ಪದ ಸಂತತ ಸಂಗೀ ತೇಜಸಾಪ್ಯದ ಪಥಕೃತ ಶರ್ವ ಅತ್ಯವರ್ತತ ನಿತಾಂತ ಮಥಾಸೌ ಗಾಂಗ ಮೋಹ ಮಘನಾಶನ ಕೀರ್ತಿ. ಅದರಲ್ಲಿ ವರ್ಣನೆ ಮಾಡ್ತಾರೆ ಎಲ್ಲ ರೀತಿಯಿಂದ ಕೂಡ ವೃದ್ಧಾದಿ ದೇವತೆಗಳ ಮೇಲೆ ಒಮ್ಮೆ ಗಂಗಾ ನದಿ ಇದ್ದರೆ ಯಾವಾಗಲೂ ಇದ್ದಾರೆ. ಕಿಂಕರ ಶಂಕರಾಧ್ಯ ವಾಯುದೇವರು ಒಂದೆರಡು ಗುಣ ಎಲ್ಲ ಗುಣಗಳಿಂದ ಗಂಗಾದಿಗಳು ಮೀರಿಸಿಬಿಟ್ಟಿದ್ದಾರೆ, ಅದಕ್ಕೆ ಅವರಿಗಿಂತ ಮೇಲಿದ್ದಾರೆ. ಒಂದೇಹಂ ದೇವ ಭಕ್ತ್ಯ ಭವ ಭಯ ದಹನಂ ಸಜ್ಜನಾನ್ ಮೋದಯಂತಂ. ಒಂದೇಹಂ ದೇವ ವಾಯುದೇವ ಭಕ್ತ್ಯ, ಒಂದು ಸ್ವಾರಸ್ಯ ಇದೆ. ವಾಯುದೇವರನ್ನ ದೇವರು ಅಂತ ಕರೀತಾರೆ. ಹನುಮಂತ ದೇವರು, ಭೀಮಸೇನ ದೇವರು, ಮಧ್ವ ದೇವರು, ಅನೇಕರಿಗೆ ಆಶ್ಚರ್ಯ ಮಧ್ವ ದೇವರು ಅಂತ ಯಾರು ಕರೆದಿದ್ದಾರೆ ಅಂದರೆ ನಾರಾಯಣ ಪಂಡಿತರು ತಮ್ಮ ಇದರಲ್ಲಿ ಕರೆಯೋದು ಮಧ್ವ ದೇವ ಅಂತಲೇ ಆಚಾರ್ಯನ ಕರೆಯೋದು. ತಿರುಕಬಿಡ ತತ್ವಪ್ರದೀಪದಲ್ಲಿ ಮಧ್ವ ದೇವ ಅಂತಲೇ ಕರೀತಾರೆ. ಆನಂದಮಾನದಲ್ಲೂ ಮಧ್ವ ದೇವ ಅಂತ ಕರೀತಾರೆ. ಹನುಮಂತ ದೇವರು, ಭೀಮಸೇನ ದೇವರು, ಮಧ್ವ ದೇವರು, ವಾಯುದೇವರು, ಯಾತಕ್ಕೆ ದೇವ ಅಂತ ಕರೀತಾರೆ ಅವರನ್ನ? ಇವತ್ತು ರುದ್ರದೇವರು ಕರೀತಾರೆ, ದುರ್ವಾಸ ದೇವರು ಅಂತ ಕರೆಯೋದಿಲ್ಲ, ಅಶ್ವತ್ಥಾಪ ದೇವರು ಅಂತ ಕರೆಯೋದಿಲ್ಲ, ಅರ್ಜುನ ದೇವರು ಅಂತಲೂ ಕರೆಯೋದಿಲ್ಲ. ಈ ಕಡೆಗೆ ಯಾತಕ್ಕೆ ಇವರನ್ನ ಅವತಾರದಲ್ಲಿ ದೇವರು ಅಂತ ಕರೀತಾರೆ ಅಂದರೆ ದೇವರಿಗೆ ಸಾಕ್ಷಾತ್ ಪ್ರತಿಬಿಂಬವಾದ್ರಿಂದ ದೇವರು. ಸಿಂಹದ ಚಿತ್ರವನ್ನು ಸಿಂಹ ಅಂತ ಕರೀತಾರಲ್ಲ ಹಾಗೆ, ಸಿಂಹದ ಚಿತ್ರವನ್ನು ಸಿಂಹ ಅಂತ ಕರೆಯೋ ಹಾಗೆ. ಆಭಾಸ ಕೋಶ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಶಾಂತಿ ಮಂತ್ರ. ನೀವು ಪ್ರತ್ಯಕ್ಷ ಕಾಣ ದೇವರು ಅಂದರೆ ನೀವೇ. ಈ ಮಾತು ಅರ್ಥ ಮಾಡಿಕೊಂಡ್ರೆ ವಾಯುದೇವರಿಗೆ ವಿಶೇಷವಾದ ಹೆಸರು. ಹನುಮಂತ ದೇವರು, ರಾಮದೇವರು ಅಂತ ಕರೆಯೋ ಹನುಮಂತ ದೇವರು, ಕೃಷ್ಣ ದೇವರು, ಭೀಮದೇವರು, ಇಲ್ಲಿ ಮಧ್ವ ದೇವರು. ದೇವ ಭಕ್ತ್ಯ ಭವ ಭಯದಹನಂ, ಭಕ್ತ್ಯ ಒಂದೇ, ಭವ ಭಯದಹನಂ ಸಜ್ಜನಾನ್ ಮೋದಯಂತಂ. ನೀವು ಭವ ಭಯದಹನ, ಈ ಸಂಸಾರದ ಭಯವನ್ನು ಸುಟ್ಟಾಕ್ತಕ್ಕಂಥವ್ರು. ಭವತು ಭೀರ್ಮೇತಿ ನ ಸಾಂತ್ವಯಂತಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂನಾಥಂ ಅಪ್ರೇಕ್ಷವಾಣಾನ್. ಭವತು ಭೀರ್ಮೇತಿ ನ ಸಾಂತ್ವಯಂತಂ ಅಂತ ಹೇಳಿದ್ರಲ್ಲ, ಅದಕ್ಕೆ ಭವ ಭಯದಹನಂ, ಸಂಸಾರದ ಭಯವನ್ನು ಸುಟ್ಟಾಕ್ತಕ್ಕಂಥವ್ರು ನೀವು. ಸಜ್ಜನಾನ್ ಮೋದಯಂತಂ, ಸಜ್ಜನರನ್ನು ಆನಂದ ಪಡಿಸ್ತಕ್ಕಂಥವ್ರು. ನಮಸ್ಕಾರ ಮಾಡ್ತಾ ಇದ್ದೇನೆ. ಈ ಭಕ್ತಿಯಲ್ಲಿ ಎಷ್ಟು ಎದ್ದು ಕಾಣುತ್ತೆ ನೋಡಬೇಕು. ಸಂಸ್ಕೃತದಲ್ಲಿ ಸ್ತೋತ್ರಗಳು ಬೇಕಾದ ಸಿಗುತ್ತೆ, ಆದರೆ ಈ ಒಂದು ಕ್ವಾಲಿಟಿ ಮೇಂಟೈನ್ ಮಾಡಲು ಸಾಧ್ಯವಾಗಿದ್ದು ಮಾತ್ರ. ವಾಯುಸ್ತುತಿಯ ಒಂದು ಸಿದ್ಧಿ, ಗುರುಸ್ತೋತ್ರಗಳಲ್ಲಿ ವಾಯುಸ್ತುತಿಗೆ ಅಗ್ರಸ್ಥಾನ ಬರಲಿಕ್ಕೆ ಅದರಲ್ಲಿರ್ತಕ್ಕಂಥ ಎಲ್ಲ ವಿಧವಾದ ಶುದ್ಧಿ, ಸ್ಫೂರ್ತಿ, ನಿಖರತೆ, ಭಾವೋದ್ವೇಗ ಇಲ್ಲ. ಭಕ್ತಿಯುದ್ರೇಕ ಬರಬೇಕೇ ಹೊರತು ಭಾವೋದ್ವೇಗ ಬಂದರೆ ಮನುಷ್ಯ ದಾರಿ ತಪ್ಪಿಟ್ಬಿಡ್ತು. ಎಮೋಷನಲ್ ಆಗಬಾರ್ದು. ಡಿವೋಷನ್ ಬೇರೆ, ಎಮೋಷನ್ ಬೇರೆ. ನಮಗೆ ಎಮೋಷನ್ನೇ ಡಿವೋಷನ್ ಅಂತ ತಿಳ್ಕೊಳ್ಳೋ ಜನ ನಮ್ಮವರು. ಜೋರಾಗಿ ಹತ್ತಿಬಿಡ್ತಾನೆ ಕಣ್ಣಲ್ಲಿ, ಹತ್ತಿದ್ದು ನೋಡಿದರೆ ಯಾರು ಅಂತ ಕೇಳ್ತಾರೆ. ನೋಡಿಬಿಟ್ರೆ ಭಕ್ತ ಅಂತ ಪ್ರೂವ್ ಆಯಿತು. ಅದಲ್ಲ, ನಮಗೆ ನೋಡಬಾರ್ದು ಯಾರು, ನಮಗೆ ಭಕ್ತಿ ಬರಬೇಕು. ನೋಡೋದು ಮುಖ್ಯ ಅಲ್ಲ, ಭಕ್ತಿ ಮುಖ್ಯ. ನಗುವರು, ರೋಜಿಸುವರು, ನಾಟ್ಯವಾಡೋರು, ಬಗೆಯರು, ಬಡತನ ಭಾಗ್ಯ ಭಾಗವತರು, ತೆಗೆಯರು ನಿನ್ನಲ್ಲಿ ಮನವ ಒಮ್ಮೆಗಾದರು, ಜಗನ್ನಾಥ ವಿಠಲ ಎನ್ನವರೇನು ಧನ್ಯರು, ಎಲ್ಲ ಮಾಡ್ತಾರೆ. ಆ ಎಮೋಷನ್ ಎಲ್ಲ ಡಿವೋಷನ್ ಬಂದಮೇಲೆ ಎಮೋಷನ್ ಬರಬೇಕೇ ಹೊರತು ಎಮೋಷನ್ ಅಷ್ಟೇ ಡಿವೋಷನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಆ ಬ್ಯಾಲೆನ್ಸ್ ಮಾಡ್ತಾರೆ ತಿರುಕುರು ಪಂಡಿತಾಚಾರ್ಯ. ಕಾರಣ, ಆಚಾರ ಶಾಸ್ತ್ರ ನೋಡಿದ ಮೇಲೆ ಎಂದೂ ದಾರಿ ತಪ್ಪಲಕ್ಕಾಗೋದಿಲ್ಲ. ದೇವರಲ್ಲಿ ಭಕ್ತಿ ಮಾಡಬೇಕು, ಆಯುಧದಲ್ಲಿ ಭಕ್ತಿ ಮಾಡಬೇಕು, ಕೆಳದಲ್ಲಿ ಭಕ್ತಿ ಮಾಡಬೇಕು, ಆ ಬ್ಯಾಲೆನ್ಸ್ ಕಳ್ಕೋಬಾರ್ದು. ಉಳಿದ ಎಲ್ಲ ಕವಿಗಳು ಸೋಲೋದಲ್ಲಿ ಯಾವುದೋ ಒಂದು ಯಾರನ್ನೋ ವರ್ಣನೆ ಮಾಡ್ತೀವಿ, ಏನೇನೋ ವರ್ಣನೆ ಮಾಡಿಬಿಡ್ತಾರೆ, ಇಂದ್ರ ಚಂದ್ರ ಮಾಡಿಬಿಟ್ಟು ಕತೆ ಕೆಡಿಸಿಬಿಡ್ತಾರೆ. ನಮ್ಮಲ್ಲಿ ಆ ಪದ್ಧತಿನೇ ಇಲ್ಲ. ರುಕ್ಮಿಣಿ ಶಿವಿಗೆ ಹೋದ್ರಿ, ತುಂಬ ಜನಕ್ಕೆ ಭಾರಿ ಕಷ್ಟ. ಈ ಸಿದ್ಧಾಂತ ನಿಷ್ಠೆ ಇಟ್ಕೊಂಡ್ರೆ ಕಾವ್ಯ ಬರಲಿಕ್ಕೆ ಬರೋದಿಲ್ಲ. ಈಗ ಸುಳ್ಳು ಹೊಡಿಬೇಕು ಅಂತ ಉತ್ಪ್ರೇಕ್ಷೆ, ಸುಳ್ಳು ಹೊಡಿಬೇಕಾದ್ರೆ ನಿಷ್ಠೆ ಇದ್ದ ಸುಳ್ಳು ಹೇಳಕ್ಕೆ ಬರಲ್ಲ ಅಂತ ಅರ್ಥ. ಅದನ್ನ ಹೇಳಿ ಕಾವ್ಯಾಲಾಪಗಳು ಸುಳ್ಳು ಅಂತಾಗ್ಬಿಟ್ಟಿದೆ, ಕಾವ್ಯಾಲಾಪಾಂಶ ವರ್ಜಯತ್ ಅಂತ ಆಗೋಗ್ಬಿಟ್ಟಿದೆ. ಆದರೆ ಸತ್ಯವನ್ನು ಹೇಗೆ ಹೇಳೋದಕ್ಕೆ ಬರುತ್ತೆ ಕಾವ್ಯಮಯವಾಗಿ ನೋಡಬೇಕಾದ್ರೆ ಸುಮಧ್ವವಿಜಯ ರುಕ್ಮಿಣಿ ಶಿವಿ ಅದಕ್ಕೆ ನೋಡಬೇಕು. ಒಂದು ಚೂರು ತತ್ವ ಎಲ್ಲೆಲ್ಲೂ ಬಿಡೋದಿಲ್ಲ. ಮತ್ತೆ ರೋಮಣಾಮರ್ಷಣ ಕಾರಿಣಿ, ಆ ಗುಣವನ್ನು ಬಿಡೋದಿಲ್ಲ. ಅದಕ್ಕೆ ಮಾಧ್ವರ ಕಾವ್ಯಗಳು ಅಂದರೆ ಅಷ್ಟು ಶ್ರೇಷ್ಠವಾದ ಕಾವ್ಯಗಳು. ಇದು ನಿದರ್ಶನ. ಸ್ತೋತ್ರದಲ್ಲಿ ಯಶಸ್ಸು ಸಾಧಿಸಿದ್ದು ಇವರು, ಕಾವ್ಯದಲ್ಲಿ ಯಶಸ್ಸು ಸಾಧಿಸಿ ಇವರು ಮಗ ನಾರಾಯಣ ಪಂಡಿತರು. ಕೊನೆಗೆ ಮುಕ್ತಾಯ ಮಾಡ್ತಾರೆ. ಸುಬ್ರಹ್ಮಣ್ಯಾಖ್ಯ ಸೂರೇಹೆ ಸುತ ಇತಿ ಸುಭೃಶಂ ಕೇಶವಾನಂದ ತೀರ್ಥ ಶ್ರೀಮತ್ ಪಾದಾಬ್ಜ ಭಕ್ತ ಸ್ತುತಿ ವಕೃತ ಹರೇಹೇ ವಾಯುದೇವಸ್ಯ ಚಾಸ್ಯ ತತ್ಪಾದಾರ್ಚಾದರೇಣ ಗ್ರಥಿತರ ಸನ್ಮಾಲಯ ತ್ವೇತಯಾಯೇ ಸಂರಾಧ್ಯ ಮೂನಮಂತಿ ಪ್ರತತ ಮತಿಗುಣಾ ಮುಕ್ತಿಮೇತೇ ವ್ರಜಂತಿ. ಫಲಶ್ರುತಿ, ಮುಕ್ತಿಮೇತೇ ವ್ರಜಂತಿ. ಯಾರು ವಾಯುಸ್ತುತಿ ಹೇಳ್ತಾರಲ್ಲ ಅವ್ರು ಮುಕ್ತಿಗೆ ಹೋಗ್ತಾರೆ ಅಂತ ಹೇಳಿಬಿಡ್ತಾರೆ. ಸುಬ್ರಹ್ಮಣ್ಯಾಖ್ಯ ಸೂರೇಹೇ ಸುತೈತಿ ಸುಭೃಷಭ್. ನಾನು ಯಾರು ಗೊತ್ತಾ? ಸುಬ್ರಹ್ಮಣ್ಯ ಪಂಡಿತರ ಮಗ. ಮತ್ತೆ ಕೇಶವಾನಂದ ತೀರ್ಥ ಶ್ರೀಮತ್ ಪಾದಾಬ್ಜ ಭಕ್ತ, ಹರಿವಾಯುಗಳ ಪಾದಾಬ್ಜ ಭಕ್ತ, ಸುಬ್ರಹ್ಮಣ್ಯ ಪಂಡಿತರ ಮಗ. ತಮ್ಮ ಹೆಸರು ಹೇಳೋದಿಲ್ಲ ನಾನು, ತಿರುಕ ಪಂಡಿತಾಚಾರ್ಯ. ನಮ್ಮ ಹೆಸರು ಬಿಟ್ಟು ಬೇರೆ ನಾವು ಹೇಳೋದಿಲ್ಲ, ಅದು ಪದ್ಧತಿ. ಯಾವ ತಂದೆ ಹೆಸರು ಎಲ್ಲ ಬಿಟ್ಟೋಗ್ಬಿಡುತ್ತೆ, ಅಹಂ ಶುರು ಮಾಡಿರ್ತಾರೆ. ತಮ್ಮ ಹೆಸರು ಹೇಳೋದಿಲ್ಲ. ಇಂಥ ಅದ್ಭುತ ಸ್ತೋತ್ರ ಬರೆದ ಪುಣ್ಯಾತ್ಮರು ತಮ್ಮ ಹೆಸರು ಬೇರೆ ಕಡೆ ತಿಳ್ಕೋಬೇಕು ಹೊರತು ಅಲ್ಲಿ ಬರೆದೇ ಇಲ್ಲ. ತಾವು ಅಪ್ಪನ ಹೆಸರು ಹೇಳ್ತಾರೆ. ಅದಕ್ಕೆ ಹೇಳಿದ್ದು ಪ್ರಾಚೀನ ಆಚರಣ ಪುಣ್ಯೋಚ್ಚಯ ಚತುರತರ ಆಚಾರತ ಚಾರು ಚಿತ್ತಾನ್. ಅಪ್ಪ ಕೊನೆಗೆ ಕೊಟ್ಟ ಸಂದೇಶ ನೆನಪಿದೆ ಇವರಿಗೆ. ಶ್ರೀವಿಕ್ರಮ, ಈ ನಿರ್ಗುಣತ್ವ ಹೇಳೋ ಮತ ಸರಿಯಲ್ಲ. ನಕಲು ನಿರ್ಗುಣ ಭಾವನಾ ಸುಖ ಎಂಥ ತಂದೆ ನನಗೆ, ಎಂಥ ತತ್ವ ಹೇಳಿದ್ದಾರೆ. ಅದಕ್ಕೆ ಅವ್ರು ನೆನೆಸ್ತಾ ಇದ್ದಾರೆ. ಸುಬ್ರಹ್ಮಣ್ಯಾಖ್ಯ ಸೂರೇಹಿ ಸುತೈಸಿ ಪುರುಷಂ ಕೇಶವಾನಂದ ತೀರ್ಥ ಶ್ರೀಮತ್ಪಾದಾಬ್ಜ ಭಕ್ತ ಸ್ತುತಿಮಕೃತ ಹರೇಹೇ ವಾಯುದೇವಸ್ಯ ಚಾಸ್ಯ. ಅಲ್ಲಿ ಸ್ವಾರಸ್ಯ ನೋಡಿ, ಹರೇಹೇ ಸ್ತುತಿಮಕೃತ ಅಂದರೆ ಹರಿವಾಯು ಸ್ತುತಿ ಅನ್ನೋ ಹೆಸರು ಅವರೇ ಇಟ್ಟ ಹೆಸರು. ಅದು ವಾಯುಸ್ತು ಸಂಕ್ಷೇಪ ರೂಪ, ಹರಿವಾಯು ಸ್ತುತಿ ಅವರೇ ಇಟ್ಟ ಹೆಸರು. ಉದ್ದಕ್ಕೆ ಹರಿಸ್ತೋತ್ರವನ್ನು ಮಾಡಿದ್ದಾರೆ, ವಾಯುಸ್ತೋತ್ರವನ್ನು ಮಾಡಿದ್ದಾರೆ. ಇಷ್ಟು ನೋಡ್ತಾನೆ ಬಂದಿದ್ದೇವೆ ಅದನ್ನು. ಹರೇಹೇ ಅಂಬೋದಕ್ಕೆ ಎರಡು ರೀತಿ ಅನ್ವಯ. ಮತ್ತೆ ಅಸ್ಯ ಹರೇಹೇ ಅಸ್ಯ ವಾಯುದೇವಸ್ಯ, ಈ ಹರಿಯ ಸ್ತೋತ್ರ ಮಾಡಿದೆ, ಈ ವಾಯುದೇವರ ಸ್ತೋತ್ರ ಮಾಡಿದೆ. ಅರ್ಥ ಆಯ್ತಾ? ಈ ವಾಯುದೇವರ ಸ್ತೋತ್ರ ಅಂತ ಹೇಳಿದಾಗ ಕಣ್ಣಾರೆ ಕಂಡು ಹೇಳ್ತಾರೆ. ಈ ಹರಿಯ ಸ್ತೋತ್ರ ಅಂತ ಹೇಳಿದಾಗ ಶ್ರೀಹರಿಯ ರಾಮರೂಪ, ಕೃಷ್ಣರೂಪ, ವ್ಯಾಸರೂಪ ನೋಡ್ತಿದ್ದಾರಲ್ಲ, ಅಸ್ಯ ಅಂತ ಹೇಳಿದರು. ಅದೇ ರೀತಿ ವಾಯುದೇವರು ಮೂರು ರೂಪ ನೋಡ್ತಿದ್ದಾರೆ, ಅಸ್ಯ ಅಂತ ಹೇಳ್ತಾರೆ. ಅಸ್ಯ ಅನ್ನೋ ಮಾತಿಗೆ ಸಾಕ್ಷಾತ್ ಕಂಡಿದ್ದು ಅಂಬುದು ಅವರೇ ಹೇಳಿದ ದಾಖಲೆ ಇದವ. ಹರೇರು ವಾಯುದೇವ, ಮತ್ತೆ ವಾಯುದೇವ ಅಂತ ಪದ ಉಪಯೋಗಿಸಿದರು. ದೇವ ವಾಯುದೇವ, ವಾಯುದೇವಸ್ಯ ಚಾಸ್ಯ ತತ್ಪಾದಾರ್ಚಾದರೇಣ ಗ್ರಥಿತ ಲಸನ್ಮಾಲಯ. ನಾನು ಭಕ್ತಿಯಿಂದ ಬರೆದಿದ್ದೇನೆ, ಬೇರೆ ಯಾವುದಕ್ಕೋಸ್ಕರ ಬರೆದಿದ್ದಲ್ಲ. ಗ್ರಥಿತ ಲಸನ್ಮಾಲಯ, ನಾನಿದನ್ನು ಮಾಲೆಯಾಗಿ ಹೇಳಿದ್ದೇನೆ ಅಂತ ಹೇಳ್ತಾರೆ. ಆ ತಂದೆ ಮಗ ಒಂದೇ ರೀತಿ ಮಧ್ವಜ ಬರೀತಾರಲ್ಲ, ಅವರು ಹಾಗೆ ಹೇಳ್ತಾರೆ. ಮಾಲಾಕೃತ ಸ್ತಚರಿತಾಖ್ಯ ರತ್ನೈಹಿ ಅಸೂಷ್ಟ ದೃಷ್ಟೇ ಸುಕುತೂಹಲಸ್ಯ ಪೂರ್ವಾಪರೀಕಾರ ಮಥಾಪರಂ ವಾ ಕ್ಷಾಮ್ಯತ್ತು ಬೇಹಂತ ಬುಹುರ್ಮಹಾಂತ. ಇದು ಸ್ತೋತ್ರಮಾಲ, ಅದು ಮಧ್ವಚರಿತ ರತ್ನಮಾಲ ಅಷ್ಟೇ. ನಾನು ಮಾಲೆ ಬರೆದಿದ್ದೇನೆ. ಇನ್ನೊಂದು ಸೂಚನೆ ಮಾಡ್ತಾರೆ, ಮಾಲ ಅಂತ ಉಪಯೋಗಿಸಿದ್ರಲ್ಲ, ಮಾಲ ಅಂದರೆ ಸೃಕ್ ಅಂತ ಅರ್ಥ, ಶ್ರಗ್ಧರ ವೃತ್ತ ಅದು ಹಿಂಟ್ ಮಾಡ್ತಾರೆ. ಇದೀ ವಾಯುಸ್ತುತಿಯ ವೃತ್ತ ಯಾವುದು, ಛಂದಸ್ ಯಾವುದು ಅಂದರೆ ಶ್ರಗ್ಧರ ಮಾಲಯಾ ತ್ವೇತಾಯಾಯಿ. ಈ ಶ್ರಗ್ಧರ ವೃತ್ತದ ಈ ಸ್ತೋತ್ರದಿಂದ ಸಂಭ್ರಾಧ್ಯ ಅಮೂನಮಂತಿ, ಯಾರಿವರನ್ನು ಆರಾಧನೆ ಮಾಡಿ ನಮಸ್ಕಾರ ಮಾಡ್ತಾರಲ್ಲ ಅವರೆಲ್ಲ ಪ್ರತತ ಮತಿಗುಣಾಹ ಭೂತ್ವ ಮುಕ್ತಿಂ ವ್ರಜಂತಿ. ನೋಡಿ, ಡೈರೆಕ್ಟ್ ಮುಕ್ತಿ ಹೋಗದೆ ಹೇಳಿಲ್ಲ, ಪ್ರತತ ಮತಿಗುಣಾಹ, ವಿಸ್ತಾರವಾದ ಬುದ್ಧಿ ಬರುತ್ತೆ, ಮೊದಲು ಅನೇಕ ಗುಣಗಳನ್ನು ಪಡೀತಾರೆ, ಅಪರೋಕ್ಷ ಜ್ಞಾನಿಗಳಾಗ್ತಾರೆ, ಮುಂದೆ ಮೋಕ್ಷಕ್ಕೆ ಹೋಗ್ತಾರೆ. ಡೈರೆಕ್ಟ್ ವಾಯಿಸಿ ಮೋಕ್ಷ ಆಗ್ತದೆ ಅಂತ ಕೇಳಿದರೆ ಇಷ್ಟೆಲ್ಲದಕ್ಕೆ ಕಾರಣ ಒಂದನೇ ಕ್ಲಾಸ್ ಓದಿದ್ರೆ ಮುಂದೆ ಆಫೀಸರ್ ಆಗ್ತಾನೆ ಅಂದರೆ ಮುಂದೆ ಓದಿ 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 ಆಗಬೇಕಲ್ಲ ಆ ಥರ. ಪ್ರತತ ಮತಿಗುಣಾಹ ಭೂತ್ವ ಮುಕ್ತಿ ಮೇತೇ ವ್ರಜಂತಿ. ಯಾರ್ಯಾರ ವಾಯುಸ್ತುತಿ ಹೇಳ್ತಾರೋ, ಹರಿವಾಯುಸ್ತುತಿ ಹೇಳ್ತಾರೋ, ಅವರೆಲ್ಲ ಮುಕ್ತಿ ಹೋಗೇ ಹೋಗ್ತಾರೆ. ಯಾತಕ್ಕೆ ಗೊತ್ತಾ? ಹರಿ ಮೋಕ್ಷ ಕೊಡೋನು, ವಾಯುದೇವರು ಮೋಕ್ಷ ಕೊಡಿಸೋರು. ಇಬ್ಬರಿಗೂ ಗಂಟು ಬಿದ್ದ್ಮೇಲೆ ಬಿಡ್ತಾರ ನಮ್ಮನ್ನವರು. ಮಾಡಿದ್ರೆ ಪ್ಲೇನ್ ಹಾಕೊಂಡು ನಡ್ಕೊಂಡು ಹೋಗ್ಲಿಕ್ಕಾಗತ್ತಾ? ಪ್ಲೇನ್ ಹೋಗಿದ್ರೆ ಆಕಾಶದಲ್ಲಿ ಯಾರು, ಬೇರೆ ದಾರಿನೇ ಇಲ್ಲ. ಪ್ಲೇನ್ ಹಾಕೊಂಡು ಮೆಲ್ಲಗೆ ಹೋಗಿ ಯಾರು ರೋಡಲ್ಲಿ ಅಂತ ಕೇಳಿದರೆ ಪ್ಲೇನ್ ಅರ್ಥನೇ ಆಗಿಲ್ಲ ಅಂತ. ಗೊತ್ತ? ಹರಿವಾಯುಗಳನ್ನು ಹಿಡಿದವನು ಮೋಕ್ಷಕ್ಕೆ ಹೋಗಲೇಬೇಕು. ಮುಕ್ತಿಂ ಏತೇ ವ್ರಜಂತಿ, ಏತೇ ಅಂತ ಹೇಳಿದ್ರಿಂದ ಏತೇ ಸಜ್ಜನಾಹ ಅಂತ. ಸಜ್ಜನರೆಲ್ಲ ಕೂಡ ಮುಕ್ತಿ ಹೋಗೇ ಹೋಗ್ತಾರೆ. ಎಂಥ ಖಚಿತತೆ ಇದೆ ಅವರಿಗೆ, ನೋಡ್ತಾ ನೋಡ್ತಾ ಬರೋದಕ್ಕೆ ಅಂತ ವಿಶ್ವಾಸ ಇದೆ. ಅದಕ್ಕೆ ಹರಿವಾಯು ಸ್ತುತಿ ಬೇರೆ ಫಲಶ್ರುತಿ ಇಲ್ಲೇ ಇಲ್ಲ. ಮುಕ್ತಿ ಹೋಗೋದೇ ಫಲಶ್ರುತಿ, ಮುಕ್ತಿ ಹೋಗಿ ಭಕ್ತಿ ಬರೋದೆ. ಎಷ್ಟು ಹೇಳಿದ್ದಾರೆ, ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಭವತೀಂ ಶಾಶ್ವತಿ ಮಾಶುದೇವ ಅಂತ ಹೇಳಿದ ಮೇಲೆ ಭಕ್ತಿ ಬರಲೇಬೇಕು, ಮುಂದೆ ಮುಕ್ತಿ ಸಿಗಲೇಬೇಕು ಅನ್ನೋದಕ್ಕೋಸ್ಕರ ಅಶ್ಯೂರೆನ್ಸ್ ಕೊಟ್ಬಿಡ್ತಾರೆ. ಅಲ್ಲಿಗೆ ಮುಕ್ತಾಯ ಮಾಡಿದರು ವಾಯುಸ್ತುತಿಯನ್ನು. ಆಗ ಆಚಾರ್ಯರು ಪೂಜೆಯೆಲ್ಲ ಮುಗಿತು. ಆಚಾರ್ಯರು ಬಂದು, ಆಚಾರ್ಯರು ಗೊತ್ತಿಲ್ಲದೆ ನಡೆದ ಕಥೆಯೆಲ್ಲ ಇದೆಲ್ಲೋ, ಅವರೊಳಗಿದ್ದೇ ಆಚಾರ್ಯದ ಎಲ್ಲ ಕೂಡ ಗೊತ್ತಿಲ್ಲದೆ ಮಾಡಿದರು. ಆಚಾರ್ಯ ಇದ್ದಕ್ಕಿಂತ ನೋಡಿದರು ಅಂತೇನ ನೋಡಿದರು, ಮತ್ತೆ ಒಪ್ಪಿಸಿದ್ರು ಅವರ ಎದುರಿಗೆ. ತಕ್ಷಣ ಉಳಿದವರಾಗಿದ್ದರೆ ನೋಡೋ ರೀತಿನೇ ಬೇರೆ, ಆಚಾರ ನೋಡೋ ರೀತಿನೇ ಬೇರೆ. ಮಾತೆತ್ತರೆ ಶುದ್ಧೇಯ ಭಾಗವತೇ ಧರ್ಮೇ ನಿರತೋ ಎದುರ್ಕೋ ತರಹ. ಆ ನಮಸ್ತೋತ್ರ ಅಷ್ಟೇ ಸಾಲದು ನಮ್ಮದು, ನರಸಿಂಹದೇವರ ಸ್ತೋತ್ರ ಆಗುವ ಸೇರಿಸಿಬಿಟ್ರಂತೆ. ತಕ್ಷಣ ಪಾಂತ್ವಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಧ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಡನಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾಹ ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರ ದಾರಿ ತಾರಾತಿದೂರ ಪ್ರಧ್ವಸ್ತ ಧ್ವಾಂತ ಶಾಂತ ಪ್ರವಿತತ ಮನಸಾ ಭಾವಿತಾ ನಾಕಿ ವೃಂದೈ ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ ನೈವೇಶಿತು ಸ್ತೇ ಸಮಂ ಪಶ್ಯಾಮ್ಯುತ್ತಮ ವಸ್ತು ದೂರತರತೋಪಾಸ್ತಂ ರಸೋಯೋ ಅಷ್ಟಮಃ ಯದ್ರೋಷೋತ್ಕರ ದಕ್ಷ ನೇತ್ರ ಕುಟಿಲ ಪ್ರಾಂತೋತ್ಥಿತಾಗ್ನಿ ಸ್ಫುರತ್ ಖದ್ಯೋತೋಪಮೈಷ್ಫುಲಿಂಗ ಭಜಿತಾ ಬ್ರಹ್ಮೇಶ ಶಕ್ರೋತ್ಕರಾಹ. ಎರಡು ನಖಸ್ತುತಿ ಅಂತ ಅದಕ್ಕೆ ಹೆಸರು, ನರಸಿಂಹ ನಖಸ್ತುತಿ. ನರಸಿಂಹದೇವರ ನಖಗಳನ್ನು ಸ್ತೋತ್ರ ಮಾಡುತ್ತಾ ರಕ್ಷಾ ಕವಚ ಹಾಕಿಬಿಡ್ತಾರೆ. ನಮಗೊಂದು ಪ್ರಶ್ನೆ. ಆಚಾರ್ಯ ತಮ್ಮ ಸ್ತೋತ್ರ ಕೇಳಿದ ಮೇಲೆ ಸಾಲದು, ತಂದು ದೇವ್ರ ಸ್ತೋತ್ರ ಮಾಡಿದ್ರು ಅಂತ ಹೇಳ್ತಾರಲ್ಲ, ಇದು ಒಂದೇ ಕಡೆಯಲ್ಲ. ಆಚಾರ್ಯ ಎಲ್ಲೆಲ್ಲಿ ಎಷ್ಟೇ ತ್ರಿಣ್ಣಿತಾನೆ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಅಂತ ಹೇಳ್ತಾರೆ, ಆ ಶ್ಲೋಕ ಬರತ್ತ ಇರೋ ಸ್ತೋತ್ರ ಬರೀತಾರೆ ಆಚಾರ್ಯರ ಮೇಲೆ, ದೇವರ ಮೇಲೆ ಮತ್ತೊಂದು ಸ್ತೋತ್ರ ಬರೀತಾರೆ. ಆ ಸ್ತೋತ್ರ ನಿಲ್ಸೋದಿಲ್ಲ. ಅದಕ್ಕೆ ಸುಧಾದಲ್ಲಿ ಟೀಕಾರಾಯರು ಬರೀತಾರೆ, ಆಚಾರ್ಯ ಯಾತಕ್ಕೆ ಮತ್ತೊಮ್ಮೆ ದೇವ್ರ ಸ್ತೋತ್ರ ಮಾಡ್ತಾರೆ ಅಂದ್ರೆ, ತಮ್ಮ ಸ್ತೋತ್ರದೊಂದಿಗೆ ಮುಕ್ತಾಯ ಮಾಡಕ್ಕೆ ಆಚಾರ್ಯ ಇಷ್ಟ ಇಲ್ಲ ಅಂತ ಹೇಳಿ, ತಮ್ಮ ವಿಷಯ ಮುಕ್ತಾಯ ಮಾಡೋದು ಇಷ್ಟ ಇಲ್ಲ, ಅದು ಸರಿಯಾಗಿ ಹೊಂದಿರ್ತೀನಿ. ಅದಕ್ಕೆ ತಮ್ಮ ಸ್ತೋತ್ರ ಕೇಳಿ ಸುಮ್ಮನಾಗಲಿಲ್ಲ ಆಚಾರ್ಯ, ಅಷ್ಟ ನರಸಿಂಹದೇವರು ಸ್ತೋತ್ರ ಮಾಡಿದ್ರು. ಆ ಸ್ತೋತ್ರ ಒಳ್ಳೆ ಧ್ವನಿ ಇದೆ. ಇಷ್ಟೆಲ್ಲ ತಮ್ಮ ಸ್ತೋತ್ರ ಕೇಳಿ ನರಸಿಂಹದೇವರು ನಖಸ್ತುತಿ ಮಾಡ್ತಾರೆ. ಅಂದ್ರೆ ಇಷ್ಟೆಲ್ಲ ಮಹಿಮೆ ಏನ್ ಹೇಳಿದ್ದೀರಿ, ಪರಮಾತ್ಮನ ಉಗುರಿನ ಮುಂದೆನೂ ಏನೂ ಅಲ್ಲ ಅದು ಅಂತ ಅರ್ಥ. ಪರಮಾತ್ಮನ ನಖಗಡ ಮುಂದೆ ಏನೂ ಅಲ್ಲ, ಅಷ್ಟು ದೊಡ್ಡವನು ಪರಮಾತ್ಮ ತಿಳ್ಕೊಂಡು ಬಿಟ್ರೆ ನಖರಾಹ ಪಾಂತು. ಆಚಾರ್ಯರ ಭಕ್ತಿ ಅಂದ್ರೆ ಯಾವ ಕಾಲಕ್ಕೂ ಮನುಷ್ಯ ಏನಾಗ್ತಾನೆ ಗೊತ್ತಾ, ಬೈದರೆ ಸಿಟ್ಟು ಮಾಡ್ಕೋತಾರೆ, ಹೋಗಳಿದ್ರೆ ಹುಚ್ಚೆದ್ದು ಹೋಗ್ಬಿಡ್ತಾರೆ, ಎರಡು ಅಪಾಯಗಳು. ಪೃಥುರಾಜ ಅದಕ್ಕೆ ಹೇಳಿದ್ದು ಹಾಗೆಲ್ಲ ಮಾಡುವ ಆತ್ಮ ಪ್ರಶಂಸಾ ವರ್ಜರ ಪ್ರಕರಣ ಆಚಾರ್ಯ ಹೇಗೆ ತೋರಿಸ್ತಾರೆ, ಅದರ ಎಲ್ಲವೂ ದೇವರು ದೊಡ್ಡವರು ಅವನಿಗೆ, ಅವನ ಮುಂದೆ ನಾವು ಏನು ಅಲ್ಲ ಅಂಬುದನ್ನು ಸೂಚಿಸಿದ ಅತ್ಯದ್ಭುತವಾದ ಗುರುಗಳು ಶ್ರೀಮದ್ ಆಚಾರ್ಯರು. ಅದಕ್ಕೇನೆ ಅವ್ರು ಹಿಡಿದುಬಿಟ್ರೆ ಒಂದು ಯಾಕೆ ನಮ್ಮಲ್ಲಿ ತಪ್ಪಾಡಕ್ಕಾಗೋದಿಲ್ಲ ಅಂದ್ರೆ, ತಪ್ಪು ಮಾಡದ ಗುರುಗಳು. ಶುದ್ಧಾಂ ವಕ್ಷಾಭಿವಾಯೋರ್ ಅವತಾರ ಹರಿರಾಮ್, ಅವರ ಕೃತಿ ಪ್ರತಿಕೃತಿಗಳೆಲ್ಲ ಕೂಡ ಅತ್ಯಂತ ಶುದ್ಧ. ಸ್ತೋತ್ರ ಮಾಡ್ತಾರೆ ಪಾನ್ ತ್ವಸ್ಮಾನ್ ಪಾನ್, ತುಂಬಾ ಜನ ಅಲ್ಲೇ ತಪ್ಪ ಪಾನ್ ತಸ್ಮಾನ್ ಶುರು ಮಾಡಿಬಿಡ್ತಾರೆ. ವಾಯಸ್ಥಿತಿ ಕಲಿತರು ಅಂದ್ರೆ ಪಾನ್ ತಸ್ಮಾನೇ ಶುರುವಾಗೋದು, ಪಾಂತು ಅಸ್ಮಾನ್ ಪಾಂತು ಅಸ್ಮಾನ್ ಆಗ ಅಸ್ಮಾನ್ ಪಾಂತು. ಆಚಾರ ಭಕ್ತಿ ನೋಡಿ, ಕ್ರಿಯಾಪದ ಕೊನೆಗಿರ್ಬೇಕಾದ್ರೆ ಮೊದಲೇ ಪಾಂತು ಅಂತ ಶುರು ಮಾಡಿಬಿಡ್ತಾರೆ, ಏಕದಂ ಪಾಂತು ಅಂತಾನೆ. ಅಂದ್ರೆ ಪಾಲಿಸರಿ ನಮ್ಮನ್ನ ಅಂತ ಶುರು ಮಾಡಿಬಿಡ್ತಾರೆ, ದೇವರು ಪಾಲಿಸಬೇಕು. ಅಸ್ಮಾನ್ ಅಂತ ಹೇಳ್ತಾರೆ ನಮ್ಮನ್ನ ಅಂತ ಹೇಳಬೇಕಾದ್ರೆ, ಇಡೀ ಜಗತ್ತನ್ನು ಮುಂದಿಟ್ಕೊಂಡು ಗುರುಗಳಾಗಿ ಮಾತಾಡ್ತಾರೆ ಆಚಾರ್ಯ. ಒಬ್ಬ ಹೋಗಿರ್ತಾರೆ ಡಿಮ್ಯಾಂಡ್ ಕೇಳೋದಕ್ಕೋಸ್ಕರ, ವಿ ವಾಂಟ್ ಜಸ್ಟಿಸ್ ಅಂತಾನೆ, ಒಬ್ಬನೇ ಹೋಗಿರೋದು ವಿ ವಾಂಟ್ ಅಂತಾನೆ. ಅದಕ್ಕೆ ಇಡೀ ಸಂಸ್ಥೆನ ಅವನು ರೆಪ್ರೆಸೆಂಟ್ ಮಾಡ್ತಾನೆ, ಸಂಘನ ಇಡೀ ಸಜ್ಜನ ಸಮುದಾಯವನ್ನು ಆಚಾರ ರೆಪ್ರೆಸೆಂಟ್ ಮಾಡ್ತಾ, ಪಾಂತು ಅಸ್ಮಾನ್ ಪಾಂತು ಅಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಧ್ಯದ್ಘಟ ಕುಂಭೋಚ್ಚಾದ್ರಿ ವಿಪಾಟರಾಧಿಕ ಪಟು ಪ್ರತ್ಯೇಕ ವಜ್ರಾಯಿತಾಹ. ನರಸಿಂಹದೇವರು ಉಗ್ರ ವರ್ಣನೆ ಮಾಡಕ್ಕೆ ಒಂದೇ ದೊಡ್ಡ ಸಮಸ್ತ ಪದ ಅದು. ದೇವರು ಸ್ಮರಣೆ ಮಾಡಕ್ಕೆ ಲೂಸಲ್ಲಿ ನರಸಿಂಹದೇವರ ವರ್ಣನೆ ಡಲ್ಲಾಗಿ ವರ್ಣನೆ ಮಾಡಿದ್ರೆ ಹೇಗಿರಬೇಕು, ಮ್ಯಾಚಿಂಗ್ ಆಗಿರಬೇಕು. ಅದಕ್ಕೋಸ್ಕರ ಪ್ರತ್ಯೇಕ ವಜ್ರಾಯಿತಾಹ, ಈ ಹಿರಣ್ಯಕಶಿಪುವಿನ ದೈತ್ಯರ ವೃಂದಗಳನ್ನು ನಾಶ ಮಾಡತಕ್ಕಂಥ ವಿಷಯದಲ್ಲಿ ಇಂದ್ರದೇವರು ವಜ್ರಾಯುಧದಿಂದ ಹೊಡಿತಾರೆ ಬೆಟ್ಟಗಳನ್ನು. ಆದರೆ ಶತ್ರುಗಳ ಕುಂಭಸ್ಥಳ ಅಂತಕ್ಕಂಥ ಪರ್ವತಗಳು, ಶತ್ರುಗಳು ಪರ್ವತಗಳಿದ್ದಾಗೆ ಆನೆಯ ಕುಂಭಸ್ಥಳ ಇದ್ದಾಗ ಅವರನ್ನು ಏನು ಹೊಡಿತಾರಲ್ಲ ನರಸಿಂಹದೇವರು, ಅವರ ವಜ್ರಾಯುಧದಿಂದ ಅವರು ಹೊಡೆದರೆ ಇವರು ಉಗುರಿನಿಂದ ಹೊಡಿತಾರೆ. ಉಗುರು ಹೇಗಿವೆ ಗೊತ್ತಾ, ಇಂದ್ರದೇವರ ವಜ್ರಾಯುಧ ಒಂದೇ, ಇವರದು ಒಂದೊಂದು ಉಗುರು ಒಂದೊಂದು ವಜ್ರಾಯುಧ, ಪ್ರತ್ಯೇಕ ವಜ್ರಾಯುತಾಹ, ಸಪರೇಟ್ ಸಪರೇಟ್ ವಜ್ರಾಯುಧ. ಕಥೆ ಮುಗಿದೇ ತೊಡೆದು ಬಿಟ್ರೆ ಇಂದ್ರಾಯುಧ ವಜ್ರಾಯುಧಕ್ಕೂ ಕೂಡ ಹನುಮಂತೇವರು ಏನೂ ಆಗಲಿಲ್ಲ. ಪರಮಾತ್ಮನ ಉಗುರಣೆ ಮುಂದೆ ಯಾವ ಪ್ರತಿಯಾಗಿ ಏನು ಮಾಡೋಕ್ಕಾಗೋದಿಲ್ಲ ಯಾರು ಕೂಡ. ಪ್ರತ್ಯೇಕ ವಜ್ರಾಯುತಾಹ, ಈ ಮಾತಿನಲ್ಲಿ ಪ್ರತ್ಯೇಕ ವಜ್ರಾಯುತ ಅನ್ನೋ ಪದದಿಂದ ಪರಮಾತ್ಮನ ಎಲ್ಲ ಉಗುರುಗಳು ಸೇರಿ ವಜ್ರಾಯುಧ ಅಲ್ಲ, ಒಂದೊಂದು ಉಗುರುಗಳು ವಜ್ರಾಯುಧದ ಕೆಲಸ ಮಾಡ್ತಾ ಇವೆ. ಶ್ರೀಮತ್ ಕಂಠೀರವಾಸ್ಯ ಪ್ರತತ ನಖರಾಹ, ಈ ನಖಸ್ತುತಿ ನೀವು ಹೇಳೋದು ಇನ್ನೊಂದ್ಸರಿ ಪ್ರತ್ಯೇಕ ಹೇಳ್ತಾರೆ, ಇದಕ್ಕೆ ಬಾಡಿ ದೊಡ್ಡದ್ದು ಅದೊಂದು, ಇವತ್ತು 5-10 ನಿಮಿಷದಲ್ಲಿ ಕೆಟ್ಟ ಹೋಗಿಬಿಡುತ್ತೆ, ಆದ್ದರಿಂದ ಸುಮ್ಮನೆ ಹೇಳೋದಷ್ಟೇ. ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರಾಹ, ಪ್ರತತ ಸುನಖರಾಹ ಎಷ್ಟು ಹೇಳ್ತಾರೆ, ಪ್ರತತ ವ್ಯಾಪ್ತ, ತತ ಪ್ರತತ ಪ್ರಕರ್ಷೇಣ ವ್ಯಾಪ್ತ. ದೇವರು ಹೇಗೆ ವ್ಯಾಪ್ತನೋ ಅವನ ಪ್ರತಿಯೊಂದು ಅವಯವಗಳು ಎಲ್ಲವೂ ವ್ಯಾಪ್ತ, ಸರ್ವತ್ರ ವ್ಯಾಪ್ತ, ಅದಕ್ಕೆ ಪ್ರತತ ಅಂತ ಕರೀತಾರೆ. ಆಕಾಶವೂ ವ್ಯಾಪ್ತ, ದೇವರೂ ವ್ಯಾಪ್ತ. ಏನು ವಿಶೇಷ ಅಂದರೆ ಪ್ರಕರ್ಷೇಣ ವ್ಯಾಪ್ತ, ಆಕಾಶ ಜಡವಾಗಿ ವ್ಯಾಪ್ತ, ದೇವರು ದೇಶತಃ ಕಾಲತಃ ಗುಣತಃ ವ್ಯಾಪ್ತನಾದ್ದರಿಂದ ಪ್ರತತ. ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರಾಹ, ಪ್ರತತ ಸುನಖರಾಹ. ಯಾತಕ್ಕೆ ಸುನಖರ ಅಂತಾರೆ ಗೊತ್ತಾ, ನಮ್ಮ ಉಗುರು ಕಟ್ ಮಾಡ್ಕೊಂಡ್ಬಿಡುತ್ತೆ, ಸುಕುನಖರ ಅವೆಲ್ಲ ಕೂಡ ಕುನಖರ ಅಂದ್ರೆ ಕಟ್ ಮಾಡ್ತಕ್ಕಂಥ ಉಗುರುಗಳವೆಲ್ಲ ಕೂಡ. ಆಚಾರ್ಯ ಒಂದು ಪದ ಉಪಯೋಗಿಸ್ತಾರೆ, ಕುಂತಿದೇವಿ ಧರ್ಮ, ಕುಂತಿದೇವಿಗೆ ಧರ್ಮರಾಜ ಶಾಪ ಕೊಟ್ಟು ಬಿಟ್ಟ, ದೊಡ್ಡ ತಪ್ಪು ಮಾಡದ, ಪಶ್ಚಾತ್ತಾಪಟ್ಟ, ಅಧಿಕ ಪುಣ್ಯ ಹೋಯ್ತಾ, ವಿಚಾರ ಬಿಟ್ಬಿಡೋಣ. ಧರ್ಮ ನಮಸ್ಕಾರ ಮಾಡಲಿಕ್ಕೆ ಎಂತ ಬರ್ತಾನೆ ಗಾಂಧಾರಿಗೆ, ಗಾಂಧಾರಿ ಭಾರಿ ಸಿಟ್ಟಿರ್ತದೆ ಧರ್ಮರಾಜಾದಿ ಕಡೆ ಮೇಲೆ. ನಮಸ್ಕಾರ ಮಾಡಿದಾಗ ಆಕೇನು ಮಾಡಿಲ್ಲ ಅಂತ ಬಟ್ಟೆ ಕಟ್ಕೊಂಡ್ಬಿಟ್ಟಿದ್ದಾಳೆ, ಧರ್ಮರಾಜನನ್ನ ನೋಡಲಿಲ್ಲ, ಆತನ ಪಾದದ ಉಗುರು ನೋಡಿಲ್ಲದಂತೆ, ತಕ್ಷಣ ಸುಟ್ಟೋಗ್ಬಿಟ್ಟು ಅಂತ ವಿಷ್ಣು ಕೂಡ. ಆಚಾರ ಬರೀತಾರೆ ಕುನಖಃ ಬಹುವ, ಆತ ಕುನಖನಾಗಿ ಬಿಟ್ಟ, ಯಾಕೆ ಆಕೆ ಕೋತದಿಂದ ನೋಡಿದ್ರೆ ಸುಟ್ಟೋಯ್ತಂತೆ ಧರ್ಮರಾಜನ ಕಾಲುಗಳು. ಈಗ ಸುನಖರಹ ಅರ್ಥ ಆಗ್ತವೆ ನಮಗೆ, ಧರ್ಮರಾಜನ ಕಾಲು ಉಗುರು ಸುಟ್ಟೋಯ್ತು, ಆದರೆ ಕೃಷ್ಣ ಈತ ಸುನಖರಹ, ಯಾರು ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಸುಟ್ಟೋಗ್ಬಿಟ್ಟು ಅರ್ಥ ಮಾಡಿಕೊಂಡ್ರೆ, ಧರ್ಮರಾಜ ಯಮ, ಈತ ಯಮನಿಂದ ಆರಾಧ್ಯ ರಾಮ ಸಾಕ್ಷಾತ್ ನರಸಿಂಹ, ಸುನಖರ ಅಂತ ಹೇಳ್ತಾರೆ. ಮತ್ತೆ ಜ್ಞಾನಾನಂದಮಯವಾದ ಉಗುರುಗಳು, ಮತ್ತೆ ಪರಮಾತ್ಮನ ನಖಗಳಿಗೂ ಪರಮಾತ್ಮನಿಗೂ ಭೇದ ಇಲ್ಲ. ಆದ್ದರಿಂದ ಜ್ಞಾನಾನಂದಮಯ, ಆದ್ದರಿಂದ ನಖರಾಹ. ಸರ್ವತಃ ಪಾಣಿಪಾದಂ ತತ್ ಸರ್ವತೋಕ್ಷ ಶಿರೋಮುಖಂ ಸರ್ವತಃ ಶ್ರುತಿ ಮಲ್ಲೋಕೆ ಸರ್ವಮಾವೃತ್ಯ ತಿಷ್ಠತಿ. ಆದ್ದರಿಂದ ಅಭೇದ ಹೇಳೋದಕ್ಕೋಸ್ಕರ ಸುನಖರಾಹ ಮತ್ತೆ ಹೇಳ್ತಾರೆ. ಪ್ರಾಧ್ವಸ್ತ ಧ್ವಾಂತ ಶಾಂತ ಪ್ರವಿತತ ಮನಸಾ ಭಾವಿತಾ ನಾಕಿ ವೃಂದೈಹಿ, ನಾಕಿ ವೃಂದೈಹಿ ಭಾವಿತಾ. ದೇವತಾ ಸಮುದಾಯದಿಂದ ಭಾವಿತ ಪೂಜಿತ ಆರಾಧಿತವಾದಂಥ ಉಗ್ರಗಳು ನಮ್ಮನ್ನು ಪಾಲಿಸಲಿ ಅಂತ ಹೇಳಿದರು. ಮತ್ತೆ ಹೇಳ್ತಾರೆ ಅಲ್ಲಿ ಇನ್ನೊಂದು ರೀತಿ ಅನ್ನೋ, ಶ್ರೀಮತ್ ಕಂಠೀರವಾಸ್ಯ ಪ್ರತತ ಸುನಖರಾಹ. ಹೇ ಶ್ರೀಮತ್ ಕಂಠೀರವಾಸ್ಯ, ಹೇ ಪ್ರತತ, ತೇ ಸುನಖರಾಹ ಪಾಂತು. ಆ ಬಿಡಿಸ್ಕೊಂಡು ಬಿಟ್ರೆ ನೇರ ಸಂಬೋಧನೆ ಅದು. ಹೇಗೆ ತ್ರಿವಿಕ್ರಮ ಪಂಡಿತಾಚಾರ್ಯರು ದೇವರನ್ನ ನೋಡ್ತಾ ಸ್ತೋತ್ರ ಮಾಡಿದ್ರು, ಆಚಾರ್ಯ ದೇವರನ್ನು ನೋಡ್ತಾ ಮಾಡ್ತಾ ಇದ್ದಾರೆ. ಹೇ ಶ್ರೀಮತ್ ಕಂಠೀರವಾಸ್ಯ, ಹೇ ಪ್ರತತ, ವಿತತಾಯ ನಮೋ ನಮಸ್ತೆ, ಪ್ರತತಾಯ ನಮೋ ನಮಸ್ತೆ. ಹೇ ಪ್ರತತ, ತೇ ಸುನಖರಾಹ ಪಾಂತು, ನಿನ್ನ ಸುನಖರಗಳು ನನ್ನನ್ನು ಪಾಲಿಸಲಿ. ಅದು ಸಂಬೋಧನೆಯಾಯಿತು, ಹೀಗೂ ಆಯಿತು. ಅವರು ಶಿಷ್ಯರ ಸ್ತೋತ್ರ ಆಗಿದ್ದ ಗುರುಗಳು ಮಾಡಿದ ಸ್ತೋತ್ರ ಆಗಿರಬೇಕು. ವಾಯುಸ್ತುತಿಗೆ ಎಷ್ಟೆಷ್ಟು ಅರ್ಥ ಹೇಳೋದು ಬರಬೇಕಾದ್ರೆ ನಖಸ್ತುತಿ ಆಗಿರಬಹುದು. ಈ ರೀತಿ ಮಾಡಿ ನಮ್ಮನ್ನು ಕಾಪಾಡಲಿ ಅಂತ ಹೇಳಿದ್ದಾರೆ. ಇಲ್ಲೂ ಸ್ವಾರಸ್ಯ, ಪೂರ್ವಾರ್ಧ ಬೇರೆ ವೃತ್ತ, ಉತ್ತರಾರ್ಧ ಬೇರೆ ವೃತ್ತ. ಅದು ಶಾರ್ದೂಲ ವಿಕ್ರೀಡಿತ, ಇದು ಶ್ರದ್ಧಾರ. ಎರಡೊತ್ತ ಕಬ್ಬ ಏನು ಮಾಡ್ತಾರೆ ಆಚಾರ್ಯ? ಕೆಲವರು ಆಚಾರ್ಯ ಏನು ಮಾಡಿದ್ರೆ ಆಕ್ಷೇಪಣೆ ಮಾಡೋ ಪದ್ಧತಿ ಕೆಲವರಿಗೆ. ಉಳಿದವರು ಒಂದೂ ಪ್ರಮಾಣ ಕೊಡೋದಿಲ್ಲ. ನೋಡಿದ್ರ ಏನು ಸ್ವಂತ ಬರೀತಾರ್ರಿ ಮಹಾನುಭಾವರು? ಮಹಾನುಭಾವರದ್ದು ಸ್ವಂತ ಬರೆಯೋರು. ಪ್ರಮಾಣ ಕೊಟ್ಬಿಡಿ, ಏನು ಎಲ್ಲದಕ್ಕೆ ಆಧಾರ ಕೊಡ್ತಾರಲ್ರಿ? ಆಧಾರ ಕೊಟ್ಟರೆ ಆಧಾರನೇ ಕೊಡೋದಿಲ್ವಲ್ರಿ? ಬೊಯ್ಯೋರಿಗೆ ಹಣೆ ಬಾರನೇ ಅಷ್ಟು ಎಂದೋ ಬುದ್ಧಿ ಬರೋದಿಲ್ಲ. ಆಚಾರ್ಯರು ಏನಂತ ಕೇಳಿದರೆ ಈ ರೀತಿ ಬರೆದ್ರು. ಹೊಸದ ಭಾರಿ ಸಂತೋಷ, ಯಾಕೆಂದ್ರೆ ಹೊಸ ಪ್ರಯೋಗ ಮಾಡಿದರು. ಆಚಾರ್ಯರಿಗೆ ಯಾರಿಗೆ ಕಲಿಸ್ಕೊಳ್ಳೋ ಇಷ್ಟ ಇಲ್ಲ ಅವರಿಗೆ. ಏನು ಮಾಡಿದ್ರು ತಚ್ಚೋಕ್ತಂ ಸ್ಕಾಂದೆ ಬ್ರಹ್ಮ ಹೇಳಲೇಬೇಕು ಅವರು. ಇದೆಲ್ಲಿ ಬಂದಿದ್ದೆ? ರಾಮ ಲಕ್ಷ್ಮಣ ಪೂರ್ವಜಂ ಅಂತ ಪುರಾಣದ ಶ್ಲೋಕ, ಬುಧ ಕೌಶಿಕ ಕೃತ ರಾಮ ಇರುವಲ್ಲ, ರಾಮರಕ್ಷಾ ಸ್ತೋತ್ರದಲ್ಲಿ ಬರುತ್ತೆ. ಅದು ಹೀಗೆ ರೀತಿ ಸ್ತೋತ್ರನೇ ಶಾರ್ದೂಲ ವಿಕ್ರೀಡಿತ ಮತ್ತು ಸರ್ದಾರ ಸೇರ್ಕೊಂಡ್ಬಿಟ್ಟಿದೆ. ಪ್ರತಿಯೊಂದು ಆಚಾರ್ಯ ವೇದವ್ಯಾಸರು ಮಾಡಿಲ್ಲ ಅವರಿಗೆ. ವೇದವ್ಯಾಸರು ಮಾಡಿದ್ದನ್ನೇ ಮಾಡಬೇಕೇ ಹೊರತು ಸ್ವಂತ ಮಾಡಿದೆ ಅನಿಸ್ಕೊಳ್ಳೋದು ನಮ್ಮ ಹಿರಿಮೆ, ಅಂದರೆ ಮೋಸ ಅದು ಒಂದು. ಆದರೆ ದೇವರು ಮಾಡಿದ್ದನ್ನೇ ಮಾಡ್ತೇವೆ ಅಂತ ಹೇಳೋದು ವಾಯುದೇವರ ವೈಶಿಷ್ಟ್ಯ. ನಾಹಂಕರ್ತ ಹರಿಕರ್ತ, ಅಲ್ಲೂ ಕೂಡ ನಾಹಂಕರ್ತ ಹರಿಕರ್ತಾರೆ. ಇದು ಪೌರಾಣಿಕವಾಗಿ ಬಂದಂಥ ಒಂದು ಪದ್ಧತಿ, ಆದ್ದರಿಂದ ಆಚಾರ್ಯರು ತೋರಿಸಿಕೊಟ್ರು. ಹೇ ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್, ಈ ಸ್ತೋತ್ರ ಲಕ್ಷ್ಮೀಕಾಂತ ಅಂತ ಕರೀತಾರೆ. ಈಗ ಶ್ರೀಮತ್ ಕಂಠೀರವಾಸ್ಯ ನಖಗಳ ಸ್ತೋತ್ರ ಮಾಡ್ತಾ ಲಕ್ಷ್ಮೀಕಾಂತ ಅಂದರು. ಎರಡು ಚೇಂಜ್ ಆಯಿತು, ಊರುಗಳನ್ನು ಲಕ್ಷ್ಮೀಕಾಂತ ಅಂತ ಕರೆದ್ರು. ಯಾರು ಊರು ಲಕ್ಷ್ಮೀಕಾಂತ ಅಂತ ಕರೀತಾರ ಅಂದರೆ, ದೇವರ ಪಾದಕ್ಕೂ ಉಗುರುಗಳಿಗೂ ಏನೇನು ವ್ಯತ್ಯಾಸ ಇಲ್ಲ, ಯಾವ ಅಂಗಕ್ಕೂ ವ್ಯತ್ಯಾಸ ಇಲ್ಲ. ಸೊ ಪರಮಾತ್ಮನ ಉಗುರುಗಳಿಗೂ ಏನಿದೆ? ಲಕ್ಷ್ಮೀಕಾಂತತ್ವ ಇದೆ. ಆದ್ದರಿಂದಾಗಿನ ಲಕ್ಷ್ಮೀಕಾಂತ. ಅದು ಲಕ್ಷ್ಮ್ಯಾ ಸಕಾಶಾದತಿ ಕಾಂತ, ಲಕ್ಷ್ಮೀದೇವಿಗಿಂತನೂ ಭಾರಿ ಮನೋಹರ ನೀನು, ಅದಕ್ಕೆ ಲಕ್ಷ್ಮೀಕಾಂತ. ಅದು ಗಂಡ ಅರಣ್ಯ ಆಡದಿರುತ್ತೆ, ಹೆಂಡತಿ ಭಾರಿ ಸುಂದರಿ ಇರ್ತಾಳೆ. ಆ ರೀತಿ ಅಲ್ಲ, ಲಕ್ಷ್ಮ್ಯಾಹಾಪಿ ಕಾಂತ ಸಾಕ್ಷಾನ್ ಮನ್ಮಥ ಮನ್ಮಥಃ. ಲಕ್ಷ್ಮಿಗೆ ಕಾಂತ ಮತ್ತು ಲಕ್ಷ್ಮಿಗೆ ಪತಿ ನೀನು. ಕಾಂತಾಯ ಕಲ್ಯಾಣ ಗುಣೈಕ ಧಾಮನೆ ಲಕ್ಷ್ಮೀ ಕಾಂತ. ಇಲ್ಲಿ ಎರಡು ಚೇಂಜ್ ಮಾಡಿದ್ರು, ಒಂದು ಉಗುರುಗಳನ್ನು ಬಿಟ್ಟರು ದೇವರನ್ನು ಡೈರೆಕ್ಟ್ ಕರೆದ್ರು, ಬಹುವಚನ ಬಿಟ್ಟರು ಏಕವಚನಕ್ಕೆ ಬಂದರು. ಈಗ ಏನು ಬಿಟ್ಕೊಂಡ್ಬಿಟ್ಟಿದ್ರು ನೋಡ್ಬಿಟ್ಟು. ಆದ್ದರಿಂದ ಎರಡು ಒಂದೇ ಸ್ತೋತ್ರ ಅಲ್ಲೇ ಅಲ್ಲ, ಮೊದಲನೇ ಸ್ತೋತ್ರಕ್ಕೂ ಎರಡನೇ ಸ್ತೋತ್ರಕ್ಕೂ ಏನೋ ವ್ಯತ್ಯಾಸ ಇರೋದ್ರಿಂದ ಈ ಬರೆದ ಆಚಾರ್ಯರೇ ಬರೆದ ಸ್ತೋತ್ರನೇ ಇರಲಿಕ್ಕಿಲ್ಲ ಅಂತ ಒಂದು ವಾದ ತಂದಿಟ್ಟು, ಅಥವಾ ಬೇರೆ ಯಾವಾಗಲೂ ಬರೆದ ಇನ್ನೊಂದು ವಾದ ತಂದಿಟ್ಟು. ಯಾಕೆ ವ್ಯತ್ಯಾಸ ಇದೆಯಲ್ಲ? ಆಚಾರ್ಯ ವ್ಯತ್ಯಾಸ ತೋರಿಸ್ತಿರೋದು ಯಾತಕ್ಕೆ ಅಂದರೆ, ಪರಮಾತ್ಮನ ಉಗುರುಗಳೇ ಲಕ್ಷ್ಮೀಕಾಂತ, ಮತ್ತು ಬಹುವಚನ ಏಕವಚನ ಯಾತಕ್ಕೆ ಮಾಡಿದರು ಅಂದರೆ, ಪರಮಾತ್ಮನ ಏಕವಚನ ದ್ವಿವಚನ ಬಹುವಚನ ವಿಶೇಷಾತ್ ದ್ವಿವಚನ ಹೇಳಿದ್ದಾರೆ ಈಗಾಗಲೇ. ನಿರ್ಭೇದೇಶಾ ನಿರ್ಭೇದಾಭ್ಯಾಮ್ ವಿಶೇಷಾತ್ ದ್ವಿವಚನ ವಿಷಯಾಭ್ಯಾಮ್ ಅಂತ ಹೇಳಿರೋದ್ರಿಂದ ಏಕವಚನೂ ಹೌದು ಬಹುವಚನೂ ಹೌದು, ಏನು ದೋಷ ಇಲ್ಲ. ಶಾಸ್ತ್ರದ ವಾಕ್ಯಗಳನ್ನು ಲೌಕಿಕ ಯುಕ್ತಿಯನ್ನು ತೆಗೆದುಹಾಕಲಿಕ್ಕೆ ಹೋಗಬಾರ್ದು ಯಾವಾಗಲೂ ಕೂಡ. ಲಕ್ಷ್ಮೀಕಾಂತ ಸಮಂತತೋಪಿ ಕಲಯನ್ ನೈವೇಶಿತು ಸ್ತೇ ಸಮಂ ಪಶ್ಯಾಮಿ, ನಿನ್ನ ಸಮ ಯಾರೂ ಇಲ್ಲ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ. ನಖಗಳಿಗೂ ಅರ್ಥ ಈಗ. ಹೇ ಲಕ್ಷ್ಮೀಕಾಂತ ನಖಗಳೇ, ನಿಮ್ಮ ಸಮಾನ ಯಾರೂ ಇಲ್ಲ. ನಖಗಳಿಗೆ ಸಮಾನ ಯಾರೂ ಇಲ್ಲ, ನಿಮಗೆ ಯಾರು ಸಮಾನ ಇರಬೇಕು? ಕೈಮುತ್ತೆ ಇದ್ದಾಗ ಯಾಕೆ ಗೊತ್ತಾ? ಅಷ್ಟಭೂ ರಸ, ಇದು ಎಂಟನೆಯ ರಸ. ಎಂಟನೇ ರಸ ಮತ್ತು ಪ್ರಸಿದ್ಧವಾದ ಅರ್ಥ ಏನು ಗೊತ್ತಾ? ಇರೋದೇ ಆರು ರಸ, ಏಳನೇ ರಸನೇ ಇಲ್ಲ, ಎಂಟನೇ ರಸ ಇಲ್ಲಿ ಬರುತ್ತೆ. ಇದು ಒಂದು ರೀತಿಯಾದ ಕಾವ್ಯಮಯವಾದಂಥ ಉಲ್ಲೇಖ. ಆಚಾರ್ಯ ಛಾಂದೋಗ್ಯದಲ್ಲಿ ಹೇಳ್ತಾರೆ, ದೇವರಿಗೆ ಎಂಟನೇ ರಸ ಅಂತಾನೆ ಹೆಸರು. ದೇವರಿಗೆ ಅಷ್ಟಮೋ ರಸ ಅಂತ ಕರೆದಿದ್ದಾರೆ. ಪರಾಧ್ಯ ಪರನಾದ ಪರಮಾತ್ಮ ಅಷ್ಟಮ ರಸ ಅಂತ ಹೇಳಿರೋದ್ರಿಂದ ಆ ಅರ್ಥ ತಗೊಳ್ಬೇಕಾಗ್ತದೆ. ಇದರಲ್ಲಿ ಶ್ರೀನಿವಾಸ ತೀರ್ಥರು ಮೊದಲಾದ ವ್ಯಾಖ್ಯಾನದಲ್ಲಿ ಆ ಛಾಂದೋಗ್ಯವನ್ನು ಉಲ್ಲೇಖ ಮಾಡ್ತಾ ಅಷ್ಟಮ ರಸ ಅದಕ್ಕೆ ಅರ್ಥ ಉಂಟು. ಒಂದೇ ರಸ ಎರಡನೇ ರಸ ಅಂತ ಹೇಳಿ ಪೃಥಿವಿಯ ರಸ ಭೂತ ರಸ ಎಲ್ಲ ಹೇಳ್ತಾ ಹೇಳ್ತಾ ವಾಗ್ರಸ ಅಂತ ಹೇಳ್ತಿ, ಪುರುಷ ರಸ ಅಂತ ಹೇಳ್ತಾ ಪುರುಷನೇ ಅಷ್ಟಮ ರಸ, ಅವನ ಮೇಲೆ ಯಾರೂ ಇಲ್ಲ ಅಂತ. ಅಷ್ಟಮ ರಸ ಆದ ನಿನಗೆ ನಮೋ ನಮಃ ಅಂತ ಅರ್ಥ. ಯದ್ರೋಷೋತ್ಕರ ದಕ್ಷರೇತ್ರ ಕುಟಿಲ ಪ್ರಾಂತೋ ತಿತಾಗ್ನಿ ಸ್ಫುರತ್ ಖದ್ಯೋತೋಪಮ ವಿಷ್ಪುಲಿಂಗ ಪಚಿತಾಹ ಬ್ರಹ್ಮೇಶ ಚಕ್ರೋತ್ಕಾರಾಹ. ಇನ್ನು ಬ್ರಹ್ಮಾದಿ ದೇವತೆಗಳನ್ನ ಯಾವ ಸ್ಥಾನದಲ್ಲಿ ತರ್ತೀರಿ ಅಂದ್ರೆ ಅವ್ರು ಏನಾಗ್ತಾರೆ ಗೊತ್ತಾ, ಈತನ ಕೋಪದ ಕಿಡಿಗಳು ಹಾರಿದರೆ ಸುಟ್ಟು ಬೂದಿ ಆಗಿಬಿಡ್ತಾರೆ ಅಂತ ಹೇಳ್ತಾರೆ ಮೂಲವಿತಲೆ. ಅಂದ್ರೆ ಅವ್ರಿಗೆ ಸದ್ಗತಿ ಕೊಡ್ತಾನೆ, ದೂದಿ ಮಾಡ್ತಾರೆ ಅಂದ್ರೆ ನಾಶ, ಲಿಂಗ ದೇಹವನ್ನು ತೆಗೆದು ನಾಶ ಮಾಡ್ತಾನೆ. ಇಂಥ ಉಗುರುಗಳಿಂದ ಹೊರಹೊಮ್ಮತಕ್ಕಂತಹ ಪರಮಾತ್ಮನ ರೂಪ ಹೀಗಿದ್ದಾಗ ಉಳಿದವರೆಲ್ಲ ಭಸ್ಮೀಭೂತರಾಗಬೇಕಾದ್ರೆ ದೇವರು ಹೇಗಿರಬಹುದು? ಲಕ್ಷ್ಮೀರಮಣ ಸರ್ವೋತ್ತಮ ಅಂತ ಬ್ರಹ್ಮೇಶ ಚಕ್ರೋತ್ಕಾರ ಅಂತ ಹೇಳ್ಕೊಂಡ್ರಲ್ಲ, ತಾವಿ ಬ್ರಹ್ಮ, ತಾವಿ ಭಾವಿ ಬ್ರಹ್ಮ. ಈಗ ತಮ್ಮನ್ನು ಸೇರಿಸ್ಕೊಂಡು ಹೇಳ್ಬಿಡ್ತಾರೆ ದೇವ್ರ ಮುಂದೆ ನಾವ್ಯಾರು ಏನು ಅಲ್ಲ ಅನ್ನೋದನ್ನು ತಿಳಿಸ್ತಾ ನಖಸ್ತುತಿಯನ್ನ ಆಚಾರ್ಯರು ಬರೆದು ಸಂಪುಟಾಕಾರವಾಗಿ ಅದನ್ನು ಹೇಳಿದರೆ ಸಿದ್ಧಿ ಬರಲಿ ಅಂತ ಹೇಳಿದ್ರಂತೆ. ಇದನ್ನೆಲ್ಲ ಚಲಾರಿ ಶೇಷಾಚಾರ್ಯ ವ್ಯಾಖ್ಯಾನದಲ್ಲಿ ಅನೇಕ ಅಂಶಗಳನ್ನು ಬರೀತಾರೆ. ಕೆಲವು ಹೇಳೋದುಂಟು ಇದು ಬದಿರೆಯಲ್ಲಿ ಆಯಿತು ಅಂತ ಕೆಲವು ವ್ಯಾಖ್ಯಾನಕಾರರು, ಇದು ಉಡುಪಿಯಲ್ಲಿ ಆಯಿತು ಅಂತ ಕೆಲವು ವ್ಯಾಖ್ಯಾನಕಾರರು. ಈ ಪ್ರಸಂಗ ಎಲ್ಲಿ ನಡೀತು ಅಂದರೆ ಬದಿರೆಯಲ್ಲಿ ಅಂತ ಕೆಲವರು, ಉಡುಪಿಯಲ್ಲಿ ಅಂತ ಕೆಲವರು, ಬಟ್ ಆಗಿದ್ದ ಗ್ಯಾರಂಟಿ ಅಂತ ಎಲ್ಲರೂ ಅದು ನೆನಪಿರಬೇಕು. ಆಗಿದ್ದರ ಬಗ್ಗೆ ಡೌಟ್ ಇಲ್ಲ, ಅದು ಬದಿರಿನೇ ಉಡುಪಿ ಅಂದ್ರೆ ಏನು, ಉಡುಪಿನೇ ಬದಿರಿ, ಬದಿರಿನೇ ಉಡುಪಿ, ಆಚಾರ್ಯ ಯಾವುದಂತ ಏನಂತೆ ಈಗ. ಆದ್ದರಿಂದ ಎಲ್ಲಾದರೂ ಸತ್ಯವಾದಂತೆ ಹೊರತು ವಿವಾದದ ಬಗ್ಗೆ ಅವಕಾಶವೇ ಇಲ್ಲ. ಇಂಥ ಸ್ತೋತ್ರ ಹೇಳಿದರೆ ಇಡೀ ವಾಯುಸ್ತುತಿಗಲ್ಲ, ಚಲಾರಿ ಆಚಾರ್ಯ ಬರೀತಾರೆ ಒಂದೊಂದು ಸ್ತೋತ್ರಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಪುರಸ್ಕರಣೆ ಮಾಡಿ ನೋಡಿ ಅಂತ ಹೇಳ್ತಾರೆ. ಒಂದೊಂದು ಶ್ಲೋಕಕ್ಕೇನೆ ಪ್ರತಿಯೊಂದಕ್ಕೂ ಒಂದು ಫಲಶ್ರುತಿ ಹೇಳ್ತಾರೆ. ವಾಯುಸ್ತುತಿ ಪುರಸ್ಕರಣೆ ಮಾಡಿದರೆ ಕೆಲಸ ಆಗಲೇಬೇಕು ಅಂತ ನೂರಾರು ಅನ್ಕೊಂಡು ನನ್ನ ಅನುಭವದಲ್ಲಿ ವಿಕಾಸನ ಕೇಳಿದ್ದೇನಾಗಿದೆ. ಅದೆಲ್ಲ ಈಗ ಬೇಡ, ಸಿದ್ಧಿ ಆಗಿಲ್ಲ ಅಂತ ಒಬ್ಬರು ಬಂದಿಲ್ಲ. ಮತ್ತೆ ಎದ್ದೆದ್ದ ಭಯಾನಕವಾದಂಥ ಘಟನೆ ನಡೆದಿರಲಿ, ಎಷ್ಟು ಭಯಂಕರವಾದ ಲಾಸ್ ಆಗಿರಲಿ, ಅವರೆಲ್ಲ ವಾಯುಸ್ಥಿತಿ ಪುರಸ್ಕರಣೆ ಮಾಡೋ ಹೊತ್ತಿಗೆ ಎರಡು ದಿವಸ ಅಲ್ಲ 48 ಆಗೋತಿ ಮುಗಿದು ಅಂತಾನೆ ಅರ್ಥ, ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತಾನೆ ಅರ್ಥ. ಪೂರ್ತಿ ಆಸ್ಪತ್ರೆ ಸೇರಿದವರು ಡಿಸ್ಚಾರ್ಜ್ ಅವ್ರು ಬಾಡಿ ಬರಬೇಕಾಗಿತ್ತು ನ್ಯಾಯವಾಗಿ, ಅವರು ಡಿಸ್ಚಾರ್ಜ್ ಬಂದಿದ್ದಾರೆ ಅಂತ ತಿಳ್ಕೊಂಡು ಎಷ್ಟು ಶಕ್ತಿ ಇರಬೇಕು ವಾಯುಸ್ಥಿತಿಗೆ, ಅದಕ್ಕೆ ತಕ್ಕಂತೆ ಮಾಡೋ ಅಭ್ಯಾಸ ಇದ್ರೆ ಅದಕ್ಕೆ ಭಕ್ತ್ಯ ಅಂತ ಹೇಳಿಬಿಟ್ಟಿದ್ದಾರೆ. ಪ್ರತತ ಮತಿ ಆ ಪರಮಾದರೇಣ ಯಾರು ಹೇಳ್ತಾರಲ್ಲ ಅವರಿಗೆ ಖಂಡಿತ ಆಧಾರ ಅಂದ್ರೆ ಭಕ್ತಿ. ತತ್ಪಾದ ಚಾದರೇಣ ಅಂದ್ರೆ ಆಧಾರಂ ಭಜನಂ, ಭಜನಂ ಭಕ್ತಿ ಅಂತ ಆಚಾರ್ಯ ಹೇಳಿದ್ದಾರೆ. ಆಧಾರ ಭಜನಂ ಭಕ್ತಿ, ಆಧಾರೇಣ ಅಂದ್ರೆ ಭಕ್ತ್ಯ ಅಂತ ಅರ್ಥ. ಭಕ್ತಿಯಿಂದ ಮಾಡಿದರೆ ಬಹಳಷ್ಟು ವಿಶೇಷವಾಗಿ ನಡೆಯುತ್ತೆ. ಯಾಕೆ ನಾವು ಭಕ್ತಿಯಿಂದ ಬರೆದಿದ್ದೇವೆ, ಭಕ್ತಿಯಿಂದ ಹೇಳಬೇಕು ಅಂತ ಹೇಳ್ತಾರೆ. ಭಕ್ತಿಯಿಂದ ಬರೆದಿರೋದು ಭಕ್ತಿಯಿಂದ ಹೇಳಬೇಕು, ಕೆಲಸ ಹಾಗೆ ಆಗುತ್ತೆ ಅಂತ ವಾಯುಸ್ತುತಿಯ ಪ್ರವಚನ ಅಂದರೆ ನಿಜವಾಗಲೂ ಕೂಡ ಜನ್ಮ ಜನ್ಮಗಳ ಭಾಗ್ಯ ಅದು. ಸಾಮಾನ್ಯ ಗ್ರಂಥಗಳ ಪ್ರವಚನಾದಿಗಳ ಅವಕಾಶ ಸಿಗೋದು ಸಾಮಾನ್ಯ, ಆದರೆ ಒಂದು ಸ್ತೋತ್ರದ ಪ್ರವಚನಕ್ಕೆ ಅವಕಾಶ ಸಿಗೋದು ಭಾರಿ ದುರ್ಲಭ. ಅಂತ ಅವಕಾಶ ಸಿಕ್ಕಿದ್ದು ಜನ್ಮ ಜನ್ಮಗಳ ಭಾಗ್ಯ ಅಂತ ಭಾವಿಸ್ತೇನೆ. ವಾಯುಸ್ತುತಿ ಮುಕ್ತಾಯವಾಯಿತು, ಅದು ಅನುಗ್ರಹ ಮಾಡಕ್ಕೆ ಆಚಾರ್ಯ ನಖಸ್ತುತಿಯನ್ನು ಬರೆದಾಕಿಬಿಟ್ರು. ವಾಯುಸ್ತುತಿ ಅನುಗ್ರಹ ಮಾಡೋಕ್ಕೋಸ್ಕರ ನಖಸ್ತುತಿಯ ಆಚಾರ್ಯರು ಬರೆದು, ವಾಯುಸ್ತುತಿ ಪ್ರವಚನ ಅನುಗ್ರಹ ಮಾಡೋದಕ್ಕೋಸ್ಕರ ಅದೇ ಪೀಠದಲ್ಲಿ ಬಂದಿರತಕ್ಕ ವಿಶ್ವೇಶ್ವರ ತೀರ್ಥ ಬಂದುಬಿಟ್ಟು ವಾಯುಸ್ತುತಿಗೆ ಒಂದು ರಕ್ಷಾ ಕವಚ ಕೊಟ್ಟಂತೆ ಆಗಿದೆ. ಮಧ್ಯೆ ಮಧ್ಯೆ ಬಂದಿದ್ದಾರೆ, ಆದವಂತೇಚ ಮಧ್ಯೆ ಸಂಪುಟಿಕಾರ ಬಂದ ಮಧ್ಯೆ ಕೆಲಸದ ಬಂದಿದ್ದಾರೆ, ಈಗಲೂ ಬಂದಿದ್ದಾರೆ. ಆದ್ದರಿಂದ ಆ ವಾಯುದೇವರಿಗೆ ಅತ್ಯಂತ ಪ್ರಿಯವಾದ ಕೆಲಸ ಶ್ರೀ ವಾಯುಸ್ತುತಿಯ ಪಠನೆಯಿಂದ ಮಧ್ವಾಚಾರ್ಯರಿಗೆ ಪ್ರೀತಿಯಾಗುತ್ತೆ ಅಂತ ಹೇಳೋದಕ್ಕೆ ಕಾರಣ ಮಧ್ವಾಚಾರ್ಯ ಪೀಠಗಳಲ್ಲಿ ಒಂದಾದ ಅಧೋಕ್ಷರ ಪೇಜಾವರ ಮಠದ ಸ್ವಾಮಿಗಳು ಬಂದಿದ್ದಾರೆ ಅಂದರೆ ಮಧ್ವಾಚಾರ್ಯ ಬಂದಾಗಾಯಿತು, ಸ್ವೀಕಾರ ಮಾಡಿದಾಗಾಯಿತು ಅಂತ ಹೇಳಿ ನಾವು ಸಂಭ್ರಮಿಸತಕ್ಕಂಥ ಒಳ್ಳೆಯ ಪರಿಸ್ಥಿತಿ ಇದು. ಪರಮಪೂಜ್ಯ ಶ್ರೀಪಾದಂಗಳವರು ತಮ್ಮ ಅನೇಕ ಕಾರ್ಯಕ್ರಮಗಳ ಮಧ್ಯೆ ಇಲ್ಲಿಗೆ ಆಗಮಿಸಿಬಿಟ್ಟು ಹರಿವಾಯುಸ್ತುತಿಯ ಮಂಗಳ ಕಾರ್ಯಕ್ರಮವನ್ನು ವಿಶೇಷವಾಗಿ ಭಗವಂತನಿಗೆ ಅರ್ಪಣೆ ಮಾಡ್ತಾ ಪ್ರವಚನವನ್ನು ಸಾರ್ಥಕ ಮಾಡ್ತಾ ಇದ್ದಾರೆ. ಅವರಿಗೆ ಅತ್ಯಂತ ಭಕ್ತಿಪುರಸ್ತರವಾದ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೆ. ಅದಕ್ಕೆ ಮೊನ್ನೆ ಆ ಸ್ವಾಮಿಗಳು ಬಂದ ಕಾಲಕ್ಕೆ ಒಂದು ಪ್ರಾರ್ಥನೆ, ಭಾರಿ ಟೆನ್ಷನ್ ಇದ್ದ ಕಾಲ, ಇವತ್ತು ಆ ಟೆನ್ಷನ್ ಇಲ್ಲ. ಇವತ್ತು ಅಂದರೆ ವಾಯುಸ್ಥಿತಿ ಸಿದ್ಧಿ ಕೊಡುತ್ತೆ ಎಂಬುದಕ್ಕೆ ಸಾಕ್ಷಿ ಅಲ್ಲ ಪ್ರಾರ್ಥನೆಗೆ. ಇವತ್ತೆಲ್ಲ ಆ ವಾತಾವರಣ ಇಲ್ಲ, ಅಲ್ಲಿ ಬರೀ ನೀರು, ಇವತ್ತು ಒಂದು ಹನಿ ನೀರಿಲ್ಲ, ಆ ಥರ ವಾತಾವರಣ ಬದಲಾಗಿಬಿಟ್ಟಿದೆ ಆಗಲೇ. ಅಂತೆ ಯಾವುದೋ ಒಂದು ಕಾರಣದಿಂದ ಘಟನೆ ನಡೆದಿದೆ, ದೇವರು ಏನು ಮಾಡಿದ್ರು ಒಂದು ಅರ್ಥ ಇಟ್ಕೊಂಡೇ ಮಾಡಿರ್ತಾನೆ. ಆದರೆ ನಾವು ಅದನ್ನು ನಮ್ಮ ಶಕ್ತಿ ಇದ್ದಷ್ಟು ಪ್ರತಿಯಾಗಿ ನಾವು ಅದನ್ನು ಸುಧಾರಿಸೋ ಪ್ರಯತ್ನ ಪಡಬೇಕಾದ ಕರ್ತವ್ಯ ನಮ್ಮದು. ಪರಮಪೂಜ್ಯ ಶ್ರೀಪಾದಂಗಳವರ ನೇತೃತ್ವದಲ್ಲಿ ಅವತ್ತು ಎಷ್ಟು ಜನ ಪ್ರಾರ್ಥನೆ ಮಾಡಿದವರು ಲೆಕ್ಕನೇ ಇಲ್ಲ. ಇಲ್ಲಿ ಪ್ರಾರ್ಥನೆ ಮಾಡಿದ್ದಂತೂ ಪ್ರತ್ಯಕ್ಷ ಸಿದ್ಧ. ಪರಮ ಶ್ರೀಪ ಬದರಿಂದನೇ ಬಂದರು, ಆಚಾರ್ಯ ಬದರಿಯಿಂದ ಬಂದು ಹೇಗೆ ತಾತ್ಪರ್ಯ ಆದರೆ ರಚನೆ ಮಾಡಿದರು, ಹಾಗೆ ಆಚಾರ್ಯ ಸ್ವಾಮಿ ಸೀದಾ ಇಲ್ಲಿಗೆ ಬಂದು ಅಷ್ಟು ಆಯಾಸದಲ್ಲಿ ಬಂದು ಮೊದಲು ಪ್ರಾರ್ಥನೆ ಮಾಡೋಣ ಅಂಥೇಳಿ ಪ್ರಾರ್ಥನೆ ಮಾಡಿ ಮಾಡಿದರ ಫಲಶ್ರುತಿಯನ್ನು ಹಾಗೆ ಇಡೀ ಇವತ್ತು ಒಂದು ಹೊಸ ವಾತಾವರಣ ಮೂಡಿದೆ. ಆ ವಾಯುಸ್ತುತಿಯ ಮತ್ತು ಶ್ರೀವಾಯುಗಳ ಆರಾಧನೆಯ ಸಿದ್ಧಿಯ ಫಲ ಅಂತ ಹೇಳ್ತಾ ಅಂಥ ಪರಮ ಪೂಜ್ಯರಿಗೆ ಆಗಮಿಸಿರೋದಕ್ಕೆ ತನ್ನ ವಿಶೇಷವಾದಂತಹ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಬಂದಿರೋದವರು ವೇದಿಕೆನೂ ಅವರದೇ, ಕೂಡಪ್ರಜ್ಞೆ ವಿದ್ಯಾಪೀಠ ಅವ್ರದ್ದು ವೇದಿಕೆನೂ ಅವರದೇ ಆಗಿದೆ. ಆದ್ದರಿಂದ ಎಷ್ಟು ಇನ್ನು ಭೂ ಇಷ್ಟ ಅಂತೆ ನಮ್ಮ ಹೋಗ್ತೀವಿ, ನಮಸ್ಕಾರ ಜಾಸ್ತಿ ಮಾಡಬೇಕಷ್ಟೇ. ಆಗ ಇಂಥ ಒಂದು ಕಾರ್ಯಕ್ರಮವನ್ನು ಯೋಜಿಸಿಬಿಟ್ಟು ಒಂದೇ ಸರ್ತಿ ಮುಗಿಸೋದು ಬೇಡ, ಸ್ವಲ್ಪ ನಿಧಾನವಾಗಲಿ ಅಂತ ಹೇಳಿ ಈ ಕಾರ್ಯಕ್ರಮಕ್ಕೆ ಹೊಸ ರೀತಿಯಲ್ಲಿ ಚಾಲನೆ ಕೊಟ್ಟವರು ಶ್ರೀಮತಿ ಶುಭಾ ಮತ್ತು ರಂಗನಾಥ್ ದಂಪತಿಗಳು. ಅವ್ರ ಬಗ್ಗೆ ಏನು ಹೇಳೋದಕ್ಕೂ ಕಾರಣ ಇಲ್ಲ. ಕಾರಣ ಯಾವ್ದಾದ್ರು ಪ್ರವಚನ ಹೇಳಿತ್ತು ಅಂದರೆ ಹೆಸರು ಹೇಳದೆ ಹೋದರೆ ಅವ್ರು ಹೇಳಿದ್ದಾರೆ ಅಂತೇನೆ ಅರ್ಥ. ಅದಕ್ಕೆ ಅಷ್ಟರ ಮಟ್ಟಿಗೆ ಗೀತಾ ಅಂದರೆ ಹೇಗೆ, ಭಗವದ್ಗೀತಾ ಅಂತ ಅರ್ಥ ಆಗ್ತದೋ, ಸೂತ್ರ ಅಂದರೆ ಬ್ರಹ್ಮಸೂತ್ರ ಹೇಗೋ, ಪ್ರವಚನ ಅಂದರೆ ಸವಾರಿ ಇವರೇ ಮಾಡ್ತಿರಬೇಕು ಅನ್ನೋಷ್ಟರ ಮಟ್ಟಿಗೆ ಈಗಿನ ಕಾಲದಲ್ಲಿ ಹೊಸ ಒಂದು ಜ್ಞಾನ ಕಾರ್ಯದ ವೇವ್ ಕ್ರಿಯೇಟ್ ಮಾಡಿದ್ದಾರೆ. ಇದರ ಆರಂಭದಲ್ಲಿ ಒಬ್ಬ ಅಂತರಂಗ ಭಕ್ತರು ಕೂಡ ಪಾಲ್ಗೊಂಡಿದ್ದರು. ಎಲ್ಲರ ಒಂದು ಸಹಕಾರದ ಕಾರ್ಯಕ್ರಮ ನಡೆದಿದೆ. ಇಂತಹ ಕಾರ್ಯಕ್ರಮ ಹರಿವಾಗಲಿ, ಅತ್ಯಂತ ಪ್ರೀತಿಕರವಾಗಲಿ, ಅದರಿಂದ ಇಂಥ ಕಾರ್ಯಕ್ರಮ ವಿಶೇಷವಾಗಿ ಮತ್ತೆ ಮತ್ತೆ ನಡೀತಾ ಇರಲಿ. ಅದು ಎಷ್ಟು ಶ್ರೇಯಸ್ಸಿಗೆ ಕಾರಣ ಅಂತ ಹೇಳೋದು ಸಾಧ್ಯ ಇಲ್ಲ. ಶ್ರೇಯಸ್ಸಿಗೋಸ್ಕರೇ ಮಾಡ್ತಾ ಇರೋದು. ಶ್ರೇಯಸ್ಸು ಒಬ್ಬ ಎರಡು ಶ್ರೇಯಸ್ಸು, ಮಗ ಶ್ರೇಯಸ್ಸು, ಸಿಗಬೇಕಾದ್ದು ಶ್ರೇಯಸ್ಸು. ಅಂತ ಶ್ರೇಯಸ್ಸಿಗೋಸ್ಕರ ಮಾಡ್ತಕ್ಕಂಥ ಕಾರ್ಯ ಇನ್ನೂ ವಿಜೃಂಭಣೆಯಿಂದ ನಡೀಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ತಮ್ಮೆಲ್ಲರಿಗೂ ಕೂಡ ಪ್ರತಿ ಸರ್ತೆ ಮಂಗಳ ದಿವಸ ಮಳೆ ಬರ್ತಿತ್ತು, ಶುರು ದಿವಸನೇ ಮಳೆ ಶುರುವಾಗಿತ್ತು. ಈ ಸಲ ಒಂದು ಮುಗಿಯೋ ದಿವಸ ಕ್ಲಿಯರ್ ಆಗಿದೆ, ಊಟಪಟ್ಟಾಗಿದೆ. ಈ ಸಲ ಸಂಪುಟಾಕಾರವಾದ ಆಗಿದೆ. ಅದಕ್ಕೂ ಮಡಿಯರಾಯನು ಕೂಡ ಕೃತಜ್ಞತೆ ಸಲ್ಲಿಸ್ತಾ, ಇವತ್ತು ವಿಚಿತ್ರವಾದಂಥ ಒಂದು ವಾತಾವರಣ, ಒಂದು ವಾರದಲ್ಲಿ ಜನ ನಂಬಲಿಕ್ಕೆ ಅಸಾಧ್ಯವಾದಂಥ ಪ್ರಸಂಗ ನಡೆದೋಗ್ಬಿಡುತ್ತೆ. ಯಾರು ಊಹೆನೇ ಮಾಡಿರಲಿಕ್ಕೆ ಸಾಧ್ಯ ಇರಲ್ಲ. ಬಹುಶಃ ದಕ್ಷಿಣ ಭಾರತದಲ್ಲಿ ಇಂಥ ಒಂದು ವಿಚಿತ್ರ ಜಲಪ್ರಳಯ ಆಗದೆ ಯಾರು ಊಹೆ ಮಾಡಿರಲಿಲ್ಲ. ಆದರೆ ಪ್ರಕೃತಿ ಎಷ್ಟು ತಾನು ದೊಡ್ಡದು ಅಂತ ತೋರಿಸ್ತಕ್ಕಂಥ ಕೆಲಸವನ್ನ ಮಾಡಿ ಪುನಃ ನಾವು ದೇವರ ಕಡೆ ಮನಸ್ಸು ಬರಹ ರೀತಿಯಲ್ಲಿ ಮಾಡಿದೆ. ಸುನಾಮಿಯ ಆಘಾತ ಆದ್ಮೇಲೆ ಬಹುಶಃ ದಕ್ಷಿಣ ಭಾರತದಲ್ಲಿ ನಡೆದ ಇನ್ನೊಂದು ಆಘಾತ ಅಂದ್ರೆ ಇದೇನೆ. ಮದ್ರಾಸಿನ ಸುನಾಮಿ ಒಂದು ಆಘಾತ ನಡೆದ ಮೇಲೆ ದೊಡ್ಡ ಆಘಾತ ಇದೇ ನಡೆದಿರೋದು. ಆದರೆ ಅದನ್ನ ದೇವರೇ ಪರಿಹಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪುನಃ ಪುನಃ ನಾವು ಆ ಮಹತ್ವ ಸಂಸಾರಿ ಅಕ್ಷಯ ಸಾಗರಿ ಸ್ತೋತ್ರದಲ್ಲಿ ಬರುತ್ತೆ, ಆಯ ಸ್ತೋತ್ರದಲ್ಲಿ ಬರುತ್ತಲ್ಲ, ಅದೆಲ್ಲ ಅನುಭವಕ್ಕೆ ಬರಬೇಕಾದ್ರೆ ಇದ್ದ ಘಟಕ ನೋಡಿದಾಗ ಅನುಭವಕ್ಕೆ ಬರುತ್ತೆ. ಅಲ್ಲಿ ಕೂತು ಇಂಟರ್ವ್ಯೂ ಹೇಳ್ತಾ ಇರ್ತಾರೆ. ನಾವು ಕೆಲವರಿಗೆ ಆದರೆ ಊಟ ತಡಾದೇ ಸಿಟ್ಟು ಬರುತ್ತೆ ನಮಗೆ, ಬರೋದು ಗ್ಯಾರಂಟಿ ಇದ್ರು ಕೂಡ. ಇಲ್ಲಿ ಹೊರಗೆ ಬರೋ ಗ್ಯಾರಂಟಿನೇ ಇಲ್ಲ ಅವ್ರು ಯಾರಿಗೂ ಕೂಡ. ಏನಾಗುತ್ತೆ ಗೊತ್ತಿಲ್ಲ. ಅನ್ನ ಇಲ್ಲ, ನೀರಿಲ್ಲ, ಮೇಲೆ ಮಳೆ ಕೆಳಗೆ ನೀರು, ಮೇಲೆ ಮಳೆ ಕೆಳಗೆ ನೀರು, ಅನ್ನ ನೀರಿಲ್ಲ, ಯಾತ್ರದ ಇಲ್ಲೇ ಇಲ್ಲ. ಕಳ್ಕೊಂಡವ್ರು ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ ಹೆಚ್ಚು ಕಡಿಮೆ. ಅಂಥ ಒಂದು ದುಃಖದ ಪ್ರಸಂಗದಲ್ಲಿ ಪುನರ್ಜನ್ಮನೇ ಪುನರ್ಜನ್ಮ. ಅದನ್ನು ನಾವು ಊಹಿಸಿಕೊಂಡು ಬಿಟ್ಟರೆ ಎಲ್ಲರ ಸ್ಥಿತಿಗೂ ಇದಕ್ಕಿಂತ ಭಿನ್ನ ಏನೂ ಅಲ್ಲ. ನಾವಿರೋದೆಲ್ಲ ಸಂಸಾರದಲ್ಲಿ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ಸಲ್ಲಿದ್ದಾಗೆ ಲೆಕ್ಕ. ಅದು ಅರ್ಥ ಮಾಡಿಕೊಂಡ್ರೆ ದೇವರ ಅಗತ್ಯ ನಮಗೆ ಎಷ್ಟಿದೆ ಎಂದು ಗೊತ್ತಾಗ್ತದೆ. ಅದು ಉದ್ಧಾರ ಮಾಡೋ ಶಕ್ತಿ ಭಗವಂತಂದು ಮಾತ್ರ. ಆದ್ದರಿಂದಾಗಿನೇ ಆತನ ಶರಣ ಹೊಂದಲಿಕ್ಕೆ ಇಂಥ ಜ್ಞಾನ ಕಾರ್ಯಗಳು ವಿಶೇಷವಾದ ಸಹಕಾರಿಯಾಗುತ್ತೆ ಅಂತ ಹೇಳ್ತಾ, ಪರಮಪೂಜ್ಯ ಶ್ರೀಪಾದಂಗಳವರು ಅಂಥ ಇದರಲ್ಲೂ ಅತ್ಯಂತ ಕಳಕಳಿಯನ್ನು ತೋರಿಸಿ ಸಮಾಜಕ್ಕೆ ಹಿತ ಮಾಡೋದರಲ್ಲೇ ಪ್ರತಿಯೊಬ್ಬರ ಕರ್ತವ್ಯ ಇದೆ ಎಂಬುದನ್ನು ಸ್ವತಃ ತಾವು ಮಾದರಿಯಾಗಿ ನಿಂತು ತೋರಿಸಿದ್ದಾರೆ. ಅಂಥ ಪೂಜ್ಯರಿಗೆ ವಿಶೇಷವಾದ ಭಕ್ತಿಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಪ್ರವಚನ ಮಾಲಿಕೆಯನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳ್ತೇನೆ. ಈಗ ಶ್ರೀ ಅನುಗ್ರಹ ವಚನ ನೀಡಬೇಕು ಅಂತ ಪ್ರಾರ್ಥನೆ ಮಾಡುತ್ತೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದ ಓಚ ಮಹಂ ತೇನ ಪ್ರಿಯತಾಂ ಕಮಲಾಲಯ.
ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾನೀಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲದೇವತಾ. ಚಾತುರ್ಮಾಸ್ಯ ಕಾಲದಲ್ಲಿಯೂ ವಾಯುಸ್ತುತಿ ಪ್ರವಚನ ಮಧ್ಯದಲ್ಲಿ ಕೆಲವು ದಿನ ನಡೆಯಿತು. ಇವತ್ತದು ಮುಕ್ತಾಯ ಘಟ್ಟದಲ್ಲಿ ಅನಿರೀಕ್ಷಿತವಾಗಿ ನಾವು ನಮಗೆ ಆ ಕಲ್ಪನೆ ಇಲ್ಲ. ಅದು ನಾವು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ನಮ್ಮದು ಯೋಗ, ಪ್ರಭಂಜನಾಚಾರ್ಯರು ಮತ್ತು ಎಲ್ಲರದ್ದು ಕೂಡ ಇದೊಂದು ಸಿಯೋಗ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಅಂತಹ ವಾಯುಸ್ತುತಿ ಇಡೀ ಮಾತೃ ಸಮಾಜಕ್ಕೆ ನಿತ್ಯ ಪಾರಾಯಣ ಮಾಡುವಂತಹ ದೊಡ್ಡ ಮಂತ್ರ. ಹಿಂದಿನಿಂದಲೂ ಕೂಡ ಅಂತಹ ವಾಯುಸ್ಥಿತಿಯನ್ನು ಪಾರಾಯಣ ಮಾಡದೆ ಹೋದರೆ ಅವನು ಪೂಜೆಗೆ ಅವನು ಅಧಿಕಾರವನ್ನೇ ಪಡೆಯುವುದಿಲ್ಲ, ಅಂತಹ ಶುದ್ಧಿಯನ್ನೇ ಅವನು ಹೊಂದುವುದಿಲ್ಲ. ಇಷ್ಟು ದಿವ್ಯವಾಗಿರತಕ್ಕಂಥ ಮಂತ್ರ ಭಗವಂತನ ಸ್ತೋತ್ರ. ವೇದವ್ಯಾಸ ರೂಪದಿಂದ ನರಸಿಂಹರೂಪಿಯಾದ ಭಗವಂತ ಮತ್ತು ಕೃಷ್ಣ ಎಲ್ಲ ಭಗವದ್ ರೂಪಗಳನ್ನು ಯಾಭ್ಯಾಂ ಶುಶ್ರೂಷುರಾಶಿ ಅಸ್ತವ್ಯಸ್ತಂ ಸಮಸ್ತ ಶ್ರುತಿ ಮುಂತಾದ ವಾಕ್ಯಗಳಿಂದ ವೇದವ್ಯಾಸ ದೇವರ ಸ್ತೋತ್ರ ಇದೆ, ಕೃಷ್ಣನ ಸ್ತೋತ್ರ ಇದೆ, ನರಸಿಂಹದೇವರ ಸ್ತೋತ್ರ. ಅದರಂತೆ ದ್ರೌಪದಿ ನಮಗೆ ವಿದ್ಯಾ ದೇವತೆಯಾದ ದ್ರೌಪದಿಯ ಸ್ತೋತ್ರ. ವಾಯುದೇವರ ಮೂರು ಅವತಾರಗಳು. ಇಂಥ ಒಂದು ಲಕ್ಷ್ಮೀ ದೇವಿಯನ್ನು ಕೂಡ ಶ್ರೀಧರಾಭ್ಯಾಂ ಆಶ್ಲಿಷ್ಟೆ ಆ ಒಂದು ಶ್ಲೋಕದಲ್ಲಿ ಇಡೀ ನಮ್ಮ ಸಿದ್ಧಾಂತದ ತತ್ವಜ್ಞಾನ. ಪರಮಾತ್ಮನು ಸರ್ವೋತ್ತಮ, ಲಕ್ಷ್ಮೀ ಭೂಮಿಗಳಿಂದ ಕೂಡಿದ ಲಕ್ಷ್ಮೀ ಸಮೇತನಾದ ಪರಮಾತ್ಮನೇ ಸರ್ವೋತ್ತಮ. ಅದರಂತೆ ಬ್ರಹ್ಮಾದಿ ದೇವತೆಗಳೆಲ್ಲ ಪರಮಾತ್ಮನ ಅಧೀನರು. ಅವರನ್ನು ತಾರತಮ್ಯದಿಂದ ಚಿಂತಿಸಬೇಕು. ಅಂಥವರನ್ನು ಅವತಿ ಪರಮಾತ್ಮನು ನಿಶ್ಚಿತವಾಗಿ ರಕ್ಷಣೆ ಮಾಡ್ತಾರೆ. ಒಂದು ವಾಯುಸ್ತುತಿಯ ಶ್ಲೋಕದಲ್ಲಿ ಈ ನಮ್ಮ ಸಿದ್ಧಾಂತದ ಸಂದೇಶ ನೀಡಿ ತಾರತಮ್ಯ ಇಷ್ಟೋ ಅತ್ಯುತ್ತಮತ್ವಾದ ಅಖಿಲ ಗುಣಗಣೈ ತತ್ರ ಭಕ್ತಿಂ ಗರಿಷ್ಠಾಂ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಂ ಪರಿವಾರಾತ್ಮನ ಸೇವಕೇಶು ಯಸಂಧತ್ತೆ ವಿರಿಂಚಿ ಶ್ವಸನ ವೇಗಪಾನಂತ ರುದ್ರೇದಪುರೀಶು ಅಧ್ಯಾಯನ ತಾರತಮ್ಯಂ ಸ್ಫುಟಮವತಿ ಸದಾ ವಾಯುರಸ್ಮತ್ ಗುರುಸ್ತು. ಈ ರೀತಿಯಾಗಿ ನೀವು ತಾರತಮ್ಯದ ಪ್ರಕಾರವಾಗಿ ಎಲ್ಲ ದೇವತೆಗಳು ಭಗವಂತರ ಪರಿವಾರಭೂತರು ಅಂತ ಲಕ್ಷ್ಮೀ ಭೂ ಸಮೇತರಾದ ಪರಮಾತ್ಮನು ಸರ್ವೋತ್ತಮ ಈ ಥರದ ದೃಢ ನಿಷ್ಠೆ ಇದ್ದರೆ ಸ್ಫುಟಮವತಿ ಸದಾ ವಾಯು ಅಸ್ಮದ್ ಗುರು ನಮ್ಮ ಗುರುಗಳಾದ ವಾಯುದೇವರು ಖಂಡಿತವಾಗಿ ಕೂಡ ಅವರನ್ನು ರಕ್ಷಣೆ ಮಾಡ್ತಾರೆ. ಇಷ್ಟು ಭರವಸೆಯ ಮಾತನ್ನು ವಾಯುಸ್ತುತಿಯಲ್ಲಿ ನಮ್ಮ ಸಿದ್ಧಾಂತದ ಆಚಾರ್ಯರ ನಿರೂಪಣೆಯಂತೆ ನಾವು ಎಲ್ಲ ದೇವತೆಗಳನ್ನು ಸರ್ವೋತ್ತಮನಾದ ಭಗವಂತನನ್ನು ಚಿಂತಿಸಿದಾಗ ವಾಯುದೇವರು ನಮ್ಮ ರಕ್ಷಣೆಗೆ ಸಿದ್ಧರಾಗಿದ್ದಾರೆ ಎಂಬಂತಹ ದಿವ್ಯ ಸಂದೇಶ ನಮ್ಮ ಈ ವಾಯುಸ್ತುತಿಯಲ್ಲಿ ನರಸಿಂಹದೇವರ ಸ್ತೋತ್ರ ಪ್ರಾರಂಭದಲ್ಲಿ ಅದು ಮೊದಲನೇ ವೃತ್ತ ಶಾರ್ದೂಲ ವಿಕ್ರೀಡಿದ ಮುಂದಿನ ಭಾಗ ಸರ್ಧರ 21 ಅಕ್ಷರದ ಸರ್ಧರ 19 ಅಕ್ಷರದ ಶಾರ್ದೂಲ ವಿಕ್ರೀಡಿದ ಅಪೇ ದೀಕ್ಷಿತರು ಏನು ಆಚಾರ್ಯರಿಗೆ ಶ್ಲೋಕ ಮಾಡಲಿಕ್ಕೆ ಬರುವುದಿಲ್ಲ ಛಂದಸ್ಸಿನ ಜ್ಞಾನವೇ ಇಲ್ಲ ಅಂತ ಅಪಾರ್ಥವಾಗಿ ಸರಿಯಾಗಿ ತಿಳ್ಕೊಳ್ಳದೆ ಟೀಕೆ ಮಾಡಿದರು. ಆದರೆ ಇಲ್ಲಿ ಕೂಡ ಸ್ವಾರಸ್ಯ ಇದೆ. ಪೂರ್ವಾರ್ಥ ಒಂದು ವೃತ್ತ, ಉತ್ತರಾರ್ಥ ಇನ್ನೊಂದು ವೃತ್ತ. ನರಸಿಂಹದೇವರು ಅಂದರೆ ನರಸಿಂಹ, ಪೂರ್ವಭಾಗ ಮಾನವ, ಉತ್ತರ ಭಾಗ ಸಿಂಹ. ಅದರಂತೆ ಆ ಶ್ಲೋಕದ ವೃತ್ತ ಛಂದಸ್ಸಿನಲ್ಲಿಯೂ ಕೂಡ ಎರಡು ಛಂದಸ್ಸನ್ನು ಸೇರಿಸಿ ನರಸಿಂಹ ಹೇಗೆ ಎಂಬುದನ್ನು ಆಚಾರ್ಯರು ಶ್ಲೋಕದ ಛಂದಸ್ಸಿನಲ್ಲಿ ನರಸಿಂಹರ ವಿರುದ್ಧ ಧರ್ಮ ಧರ್ಮಿತ್ತು. ಒಬ್ಬನಲ್ಲಿ ವಿರುದ್ಧ ಧರ್ಮ ಮಾನವತ್ವ ಮತ್ತು ಸಿಂಹ, ಈ ವಿರುದ್ಧ ಧರ್ಮ ತನ್ನಲ್ಲಿದೆ ಎಂಬುದನ್ನು ಭಗವಂತ ನರಸಿಂಹನಾಗಿ ತೋರಿಸಿದ್ದಾನೆ. ಅದಕ್ಕಾಗಿ ಅವನ ಸ್ತೋತ್ರದಲ್ಲಿ ಕೂಡ ಎರಡು ವಿರುದ್ಧವಾದ ವೃತ್ತಗಳನ್ನು ಜೋಡಿಸಿ ಆ ಶ್ಲೋಕವನ್ನು ಆಚಾರ್ಯರು ಮಾಡಿದ್ದಾರೆ. ಅಲ್ಲಿಯೂ ಕೂಡ ತಮ್ಮ ಒಂದು ಸ್ವಾರಸ್ಯವನ್ನು ಅವರು ತೋರಿಸಿಕೊಟ್ಟಿದ್ದಾರೆ. ಇಂತಹ ನರಸಿಂಹದೇವರ ಸ್ತೋತ್ರ ಶ್ರೀಮದ್ ಆಚಾರ್ಯರ ಅನೇಕ ಅವತಾರಗಳು, ಮೂರು ಅವತಾರಗಳು, ಈ ಮುನ್ನ ಹೇಳಿದಂತೆ ತ್ರಿಶ್ವಪ್ಪೇವ ಅವತಾರೇಶು ನಿರ್ವಿಕಾರ, ಮೂರು ಅವತಾರಗಳಲ್ಲಿಯೂ ಕೂಡ ಏನು ಶತ್ರುಗಳು ದುಷ್ಟರು ಅವರ ಮೇಲೆ ಮಾಡಿದ ಆಕ್ರಮಣ, ಅದು ಯಾವುದರಿಂದಲೂ ಕೂಡ ದೈತ್ಯರು ಏನೇ ಮಾಡಿದರು ಅವರೇ ಪುಡಿ ಪುಡಿಯಾಗಬೇಕು ಹೊರತು ಆಚಾರ್ಯರ ಮೇಲೆ ಕಲ್ಲಿನ ಮೇಲೆ ಮಣ್ಣಿನ ಹೆಂಟೆ ಹೊಡೆದರೆ ಮಣ್ಣಿನ ಹೆಂಟೆಯೇ ಪುಡಿ ಪುಡಿ, ಆ ಕಲ್ಲಿಗೆ ಕಲ್ಲಿನ ಗೋಡೆಗೆ ಏನೂ ಆಗುವುದಿಲ್ಲ. ಶ್ರೀಮದಾಚಾರ್ಯರ ಮೇಲೆ ಏನೇ ಮಾಡಿದರು ಆ ಶತ್ರುಗಳೇ ಛಿನ್ನ ಭಿನ್ನರಾದರೂ ಹೊರತು ಆಚಾರ್ಯ ಏನು ವಿಕೃತಿಯಾಗಿಲ್ಲ. ಕಾರಣ ತ್ರಾತಾಯಸ್ಯ ತ್ರಿಧಾಮ ಜಗದೂತ ವಶಗಂ ಕಿಂಕರ ಶಂಕರಾಧ್ಯ, ಆಚಾರ್ಯರ ಮೇಲೆ ಮುಸಲ್ಮಾನರೆಲ್ಲ ಸೈನ್ಯ, ದೊಡ್ಡ ಸೈನ್ಯ ಅವರ ಮೇಲೆ ಆಕ್ರಮಿಸಲು ಬಂದಾಗ ತಮ್ಮ ಮಾತು ತಮ್ಮ ಕೈಯಿಂದ ಎಲ್ಲ ಸ್ತಬ್ಧರು ಮುಸಲ್ಮಾನರು, ಯವನ ಸೈನಿಕರು, ಕ್ರೂರ ಕಿಂಕರ ಸಹಸ್ರತೆಯರ, ಅತ್ಯಂತ ಕ್ರೂರರಾದ ಅಂತಹ ಮುಸ್ಲಿಂ ಸೈನಿಕರು ಆಚಾರ್ಯರ ಮೇಲೆ ಆಕ್ರಮಿಸಲು ಬಂದರೆ ಎಲ್ಲ ಸ್ತಬ್ಧರು, ಯಾವ ಪ್ರವೃತ್ತಿಯೂ ಅವರಿಂದ ನಡೆಯಲಿಲ್ಲ, ಪ್ರತಿಭಟನೆ ನಡೀಲಿಕ್ಕೆ ಸಾಧ್ಯ ಆಗಲಿಲ್ಲ. ಮುಸ್ಲಿಂ ಸುಲ್ತಾನನೇ ಆಶ್ಚರ್ಯ ಭರಿತನಾಗಿ ಅರ್ಧ ರಾಜ್ಯವನ್ನೇ ಅವರಿಗೆ ಅರ್ಪಿಸ್ತಾ ಇದ್ದಾನೆ. ಇಂತಹ ಚಮತ್ಕಾರಗಳು, ಇಂಥ ಅದ್ಭುತವಾದ ಶಕ್ತಿ. ನಮ್ಮ ರಾಮಕುಂಜದ ಗ್ರಾಮದಲ್ಲಿ ಆಚಾರ್ಯರು ಬಂದಾಗ ಒಬ್ಬ ಅನೇಕ ಜನರು ಕಿವಿ ಊದಿ, ಒಬ್ಬ ವೃಷಲಪತಿ ಊರಿನ ಯಜಮಾನ, ಒಬ್ಬ ಪಟೇಲ ಅಂದರೆ ಅದನ್ನು ಗೌಡ ಅಂತ ಹೇಳಬಹುದು, ಊರಿನ ಪ್ರಧಾನ ವ್ಯಕ್ತಿ, ಅವನು ಅವರ ಮೇಲೆ ಅವರನ್ನು ಹೊಡೆಯಬೇಕು ಅಂತ ಪ್ರವೃತ್ತರಾಗಿ ಬಂದ ಆ ಗ್ರಾಮದ ಅಧಿಪತಿ. ನಮ್ಮ ರಾಮಕುಂಜದ ಗ್ರಾಮದಲ್ಲಿ ನಡೆದ ಘಟನೆ, ಗ್ರಾಮದ ಅಧಿಪತಿ ಅವರನ್ನು ಹೊಡೆಯಬೇಕು ಅಂತ ಬಂದರೆ ಅನೇಕರ ಪ್ರಚೋದನೆಯಿಂದ ಆಚಾರ್ಯರ ಮುಖವನ್ನೇ ನೋಡಿದ, ಆ ತೇಜಸ್ಸು ಕಂಡ ಗಾಬರಿಯಾದ, ಶರಣಾಗತನಾಗಿ ಅವರನ್ನು ಹೊಡೆಯಲಿಕ್ಕೆ ಬಂದವರು ಅವರ ತೇಜಸ್ಸನ್ನು ನೋಡಿ ಪೂರ್ಣ ಪರಿವರ್ತನೆಗೊಂಡು ಅವರಿಗೆ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಿದ. ಮುಸಲ್ಮಾನ ದೊರೆ ನೋಡಿ ಆಶ್ಚರ್ಯಭರಿತರಾಗಿ ರಾಜ್ಯಾರ್ಧವನ್ನೇ ಕೊಟ್ಟ. ಎಂಥ ಅದ್ಭುತವಾದ ಅವರ ಆತ್ಮತೆ ಶಕ್ತಿ, ಎಂಥ ತೇಜಸ್ಸು. ಹೀಗೆ ಎಷ್ಟು ಯಾರಿಂದ ಯಾವುದೇ ಥರದ ಆಕ್ರಮಣ ಪ್ರತಿರೋಧ ಬಂದರೂ ಆಚಾರ್ಯರ ಮೇಲೆ ಯಾವ ಥರದ ಪರಿಣಾಮ, ಅವರ ದೇಹದ ಮೇಲೆ, ಅವರ ಮನಸ್ಸಿನ ಮೇಲೆ ಯಾವುದೇ ಥರದ ವಿಕಾರ. ಹನುಮಂತ ಸ್ತ್ರೀಯರ ವಿಕೃತ ವಿಲಕ್ಷಣ ವೇಷದ ಮಧ್ಯದಲ್ಲಿದ್ದರೂ ಏನು ವಿಕಾರ ಆಗಿಲ್ಲ. ತತ್ಯ ಮೇ ಸುವ್ಯವಸ್ಥಿತ, ಎಂಥ ಮತ ನನ್ನ ಮನಸ್ಸು ಸುವ್ಯವಸ್ಥಿತ, ಅಲ್ಲಿ ಯಾವುದೇ ಥರದ ವಿಕೃತಿ ಇಲ್ಲ ಎಂಬುದನ್ನು ಅಷ್ಟು ಭರವಸೆಯಿಂದ, ಆತ್ಮವಿಶ್ವಾಸದಿಂದ ಆಂಜನೇಯ ಹೇಳ್ತಾ ಇದ್ದಾರೆ. ಈಗ ಅವರ ಶರೀರದ ಮೇಲೆ, ಅವರ ಮನಸ್ಸಿನ ಮೇಲೆ ಯಾರಿಗೂ ಯಾವುದೇ ಥರದ ಒಂದು ಆಘಾತ ಮಾಡಲು ಸಾಧ್ಯವಿಲ್ಲದ ಅಂಥ ಅದ್ಭುತವಾದ ಶಕ್ತಿಯನ್ನು ಮೂರು ಅವತಾರಗಳಲ್ಲಿಯೂ ಕೂಡ ವಾಯುದೇವರು ತೋರಿಸಿ ತಮ್ಮ ಮಹಾಮಹಿಮೆಯನ್ನು ವ್ಯಕ್ತಪಡಿಸಿದ್ದಾರೆ. ಕಾರಣ ತ್ರಾತಾಯಸ್ಯ ತ್ರಿಧಾಮ, ಭಗವಂತ ತನ್ನ ರಕ್ಷಕ ಅಂತ ರಕ್ಷತಿ ಇತ್ತೇವ ವಿಶ್ವಾಸ. ಉಪನಿಷತ್ತಿನಲ್ಲಿ ವಾಕ್ಯ ಇದೆ, ಯಾರು ಎಲ್ಲ ಪ್ರಾಣಿಗಳಲ್ಲಿ ಭಗವಂತನಿದ್ದಾನೆ, ಭಗವಂತನಲ್ಲಿ ಎಲ್ಲವೂ ಇದೆ. ಯಸ್ಮಿನ್ ಸರ್ವೇಷು ಭೂತೇಶು ಆತ್ಮನ್ನೇವ ಅನ್ನುವ ಆಶ್ರಿತ, ಸರ್ವಭೂತೇಶು ಆತ್ಮನು, ಎಲ್ಲ ಪ್ರಾಣಿಗಳು ಸರ್ವಭೂತಾನಿ ಆತ್ಮನಿ, ಎಲ್ಲ ಭೂತಗಳು ಪ್ರಾಣಿಗಳು ಎಲ್ಲರೂ ಭಗವಂತನಲ್ಲಿವೆ, ಭಗವಂತನು ಎಲ್ಲದರಲ್ಲಿ ಇದ್ದಾರೆ. ಎಲ್ಲರ ಒಳಗೆ ದೇವರು ಭಗವಂತ, ಭಗವಂತನಲ್ಲಿ ಎಲ್ಲವೂ ಇದೆ, ಆ ಎಲ್ಲದರಲ್ಲೂ ಭಗವಂತನಿದ್ದಾನೆ. ಹೀಗೆ ಎಲ್ಲ ವಸ್ತುಗಳ ಒಳಗೂ ದೇವರು, ಆ ಎಲ್ಲ ವಸ್ತುಗಳ ಹೊರಗೂ ಆಶ್ರಯನಾಗಿ, ಒಳಗೆ ಅಂತರ್ಯಾಮಿಯಾಗಿ ಭಗವಂತ, ಸಕಲ ಪ್ರಾಣಿಗಳ ಅಂತರ್ಯಾಮಿಯಾಗಿ ಒಳಗೆ, ಸಕಲ ಪ್ರಾಣಿಗಳಿಗೆ ಆಶ್ರಯನಾಗಿ ಆಧಾರನಾಗಿ ಹೊರಗೆ. ಈ ರೀತಿ ಭಗವಂತನು ಯಾರು ಕಾಣುತ್ತಾನೆ ತಥೋ ನವಿ, ತನ್ನನ್ನು ರಕ್ಷಣೆ ಮಾಡಬೇಕು ಎಂಬಂಥ ಆಲೋಚನೆ ಅವರಿಗಿಲ್ಲ. ಭಗವಂತನೇ ನನ್ನ ಒಳಗೂ ಇದ್ದಾನೆ, ಹೊರಗೆ ಇದ್ದಾನೆ, ಆ ಭಗವಂತನ ಮಧ್ಯದಲ್ಲಿ ನಾನಿದ್ದೇನೆ, ನನಗೇನು ಭಯ. ನಾತ್ಮಾನಂ ತ್ರಾತುಮಿಚ್ಚಿತಿ, ನಾತ್ಮಾನಂ ಗೋಪ್ತಿಮಿಚ್ಚಿತಿ, ತನ್ನ ರಕ್ಷಣೆಯ ಪ್ರಯತ್ನವನ್ನೇ ಮಾಡುವುದಿಲ್ಲ. ತ್ರಾತಾಯಸ್ಯ ತ್ರಿಧಾಮ, ಭಗವಂತನೇ ರಕ್ಷಕನಾಗಿದ್ದಾನೆ ಎಂಬ ದೃಢ ವಿಶ್ವಾಸವಿದ್ದವರಿಗೆ ತಮ್ಮ ರಕ್ಷಣೆಯ ಭಯವೇ ಇಲ್ಲ, ಅಷ್ಟು ಸುರಕ್ಷಿತನಾಗಿ ಅವರು ಇರ್ತಾರೆ. ಆಚಾರ್ಯರು ಚಿಕ್ಕ ಬಾಲಕನಾಗಿದ್ದಾಗ ಕಾಡಿನಲ್ಲಿ ಒಬ್ಬರೇ ಪ್ರಯಾಣ ಮಾಡಿದರು. ಆ ತಂದೆ ಹೇಳ್ತಾರೆ, ಅಷ್ಟು ಕಾಡಿನಲ್ಲಿ ಎಲ್ಲ ಕಾಡು ಮೃಗಗಳು ಕಳ್ಳರು ಎಲ್ಲರ ಮಧ್ಯದಲ್ಲಿ ಒಬ್ಬರಿಗೆ ಹೋಗಲಿಕ್ಕೆ ಹೇಗೆ ಧೈರ್ಯ ಬಂತು? ನಾನು ಒಬ್ಬರಿಗೆ ಹೋಗಿಲ್ಲ, ನನ್ನ ಜೊತೆಗೆ ಒಬ್ಬ ನನ್ನ ಸ್ನೇಹಿತ ಒಟ್ಟಿಗೆ ಇದ್ದಾನೆ, ಎಲ್ಲಿ ಹೋದರೂ ನಮ್ಮ ಜೊತೆಗೆ ಇದ್ದಾನೆ, ನಾನು ಒಬ್ಬನೇ ಅಲ್ಲ, ನಾನು ಏಕಾಕಿಯಲ್ಲ, ನನ್ನ ಜೊತೆಗೆ ರಕ್ಷಕನಾಗಿ ಭಗವಂತ ಇದ್ದಾನೆ. ಈ ಮಾತನ್ನು ಬಾಲಕನಾಗಿ ವಾಸುದೇವ ಹೇಳಿದ ಮಾತನ್ನು ಸುಮಧ್ವಯದಲ್ಲಿ ವರ್ಣಿಸಿದ್ದಾರೆ. ಅಂತಹ ಭಗವಂತನ ಮೇಲೆ ಅಂಥ ರಕ್ಷಕ ಎಂಬಂತಹ ಪರಮಾತ್ಮನಲ್ಲಿ ದೃಢ ವಿಶ್ವಾಸ ಇದ್ದ ಆಚಾರ್ಯರಿಗೆ ಯಾರ ರಕ್ಷಣೆ ಅಗತ್ಯವಿಲ್ಲ, ನಿರ್ವಿಕಾರ, ಏನು ಬಂದರೂ ಅವರಿಗೇನು ಹಾನಿಯಿಲ್ಲ. ಇಷ್ಟೇ ಅಲ್ಲದೆ ಜಗದೂತ ವಶಗಂ, ಪಂಚಭೂತಗಳು ಇಡೀ ಪ್ರಪಂಚ ಅವರ ಅಧೀನ, ಆದ್ದರಿಂದ ಯಾವ ಭೌತಿಕ ಆಪತ್ತಿಯೂ ಕೂಡ ಅವರೇ ಬರಲಿಕ್ಕೆ ಸಾಧ್ಯವಿಲ್ಲ. ಎಲ್ಲ ಜಡ ಪದಾರ್ಥಗಳು, ದೇವತೆಗಳು, ಕಿಂಕರ ಶಂಕರಾದ್ಯ ಪರಮಾತ್ಮನ ರಕ್ಷಕ, ರುದ್ರಾದಿ ದೇವತೆಗಳು ಅವರ ಅನುಚರರು, ಅವರ ಸೇವಕರು, ಜಡ ಪದಾರ್ಥ ಎಲ್ಲವೂ ಅವರ ಅಧೀನ. ಹೀಗಾಗಿ ಅವರಿಗೇನು ಆಪತ್ತು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಜಗದುತ ವಶಗ ಕಿಂಕರ ಶಂಕರಾದ್ಯ, ಎಲ್ಲ ದೇವತೆಗಳು ಅವರ ಅಧೀನರು, ಅವರ ಕಿಂಕರರು, ಜಡ ಪದಾರ್ಥ ಪೂರ್ತಿ ಅವರ ಅಧೀನ. ಹೀಗಾಗಿ ಅವರಿಗೆ ಯಾರಿಂದ ಏನು ಮಾಡಲಿಕ್ಕೆ ಸಾಧ್ಯ? ಎಷ್ಟು ಕಾರಣ, ಜೀವ ಜಡ ಪರಮಾತ್ಮ ಮೂರು. ಪರಮಾತ್ಮ ಯಾವಾಗಲೂ ಅವರ ಮೇಲೆ ಕರುಣೆಯನ್ನು ಹರಿಸ್ತಾ ಇದ್ದಾರೆ. ಜಡ ಪದಾರ್ಥವೆಲ್ಲ ಒಮ್ಮೆ ಸಮುದ್ರದಲ್ಲಿ ಸ್ನಾನ ಮಾಡುವಾಗ ಅಲೆಗಳಲ್ಲಿ ಆಚಾರ್ಯರೇ ಒಮ್ಮೆ ಬಿದ್ದಂತೆ ತೋರಿಸಿದರು. ಎಲ್ಲ ಕೆಲವರು ಕುಹಕಿಗಳು ಕೈ ಚಪ್ಪಾಳೆ ತಟ್ಟಿ ಹರಿ ಜಗದ್ಗುರು ಸಮುದ್ರದ ಅಲೆಗಳಲ್ಲಿ ಬಿದ್ದಿದ್ದಾರೆ ಹಾಸ್ಯ ಮಾಡಿದಾಗ, ತಮ್ಮ ಕಣ್ಣಿನಿಂದ ಕಟಾಕ್ಷದಿಂದ ಇಡೀ ಸಮುದ್ರ ಶಾಂತ ಸರೋವರ ಸ್ತಬ್ಧವಾಯಿತು. ನೀರಿನ ಮೇಲೆ ತಮ್ಮ ಅಧಿಕಾರ, ಪಾಠ ಪ್ರವಚನ ನಡೀತಾ ಇತ್ತು, ದೀಪ ನಂದಿ ಹೋಯಿತು, ಪಾಠ ಪ್ರವಚನ ನಿಲ್ಲಿಸಬಾರದು, ತನ್ನ ಉಗುರಿನಿಂದ ಪ್ರಭೆಯನ್ನು ಬೆಳಗಿಸಿ ಪಾಠ ಪ್ರವಚನ ಮುಂದುವರಿಯಿತು. ತೇಜಸ್ಸಿನ ಮೇಲೆ ಪಂಚಭೂತಗಳಲ್ಲಿ ಜಲ ತೇಜಸ್ಸು ತಮ್ಮ ಉಗುರಿನ ಕಿರಣದಿಂದಲೇ ಎಲ್ಲ ಪುಸ್ತಕ ತೋರುವಂತೆ ಮಾಡಿ ಪ್ರವಚನ ಮುಂದುವರಿಸಿದರು. ತೇಜಸ್ಸಿನ ಮೇಲೆ ನೀರಿನ ಮೇಲೆ ತಮ್ಮ ಪ್ರಭಾವ ಅಧಿಕಾರ. ತುಂಗಭದ್ರೆಯ ತುಂಗಾ ನದಿಯ ದೊಡ್ಡ ಬಂಡೆ, ಆ ಬಂಡೆಯನ್ನು ಲೀಲಾಜಾಲವಾಗಿ ಎತ್ತಿಕೊಂಡು ಹೋದರು. ಪೃಥ್ವಿಯ ಮೇಲೆ ಭಾರವಾದ ಬಂಡೆ ನೂರಾರು ಮಂದಿ ಎತ್ತಿದ್ದರೂ ಎತ್ತಲಿಕ್ಕೆ ಸಾಧ್ಯವಿಲ್ಲ. ಲೀಲಾಜಾಲವಾಗಿ ಎಡಗೈಯಲ್ಲಿ ಎತ್ತಿಕೊಂಡು ಹೋದ ಘಟನೆ ಈಗಲೂ ಕೂಡ ಐತಿಹಾಸಿಕ ಘಟನೆ. ಪೃಥ್ವಿಯ ಮೇಲೆ ಭಾರವಾದ ವಸ್ತುವಿನ ಮೇಲೆ ತಮ್ಮ ಅಧಿಕಾರ ತೋರಿಸಿಕೊಟ್ಟಿದ್ದಾರೆ. ಒಬ್ಬ ತನ್ನ ಸ್ನೇಹಿತನಿಗೆ ಕಾಯಿಲೆ ಬಂದಾಗ, ತಲೆ ನೋವು ಬಂದಾಗ ಕಿವಿಯಲ್ಲಿ ಊದಿದರು ಗಾಳಿಯಿಂದ, ತಲೆನೋವು ತಕ್ಷಣ ಹೋಯಿತು. ಗಾಳಿಯ ಮೇಲೆ ತಮ್ಮ ಅಧಿಕಾರ, ಗಾಳಿ ಊದಿದ್ದೇ ತಡ ಅವನ ತಲೆಯ ನೋವು ತಕ್ಷಣ ಮಾಯವಾಯಿತು. ಸುತ್ತಲೂ ಆಚಾರ್ಯರಲ್ಲಿ ಹೋಗಬಾರದು ಅಂತವರನ್ನು ಕಟ್ಟಿ ಹಾಕಬೇಕು ಅಂತೇಳಿ, ಊರಿಂದ ಬಿಡಬಾರದು ನಮ್ಮಲ್ಲಿ ಇರಬೇಕು ಅಂತೇಳಿ ದೊಡ್ಡ ಗೋಡೆ, ಸುತ್ತಲೂ ಗೋಡೆ, ಹೊರಗೆಲ್ಲ ಸೈನಿಕರು. ಆ ಮಧ್ಯದಲ್ಲಿ ಆಚಾರ್ಯ ಒಳಗಿದ್ದ, ಆದರೆ ಹೊರಗೆ ನೋಡುವಾಗ ಒಮ್ಮಿಂದ ಮೇಲೆ ಹೊರಗೆ ಬಂದುಬಿಟ್ಟಿದ್ದಾರೆ ಆಚಾರ್ಯ. ಅಷ್ಟು ದಿಗ್ಬಂಧನ ಇದ್ದರೂ ಆಚಾರ್ಯ ಹೊರಗೆ, ಆಕಾಶದ ಮೇಲೆ ಅಧಿಕಾರ, ಅವರಿಗೆ ತಡೆಯೇ ಇಲ್ಲ. ಈಗ ಪಂಚಭೂತಗಳ ಮೇಲೆ ತಮ್ಮ ಅಧಿಕಾರವನ್ನು ತೋರಿಸಿದ ಜಗದೂತ ಭಷಗಂ ಕಿಂಕರ ಶಂಕರಾಧ್ಯ. ಇಂಥ ಮಹಿಮೆಯುಳ್ಳ ಆಚಾರ್ಯರ ಅನುಗ್ರಹ ನಿಮ್ಮ ಮೇಲೆ ಇದ್ದರೆ ಸ್ಫುಟಮತಿ ನಮ್ಮನ್ನು ಕೂಡ ವಾಯುದೇವರು, ಏನೇ ಆಪತ್ತುಗಳು ಬರಲಿ, ಜಲಪ್ರಲಯವೇ ಬರಲಿ, ಎಂಥ ಅನರ್ಥಗಳು ಬಂದರೂ ಕೂಡ ಆಚಾರ್ಯರ ಮೇಲೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ, ಇವತ್ತು ಆ ಮಂತ್ರಾಲಯದಲ್ಲಿ ಅಷ್ಟೇ ಆಚಾರ್ಯರು ಮತ್ತು ರಾಯರ ಅನುಗ್ರಹದಿಂದ ಆ ಸಾವಿರಾರು ಜನರು ಬದುಕಿ ಉಳಿಯುವಂಥ ಸಂದರ್ಭ ಬಂದಿದೆ. ಈಗ ಆಚಾರ್ಯರ ಶಿಷ್ಯರು ಅವರ ಅನುಗ್ರಹ ಶಕ್ತಿ, ಆಚಾರ್ಯರ ಶಕ್ತಿ, ಇದೆಲ್ಲ ನಾವು ಅದನ್ನು ಅನೇಕ ರೀತಿಯಿಂದ ಅನುಭವಿಸಬಹುದು. ಅಂತ ವಾಯುಸ್ತುತಿಯ ಪಾರಾಯಣವನ್ನು ಪ್ರತಿದಿನ ಭಕ್ತಿಯಿಂದ ಮಾಡಿದರೆ ಜೀವನದ ಯಾವ ಆಪತ್ತನ್ನು ಕೂಡ ಅವನು ಎದುರಿಸಬಲ್ಲ ಅಂತ ಪೂರ್ಣ ಶಕ್ತಿಯನ್ನು ಆಚಾರ್ಯರು ನಮಗೆ ಕರುಣಿಸ್ತಾ ಇದ್ದಾರೆ. ಅಂಥ ವಾಯುಸ್ತುತಿಯ ಮಹಿಮೆ, ಅದರ ಅರ್ಥ ವಿಷಯ, ಅದನ್ನು ಬಹಳ ಚೆನ್ನಾಗಿ ವಿಶದವಾಗಿ ಅನೇಕ ದಿನಗಳಿಂದ ನಮ್ಮ ಸುಧಾ ರಂಗನಾಥ ಅವರ ದಂಪತಿಗಳು, ಅವರ ಕಾರ್ಯವೇ ಪ್ರವಚನ, ತಾವು ಮಾತ್ರ ಅಲ್ಲ ಎಲ್ಲರೂ ಕೂಡ ಆಚಾರ್ಯರ ಸಂಬಂಧಪಟ್ಟ ಎಲ್ಲ ಗ್ರಂಥಗಳನ್ನು ಕೇಳಬೇಕು. ಈ ಥರದ ಪ್ರವಚನದಲ್ಲೇ ಅಂಥ ಒಂದು ವಿಶೇಷವಾದ ಆಸಕ್ತಿಯಿಂದ ನಿರಂತರ ಪ್ರವಚನ ಕಾರ್ಯವನ್ನು ನಡೆಸುತ್ತಿರುವ ನಮ್ಮ ಸುಧಾ ರಂಗನಾಥ ಅವರು ದೊಡ್ಡ ಧನ್ಯರು. ದೊಡ್ಡ ಸೇವೆಯನ್ನು, ಆಚಾರ್ಯರ ಜ್ಞಾನ ಸೇವೆಯನ್ನು ಅವರು ನಡೆಸ್ತಾ ಇದ್ದಾರೆ. ಅಂಥ ವಾಯುಸ್ತುತಿಯ ಪ್ರವಚನ ಎಲ್ಲ ಅದನ್ನು ಬಿಡಿಸಿ ಬಿಡಿಸಿ ಆಚಾರ್ಯರ ಆ ಮಹಿಮೆಯನ್ನು ಮನಸ್ಸಿಗೆ ಪ್ರತಿಬಿಂಬಿತವಾಗುವ ರೀತಿಯಲ್ಲಿ ನಮ್ಮ ಪ್ರಭಂಜನಾಚಾರ್ಯ ವ್ಯಾಸನ ಕೆರೆಯವರು ಪೂರ್ಣ ಪ್ರಜ್ಞಾ ವಿದ್ಯಾಪೀಠದ ಆಚಾರ್ಯರ ಸನ್ನಿಧಾನದಲ್ಲಿ ಆ ಒಂದು ಜ್ಞಾನ ಸೇವೆಯನ್ನು ಆಚಾರ್ಯರಿಗೆ ಅರ್ಪಿಸಿ ಎಲ್ಲರ ಒಂದು ವಿಶೇಷವಾದ ಒಂದು ಜ್ಞಾನ ಸೇವೆಯನ್ನು ನಮ್ಮ ಪ್ರಭಂಜನಾಚಾರ್ಯರು ನಡೆಸಿದ್ದಾರೆ. ಆ ಮಂಗಳ ಮಹೋತ್ಸವದಲ್ಲಿ ಭಾಗವಹಿಸುವಂತಹದ್ದು ನಮಗೂ ಕೂಡ ಅತ್ಯಂತ ಸಂತೋಷದ ಸಂಗತಿಯಾಗಿದೆ. ಈ ವೇದಿಕೆಯಲ್ಲಿ ಇಂಥ ಪ್ರವಚನ ಕಾರ್ಯ ನಿರಂತರ ನಡೆಯಲಿ. ಎಲ್ಲರಿಗೂ ಕೂಡ ಹರಿವಾಯುಗಳ ಅನುಗ್ರಹ ಅವರೆಲ್ಲರೂ ಪಡೆದು ಆ ಮೂಲಕ ಜೀವನದ ಎಲ್ಲ ಆಧ್ಯಾತ್ಮಿಕ ಮತ್ತು ಭೌತಿಕ ಎಲ್ಲ ಆಪತ್ತುಗಳಿಂದ ನಮ್ಮ ಜನ ನಿರಂತರವಾಗಿ ಪಾರಾಗಿ ಎಲ್ಲರೂ ಕೂಡ ಸುಖ ಸಂತೋಷದಿಂದ ಇರುವಂತೆ ಹರಿವಾಯುಗಳು ಅನುಗ್ರಹಿಸಲಿ ಅಂತ ಹೇಳಿ, ಕೊನೆಗೊಂದು ಮಾತು, ನಮ್ಮ ವಾಯುದೇವರ ಆಚಾರ್ಯರು ಒಬ್ಬ ತಮ್ಮ ಸ್ನೇಹಿತನ ತಲೆನೋವನ್ನು ಕಿವಿಯಲ್ಲಿ ಅವರು ಊದಿಬಿಟ್ಟು ಅದರಿಂದ ತಲೆನೋವು ಹೋಯಿತು. ಅದರಂತೆ ಆಚಾರ್ಯರ ಗ್ರಂಥಗಳು ನಮ್ಮ ಕಿವಿಯಲ್ಲಿ ಬಿದ್ದರೆ ನಮ್ಮ ಸಂಸಾರದ ಎಲ್ಲ ತಲೆನೋವು ಖಂಡಿತವಾಗಿ ಕೂಡ ಪರಿಹಾರವಾಗ್ತದೆ. ಅಷ್ಟು ಶಕ್ತಿ ಅದು ನಾವು ಅವರು ತೋರಿಸಿಕೊಟ್ಟಿದ್ದಾರೆ. ಅಂತಹ ಪ್ರವಚನದ ಮಂಗಳದ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅರಿವಾಯುಗಳು ಅನುಗ್ರಹಿಸಲಿ ಅಂತ ಹೇಳಿ, ಅದರ ಜೊತೆಗೆ ನಾಳೆಯ ಒಂದು ಕಾರ್ಯಕ್ರಮವನ್ನು ಕೂಡ, ನಾಳೆಯಿಂದ ನಮ್ಮ ಒಂದು ಕರ್ತವ್ಯ ದೃಷ್ಟಿಯಿಂದ, ಇಲ್ಲಿ ಅನೇಕ ಜನರು ಸಂತ್ರಸ್ತರಾಗಿದ್ದಾರೆ, ಆ ಸಂತ್ರಸ್ತರ ಪ್ರದೇಶಗಳಿಗೆಲ್ಲ ಒಂದು ಲಾರಿಯಲ್ಲಿ ಅದೆಷ್ಟು ಅವರಿಗೆ ಅವಶ್ಯಕವಾದ ಆಹಾರ ಪದಾರ್ಥಗಳು, ಬಟ್ಟೆ ಮತ್ತು ಪಾತ್ರೆಗಳು ಇದನ್ನೆಲ್ಲ ತುಂಬಿಸಿಕೊಂಡು, ಒಂದು ಲಾರಿಯೋ ಅಥವಾ ಹೆಚ್ಚು ಲಾರಿಗಳೋ ಅದು ಅದನ್ನೆಲ್ಲ ತುಂಬಿಸಿಕೊಂಡು ಜನರಿಗೆ ಆದಷ್ಟು ಆ ಪದಾರ್ಥಗಳನ್ನು, ಅವಶ್ಯಕವಾದ ಸಾಮಗ್ರಿಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮ. ಅದಕ್ಕಾಗಿ ನಾಳೆಯಿಂದ ಮಂತ್ರಾಲಯ, ಅಲ್ಲಿಂದ ರಾಯಚೂರು ಜಿಲ್ಲೆ, ಬಾಗಲಕೋಟೆ ಎಲ್ಲ ಹಳ್ಳಿಯ ಪ್ರದೇಶಗಳಿಗೆ ನಾವು ಸ್ವತಃ ಹೋಗಿ ಅದನ್ನೆಲ್ಲ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಇದ್ದೇವೆ. ಅದು ಕೂಡ ಆದಷ್ಟು ಅದರಿಂದ ಜನರಿಗೆ ಆ ಮೂಲಕ ಆಚಾರ್ಯರ ಅನುಗ್ರಹವೂ ಕೂಡ, ಅದು ಪ್ರಸಾದ ರೂಪವಾಗಿ ಅನುಗ್ರಹವು ಕೂಡ ದೊರೆಯಲಿ ಎಂಬುದಾಗಿ ಅಪೇಕ್ಷೆಯಿಂದ ನಾಳೆಯಿಂದ 3-4 ದಿನಗಳ ಒಂದು ಸಂಚಾರ ಕಾರ್ಯ ಆ ಪ್ರದೇಶದಲ್ಲಿ ನಾವು ಏರ್ಪಡಿಸಿದ್ದೇವೆ. ನಾವು ಮಾತ್ರವಲ್ಲ, ಉತ್ತರಾದಿ ಮಠದ ಶ್ರೀಪಾದಂಗಳವರು ಕರ್ನೂಲಲ್ಲೇ ಇದ್ದು ಅಲ್ಲಿ ಹಳ್ಳಿಗಳಲ್ಲಿ ಹೋಗಿ ಅಲ್ಲೆಲ್ಲ ಜನರಿಗೆ ತಾವು ಸ್ವತಃ ಹೋಗಿ ಊಟ ವಿತರಣೆ ಎಲ್ಲ ಉತ್ತರಾದಿ ಸ್ವಾಮಿಗಳು ಮಾಡಿದ್ದಾರೆ. ಮಂತ್ರಾಲಯ ಮಠದ ಕಡೆಯಿಂದಲೂ ಕೂಡ ಹೆಮ್ಮೆಗಲೂರಲ್ಲಿ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆ ದಿನ ನಡೆಯುತ್ತಾ ಇದೆ. ಹೀಗೆ ಎಲ್ಲ ಮಠಾಧಿಪತಿಗಳು ಕೂಡ ಇಂಥ ಕಾರ್ಯದಲ್ಲಿ, ನಮ್ಮ ಮಾಧ್ಯಮ ಮಠಾಧಿಪತಿಗಳು ಹಿಂದೆ ಉಳಿದಿಲ್ಲ, ಎಲ್ಲರೂ ಕೂಡ ಆ ಸಂತ್ರಸ್ತರ ಒಂದು ಪರಿಹಾರ ಕಾರ್ಯದಲ್ಲಿ ತೊಡಗಿದ್ದಾರೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇದಕ್ಕೆ ಅನೇಕರು ಈಗಾಗಲೇ ಆಹಾರ ಪದಾರ್ಥಗಳು, ಬಟ್ಟೆಗಳು ಇದನ್ನೆಲ್ಲ ಕೊಡ್ತಾ ಇದ್ದಾರೆ. ಯಾರಿಗೆ ಅಪೇಕ್ಷೆ ಇದೆ ಪೂರ್ಣ ಪ್ರಜ್ಞಾ ವಿದ್ಯಾಪೀಠದಲ್ಲಿ ಹಣದ ರೂಪದಲ್ಲಿ ಕೊಡಬಹುದು ಅಥವಾ ಸಾಮಗ್ರಿಯ ರೂಪದಲ್ಲಿ ಕೂಡ ಕೊಟ್ಟರೆ ಅದೆಲ್ಲ ನೇರವಾಗಿ ಸಂತ್ರಸ್ತರಿಗೆ ಅದನ್ನು ವಿತರಣೆ ಮಾಡ್ತೇವೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಘೋಷಿಸಿ, ಪೂರ್ಣ ಪ್ರಜ್ಞಾ ವಿದ್ಯಾಪೀಠದ ಅಲ್ಲಿ ಅದರ ಅನುಕೂಲವಿದ್ದವರು, ಅಪೇಕ್ಷೆ ಇದ್ದವರು ತಮ್ಮ ಪದಾರ್ಥಗಳ ರೂಪದಲ್ಲಿ, ಹಣದ ರೂಪದಲ್ಲಿ ತಮ್ಮ ಸಹಾಯವನ್ನು ಸಲ್ಲಿಸಬಹುದು. ಮತ್ತು ಎಲ್ಲರೂ ಕೂಡ ಈ ಕಾರ್ಯ ಚೆನ್ನಾಗಿ ನಡೆಯಲಿ ಮತ್ತು ಜನರ ಕಷ್ಟ ಪರಿಹಾರವಾಗಲಿ ಎಂಬುದಾಗಿ ಶ್ರೀಕೃಷ್ಣನನ್ನು, ಶ್ರೀಮದ್ ಆಚಾರ್ಯರನ್ನು ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಹೇಳಿ ಇವತ್ತಿನ ನಮ್ಮ ಮಾತನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ.